நாராயணம் நிகில பூர்ண குணைக தேகம் சர்வஜமச்சுதம் அபேத சமஸ்ததோஷம் பிராணஸ்ய சர்வசிதசித் பரமேஸ்வரஸ்ய சாட்சாத் அதீஸ்வரமியாம் சரணம் ரமேஷம். அகார பிரதமம் நாம அதாயது சவா ஏஷவாச்ச பரமோ விகாரா இத்யத்ர வாக்பதேனா வாசம் அனுஷ்டுபமிதி பிரஸ்துத அனுஷ்டுபோ கிரகணம் பிரதீயதே ததயுக்தம் சவா ஏஷா வாசா பரமோ விகாரா யதேதன் மகதுக்தம். அதுக்கு நோடுவருக்கு ஏன் அனுசத்து சும்மன ஓதிதரே அனுஷ்டுப் பாத்திர அகாரத விகார அனுசத்து அனுஷ்டுப் பாத்திர அல்ல, எல்ல சாஸ்திர பிரபஞ்சனும் ஆகே இது ததாத்வே ப்ருஹதி சஹஸ்ரஸ்ய அனுஷ்டுப் அபரத்வ ப்ராப்தேஹே இத்யதஹ சவா ஏஷவாச பரவோ விகாரோ யதே தன்மஹதுக்தம் இத்தேதத் வ்யாசஷ்டே சவா ஏஷ இதி. நனு அகாரஸ்ய கோ அதிசயோ யதஹ, அகாரதல்லி ஏன் மகத்வ இதே என்ற பிரச்சனை, அகாரதல்லி அதிசய கஹ யதஹ தத் வியாக்கியானேஷு உத்தமத்வாத் உத்தரத்துவமாத்திரேண பிருஹதி சஹஸ்ர சைவ சம்சனீயத்துவம் இத்தியத ஆஹா. அது அகார சிரேஷ்ட அந்த ஆகோதாதரே ஆ சமயக்கு ஏனாயிற்று அகாரத விசேஷ அர்த்தவாகிறோதரிந்த பிருஹதி சஹஸ்ர சிரேஷ்ட அந்த ஆகோதோ அகாரக்கு ஏன் மகத்வ அந்த ஹெடுத்தார். அகார இதி பிரதமம், அகார பிரதமம் நாம விஷ்ணோ சர்வகுணான் ருவன், விஷ்ணுவர் எல்லா குணகணும் ஹேடோது அகாரத ஒன்று வைசிஷ்டிய, சர்வதோஷ தூரத்து ஹேடது இன்னொன்று வைசிஷ்டிய, ಅದಕ್ಕೆ ಅಕಾರಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳಿ. ಸರ್ವಗುಣಾನ್ ಇತ್ಯಾದಿ ಗುಣಾನಾಂ ಸರ್ವದೋಷ ವಿರುದ್ಧತ್ವ ಸರ್ವಗುಣಾನ್ ಬ್ರುವನ್ನಿತ್ಯರ್ಥ ತತಶ್ಚ ಕಿವಿತ್ಯತ ಉಕ್ತಂ ಸಮ್ಯಗಿತಿ. ಮತ್ತೆ ಸಮ್ಯಕ್ ಅಂತ ಹೇಳಿ, ಸಮ್ಯಕ್ ಗುಣಾತ್ ಅಕಾರ ಬರೀ ಹೇಳೋರಲ್ಲ, ಸಮ್ಯಕ್ ಸರಿಯಾಗಿ ಸ್ಪಷ್ಟವಾಗಿ ಹೇಳೋದರಿಂದ ಅಕಾರಕ್ಕೆ ಅಷ್ಟು ಮಹತ್ವ ಇದೆ. ಸಮ್ಯಕ್ ವಕ್ತೃತ್ವತಃ ಅಕಾರು ಮುಖ್ಯ ನಾಮ ಸಮ್ಯಕ್ ವಕ್ತೃತ್ವೇ ಹೇತು ತಸ್ಮಾದಿತಿ. ಏನು ತಸ್ಮಾದ ಅಕಾರೋ ಮುಖ್ಯನಾಮಹಿ ಉಕ್ತ ರೀತ್ಯ ಸರ್ವದೋಷ ವಿರುದ್ಧ ಗುಣಾದಿ ವಿಶಿಷ್ಟ ಯಾವದ್ ಬ್ರಹ್ಮ ಪ್ರತಿಪಾದನ ಶಕ್ತಿತ್ವಾದಿತಿ ಭಾವ. ಉಕ್ತ ರೀತ್ಯ ಹಿಂದೆ ಹೇಳಿದ ರೀತಿಯಲ್ಲಿ ಸರ್ವದೋಷ ವಿರುದ್ಧ ಗುಣಾದಿ ವಿಶಿಷ್ಟ ಯಾವದ್ ಬ್ರಹ್ಮ ಪ್ರತಿಪಾದನ ಶಕ್ತಿತ್ವಾದಿತಿ ಭಾವ, ಸರ್ವದೋಷಗಳಿಗೆ ವಿರುದ್ಧವಾದಂತಹ ಗುಣಗಳಿಂದ ಕುಂಬಿರತಕ್ಕಂತಹ ಪರಮಾತ್ಮನನ್ನು ತಿಳಿಸಿಕೊಡ್ತಕ್ಕಂಥ ಸಾಮರ್ಥ್ಯ ಇರೋದೇ ಅದರ ಮಹತ್ವ. ಏತೇನ ಸವಾ ಏಷ ವಾಚಃ ಇತ್ಯತ್ರ ವಾಕ್ಪದ ಪ್ರಕಾರೇ ಮುಖ್ಯಮಿತಿ ತಸ್ಯೈವ ಗ್ರಹಣಮಿತಿ ಸೂಚಿತಂ. ಆದ್ದರಿಂದ ಸವಾ ಏಷ ವಾಚ ಅಂತ ಹೇಳಬೇಕಾದ್ರೆ ಅಕಾರ ಸಂಬಂಧಪಟ್ಟಂಥ ಬೃಹತಿ ಸಹಸ್ರ ಅದನ್ನು ತಿಳಿಬೇಕು ಅಂತ ಅರ್ಥ. ತದ ಶಬ್ದ ಶಬ್ದಾಂತರಸ್ಯಾಪಿ ಗುಣಪೂರ್ತಿಯಾದಿ ಪ್ರತಿಪಾದಕತ್ವಾತ್ ಕೋಶ್ಯ ವಿಶೇಷ ಇತ್ಯತಃ ತದರ್ಥಾದಿತಿ. ಉಳಿದ ಶಬ್ದಗಳು ಕೂಡ ಇದೇ ರೀತಿ ಗುಣಪೂರ್ತಿ ಮತ್ತು ದೋಷ ದೂರತ್ವ ಹೇಳುತ್ತೆ ತಿಳ್ಕೊಂಡ್ರೆ ಆ ವಿಶೇಷ ಏನು ಬರಲಿಲ್ವಲ್ಲ ಆಕಾರಕ್ಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಇಲ್ಲ ವಿಶೇಷ ಇದೆ ತದರ್ಥಾದಿತಿ. ತದರ್ಥಾದಿ ಏಕದೇಶೇನ ಶಬ್ದ ಸರ್ವೇಪಿ ಚೋಚಿರೆ, ಉಳಿದೆಲ್ಲ ಶಬ್ದಗಳು ಅಕ್ಷರಗಳು ಕೂಡ ಈ ಸರ್ವಗುಣಪೂರ್ಣತ್ವ ಸರ್ವದೋಷ ದೂರತ್ವದಲ್ಲಿ ಒಂದೊಂದು ಭಾಗ ಮಾತ್ರ ಹೇಳ್ತಾರೆ. ಅಕಾರ ಪೂರ್ತಿ ಹೇಳೋದ್ರಿಂದ ಅಕಾರಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳಿದರು. ಯಾವುದು ಫುಲ್ ಹೇಳ್ತಾ ಇದ್ದರೆ ಉಳಿದವ್ರಿಗಿಂತ ಜಾಸ್ತಿ ಅಂತ ಅರ್ಥ. ಫುಲ್ ಯಾವ ಶಬ್ದನೂ ದೇವ್ರನ್ನ ಹೇಳೋದೇ ಇಲ್ಲ, ಗೊತ್ತಾಯ್ತು. ಪೂರ್ತಿ ಹೇಳೋ ಶಕ್ತಿ ಯಾವುದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಅದರೊಳಗೆ ಅತಿ ಹೆಚ್ಚು ಹೇಳೋದು ಯಾವುದು ಅಂದರೆ ಇದು. ತೊಂಬತ್ತೊಂಬತ್ತು ತೊಗೊಂಡು ಫಸ್ಟ್ ರ್ಯಾಂಕ್ ಅಂತ ಹೇಳಿದರೆ ಹಾಗೆ, 100 ತೊಗೊಂಡವ್ರು ಇಲ್ಲ ಆದ್ದರಿಂದ ಹಾಗೂ ಫಸ್ಟ್ ರ್ಯಾಂಕ್ ಅಂತ ಹೇಗೆ ಹೇಳುತ್ತೇವೋ ಹಾಗೆ ಅಕಾರಕ್ಕೆ ಅಷ್ಟು ಮಹತ್ವ ಇದೆ. ಆದರೆ ಯಾವ ಪದವೂ ಕೂಡ ಯಾರನ್ನ ಪೂರ್ತಿ ಹೇಳೋದು ಸಾಧ್ಯ ಇಲ್ಲ. ಶಬ್ದಾತಿಗ ಶಬ್ದಸಹ ವಿಷ್ಣು ಸಹಸ್ರ ನಾಮ ಶಬ್ದಾತಿಗ, ಶಬ್ದಗಳನ್ನು ಅತಿಗ ಮೀರಿದ್ದಾನಾದ್ರಿಂದಾಗಿನೆ ಯಾವ ಶಬ್ದನೂ ದೇವರು ಪೂರ್ತಿ ಹೇಳೋದಕ್ಕಾಗೋದಿಲ್ಲ. ಆದರೆ ಶಬ್ದಸಹ ಶಬ್ದಗಳನ್ನು ಸಹಿಸ್ಕೊತಾರೆ ಪರಮಾತ್ಮ, ಕೆಲವು ಪದಗಳು ಮೆಚ್ಚುತ್ತಾನೆ ಆದರೆ ಪೂರ್ತಿ ಅಲ್ಲ ಅಂತ ಹೇಳಿ. ಕೇಚಿತ್ ಗುಣಾನ್ ಕೇಚಿತ್ ದೋಷ ಭಾವಂ ಗುಣೇಶ್ವಪಿ ಕೇಚಿತ್ ಕಾಂಸ್ಥಿತ ಏಕದೇಶೇನ ಇತ್ಯರ್ಥ. ಗುಣಗಳನ್ನು ಕೆಲವು ಹೇಳುತ್ತೆ, ದೋಷ ದೂರತ್ವ ಕೆಲವನ್ನು ಹೇಳುತ್ತೆ, ಅದು ಕೂಡ ಕೆಲವನ್ನು ಸ್ವಲ್ಪ ಸ್ವಲ್ಪ ಹೇಳುತ್ತೆ. ಈಗ ಲಿಮಿಟೇಷನ್ ಬರ್ತಾ ಬರ್ತಾ ಹೋಗೋದ್ರಿಂದ ಅಕಾರದ ಸಾಮ್ಯವನ್ನು ಉಳಿದ ಅಕ್ಷರಗಳು ಶಬ್ದಗಳು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ವಿಕಾರ ತತ್ಪರಿಣಾಮ ವಿಶೇಷ, ಇತಿ ಪ್ರತೀತೇರ್ ವ್ಯಾಚಷ್ಟೆ. ವಿಕಾರ ಅಂದರೆ ಸಾಮಾನ್ಯವಾಗಿ ಏನಂತ ತಿಳ್ಕೊತೇವೆ, ವಿಕಾರ ಹಾಲಿನಿಂದ ಮೊಸರಾಗೋದು, ಟ್ರಾನ್ಸ್ಫಾರ್ಮ್ ಆಗೋದು ಅಂತ ಅರ್ಥ. ಅದಕ್ಕೆ ಆ ಅರ್ಥ ಅಲ್ಲ ಇಲ್ಲಿ. ಯಾವ ಅರ್ಥ ತಗೋಬೇಕಂದ್ರೆ ವ್ಯಾಖ್ಯಾನ ಅಂತ ಅರ್ಥ. ವ್ಯಾಖ್ಯೇಯ ವ್ಯಾಖ್ಯಾನ ಭಾವನೇ ವಿಕಾರ ವಿಕಾರಿ ಭಾವ ಅಂತ ಕರೆದಿರೋದು. ಪರಮ ಶಬ್ದ ವ್ಯಾವರ್ತ ಕಥನಂ, ವ್ಯಾವರ್ತದ ವ್ಯಾವರ್ತ್ಯ ಕಥನಂ ಅನ್ನೇತಿ, ಅನ್ನೇತಿ ಶಬ್ದ ಸರ್ವೇಪಿ ಅಕಾರಾರ್ಥಾಭಿದಾಯಿತ. ಉಳಿದ ಶಬ್ದಗಳೆಲ್ಲ ಅಕಾರ ಸರ್ವ ಗುಣಗಳನ್ನು ದೋಷ ದೂರತ್ವವನ್ನು ಹೇಳ್ತಾ ಇದೆ. ಅಲ್ಲಿ ಉಳಿದ ಶಬ್ದಗಳು ಅಕಾರದ ಅರ್ಥವನ್ನು ಹೇಳುತ್ತೆ. ಅಕಾರದ ಅರ್ಥವನ್ನು ಹೇಳೋದಕ್ಕೆ ಮಹತ್ವ ಬಂತೆ ಹೊರತು ಅಕಾರದ ಶಕ್ತಿ ಬರಲಿಲ್ಲ. ಎಷ್ಟೇ ಟೀಕಾ ದೊಡ್ಡದಾಗಿದ್ದರೂ ಕೂಡ ಭಾಷ್ಯಕ್ಕೆ ಸಮ ಅಲ್ಲ. ಭಾಷ್ಯ ಎಷ್ಟೇ ದೊಡ್ಡದಾಗಿದ್ದರೂ ಸೂತ್ರಕ್ಕೆ ಸಮ ಅಲ್ಲ. ಅದಕ್ಕೆ ಉಳಿದ ಅಕ್ಷರಗಳು ಎಷ್ಟೇ ದೇವರು ಹೇಳಿದರೂ ಕೂಡ ಅಕಾರದ ಸಾಮರ್ಥ್ಯ ಹೊಂದಿಲ್ಲ ಅಂತ ಹೇಳಿ. ದತ್ತು ಮುಕ್ತವತ್ ಮುಖ್ಯ ವಾಕ್ಯ ವ್ಯಾಖ್ಯಾನತ್ವಾದೇವ ಇತಿ ಭಾವ. ತದೇತತ್ ಪಂಚವಿಧವತಂ ಪಂಚವಿಧಂ ಇತಂ ಅಮಿತಂ ಇತ್ಯತ್ರ ಬಹುದುಃಖಸ್ಯೈವ ಪರಾಮರ್ಶ ಪ್ರತೀತೇರ್ ವ್ಯಾಚಷ್ಟೇ ಯಶಾಮಿತಿ. ಅದು ಮುಂದುವರಿಸಿ ಯಶಾಂ ಪರಮ ಮುಕ್ತಂ ತತ್. ಅದಕ್ಕೆ ಮುಕ್ತ ಪರಮ ಮುಕ್ತ ಅಂತ ಹೇಳಿದರೆ ಅಕಾರನೇ ಅಂತ ಹೇಳಿದರು. ತದೇತತ್ ಪಂಚವಿಧಂ ಮುಂದಿನ ಭಾಗ ಮಿತಂ ಅಮಿತಂ ಸ್ವರ ಸತ್ಯಾನೃತೆ ಇತಿ ಋಗ್ಗಾಥ ಕುಂಭ್ಯ ತನ್ಮಿತಂ. ತದೇತತ್ ಪಂಚವಿಧಂ, ಇದು ಐದು ವಿಧ ಅಕಾರದ ವ್ಯಾಖ್ಯಾನ. ಐದು ವಿಧ ಮಿತ ಅಮಿತ ಸ್ವರ ಸತ್ಯ ಅನೃತ ಅಂತ ಐದು ಆಯ್ತಲ್ಲಿ. ಸದ್ಮಿತ ಅಮಿತ ಸ್ವರ ಸತ್ಯ ಅನೃತ ಇತಿ ಋಕ್ ನಾಥ ಕುಂಭ್ಯ ತನ್ಮಿತಂ. ಮುಂದಿನ ಭಾಗ ಅದು ಯಜುರ್ ನಿಗದೋ. ಇದೆಲ್ಲ ಋಗ್ವೇದದ ವಿಭಾಗ. ಯಜುರ್ ನಿಗದ ಋಥಾ ವಾಕ್ ತದಮಿತಂ ಸಾಮಾಥೋ ಯಃ ಕಶ್ಚ ಜೇಷ್ಣ ಸಸ್ವರ ಓಮಿತಿ ಸತ್ಯಂ ನಾಯಿತಿ ಅನೃತಂ ತದೇತತ್ ಪುಷ್ಪಂ ಫಲಂ ವಾಚೋಯತ್ ಸತ್ಯಂ ಸಹ ಈಶ್ವರೋ ಯಶಸ್ವಿ ಕಲ್ಯಾಣಕೀರ್ತಿರ್ಭವಿತೋ ಪುಷ್ಪಂ ಹಿ ಫಲಂ ವಾಚಃ ಸತ್ಯಂ ಯದ ಯತ್ ವದತಿ ಅಥ ಏತನ್ಮೂಲಂ ವಾಚೋ ಯದನೃತಂ ತದ್ಯಥಾ ವೃಕ್ಷ ಆವಿರ್ಮೂಲ ಶುಷ್ಯತಿ ಸಾ ಉದ್ವರ್ತತ ಏವಮೇವ ಅನೃತಂ ವದನ್ ಆವಿರ್ಮೂಲಮಾತ್ಮಾನಂ ಕರೋತಿ ಸ ಶುಷ್ಯತಿ ಸ ಉದ್ವರ್ತತೆ ತಸ್ಮಾದನೃತಂ ನ ವದೇತ್ ದಯೇತ ತು ಏನೇನ ಪರಾಂ ವಾಕ್ ಏನತ್ ರಿಕ್ತವಕ್ಷರಂ ಯದೇತದೋಮಿತಿ ತತ್ಕಿಂಚಿತ್ ಓಮಿತಿ ಆಹ ಅತ್ರೈವ ಅಸ್ಮೇ ತತ್ ರಿಚ್ಯತೆ ಸಾಯತ್ ಸರ್ವಮೋಂಕುರ್ಯಾತ್ ರಿಚ್ಯಾದಾತ್ಮಾನಂ ಸಕಾಮೇಭ್ಯೋ ನಾಲಂ ಸ್ಯಾತ್ ಅಥ ಏತತ್ ಪೂರ್ಣಮಭ್ಯಾತ್ಮಧ್ಯಾತ್ಮಂ ಯನ್ನ ಇತಿ ಪೂರ್ಣಂ ಅಭ್ಯಾತ್ಮಂ ಯನ್ನ ಇತಿ ಸಯತ್ ಸರ್ವಂ ನೇತಿ ಬ್ರೂಯಾತ್ ಪಾಪಿಕಾ ಅಸ್ಯ ಕೀರ್ತಿ ಜಾಯೇತ ಸೈನಂ ತತ್ರೈವ ತಸ್ಮಾತ್ ಕಾಲೇ ಏವ ದದ್ಯಾತ್ ಕಾಲೇನ ದದ್ಯಾತ್ ತತ್ ಸತ್ಯಾನೃತೆ ಮಿಥುನೀಕರೋ ಮಿಥುಕೀಯತೆ ಮಿಥುನೀರ್ಭಗ ಮಿಥುನೀಕರೋತಿ ತಯೋರ್ಮಿಥುನಾತ್ ಪ್ರಜಾಯತೆ ಭೂಯಾನ್ ಭವತಿ ಯೋ ವೈ ತಾಂ ವಾಚಂ ವೇದ ಯಶ್ಚಾಯೇಷ ವಿಕಾರಃ ಸಾ ಸಂಪ್ರತಿವಿತಕಾರೋ ವೈ ಸರ್ವಾ ವಾಕ್ ಸೈಷಾ ಸ್ಪರ್ಶ್ಯೋಷ್ಮಭಿಃ ವ್ಯಜ್ಯಮಾನ ಬಹ್ವೀ ನಾನಾರೂಪಾ ಭವತಿ ತಸ್ಯೈ ಯದುಪಾಂಶು ಸಪ್ರಾಣೋ ಅಥ ಯದುಚ್ಚೈ ತಚ್ಛರೀರಂ ತಸ್ಮಾತ್ ತತ್ತಿರ ಇವ ತಿರ ಇವ ಹಿ ಅಶರೀರಂ ಅಶರೀರೋ ಹಿ ಪ್ರಾಣಃ ಅಥ ಯದುಚ್ಚೈ ತಚ್ಛರೀರಂ ತಸ್ಮಾತ್ ತದಾವಿರಾವಿರ್ಹಿ ಶರೀರಂ. ತದೇತತ್ ಪಂಚಧಾ ಸ್ಥಿತಂ ಭಾಷ್ಯ ವ್ಯಾಖ್ಯಾನಮೇವ ಅಕಾರಸ್ಯ ಸಹ ಏವ ಮುಕ್ತೇರ ಸರ್ವಶಃ ಮಿತಾಮಿತೇ ಸ್ವರ ಸತ್ಯಮರುತಂಚೇತಿ ಪಂಚಧಾ. ಮಿತ ಅಮಿತ ಸ್ವರ ಸತ್ಯ ಅನೃತ ಅಂತ ಐದು ಭಾಗ ಋಕ್ಗೆ. ತಸ್ಮಾತ್ ಅಕಾರ ಏವ ಅಯಂ ಸರ್ವವಾಗಾತ್ಮಕಶ್ರುತ. ಆದ್ದರಿಂದನೇ ಇವೆಲ್ಲದರೂ ಒಳಗೊಂಡಿರತಕ್ಕಂಥ ಅಕಾರವೇ ಸರ್ವವಾಗಾತ್ಮಕ ಶ್ರುತ. ಎಲ್ಲ ವಾಕ್ಯಗಳ ಮುಖ್ಯವಾದ ಆತ್ಮ ಅಂದರೆ ಮುಖ್ಯ. ತಸ್ಯೈವ ವ್ಯಕ್ತಿರೂಪೋಯಂ ಸರ್ವವೇದಾದಿ ವಿಸ್ತರ. ಅಕಾರದ ವಿಸ್ತಾರವೇ ಸರ್ವ ವೇದಾದಿಗಳೆಲ್ಲ ಅಕಾರದ ಎಕ್ಸ್ಪ್ಯಾಂಡೆಡ್ ಫಾರಂ. ತಸ್ಮಾತ್ ಸರ್ವಗುಣಾನ್ ವಿಷ್ಣು ಅಕಾರೋ ವಕ್ತಿ ಯತ್ ಪ್ರಭೋ. ಹೀಗೆ ಅಕಾರವು ವಿಷ್ಣುವಿನ ಸರ್ವಗುಣಗಳನ್ನು ಹೇಳೋದ್ರಿಂದಾಗಿಯೇ ತದ್ ವ್ಯಕ್ತಯೋಪಿ ಶಬ್ದಾಯೇ ಸರ್ವೇ ವಿಷ್ಣು ಗುಣಬ್ರುವಾಹ. ಅಕಾರ ವಿಷ್ಣುವಿನ ಗುಣಗಳನ್ನು ಹೇಳ್ತಾ ಇದೆ. ಉಳಿದ ಪದಗಳೆಲ್ಲ ಅಕಾರದ ಅರ್ಥ. ಆದ್ದರಿಂದ ಅವು ಕೂಡ ಏನು ಹೇಳಬೇಕು, ವಿಷ್ಣುವಿನ ಗುಣಗಳನ್ನೇ ಹೇಳಬೇಕು ಅಂತ ಅರ್ಥ. ಯಶಾಂ ಅಕಾರ ವ್ಯಾಖ್ಯಾನಾಂ ಮಧ್ಯೆ ತದುಕ್ತಂ ಪರಮಂ ತದೇತತ್ ಪಂಚಸಾಸ್ಥಿತಮಿತ್ಯಸ್ಯೇವ ವಿವರಣಂ ವ್ಯಾಖ್ಯಾನಮಿತಿ. ಉಕ್ತೇನ ಸಹೈವ ಸ್ಥಿತಂ ಸರ್ವಶಃ ಸರ್ವಮೇವ ಅಕಾರಸ್ಯ ವ್ಯಾಖ್ಯಾನಂ. ಎಲ್ಲವೂ ಅಕಾರದ ವ್ಯಾಖ್ಯಾನವೇ ಆಗಿದೆ. ಮಿತಾಮಿತೇ ಮಿತ ಅಮಿತ ಸ್ವರ ಸತ್ಯ ಅನೃತಂಚೇತಿ ಪಂಚಸಾಸ್ಥಿತಮಿತ್ಯರ್ಥ. ಪಂಚವಿಧ ಶಬ್ದರಾಶೇ ಅಕಾರ ವ್ಯಾಖ್ಯಾನತ್ವೇ ಶ್ರೌತಲಿಂಗ ಪ್ರತಿಪಾದಕಂ ಅಕಾರೋ ವೈ ಸರ್ವಾ ವಾಕ್. ಹೀಗೆ ಪಂಚವಿಧವಾದಂಥ ಶಬ್ದರಾಶಿಗೆ ಅಕಾರ ಏನಾಗಿದೆ, ವ್ಯಾಖ್ಯೇಯವಾಗಿತ್ತು, ಉಳಿದೆಲ್ಲ ವ್ಯಾಖ್ಯಾನವಾಗಿದೆ ಅಂತ ಹೇಳೋದಕ್ಕೆ ಶ್ರೌತಲಿಂಗ ಪ್ರತಿಪಾದಕಂ. ಶ್ರುತಿ, ಶ್ರುತಿಯಲ್ಲಿ ಬಂದಿದ್ದು ಶ್ರೌತ, ಸ್ಮೃತಿಯಲ್ಲಿ ಬಂದರೆ ಸ್ಮಾರ್ತ, ಅದಕ್ಕೆ ಶ್ರೌತಲಿಂಗ ಪ್ರತಿಪಾದಕಂ. ಶ್ರುತಿಯಲ್ಲೇ ಬಂದಿರತಕ್ಕಂಥ ಯುಕ್ತಿಯನ್ನು ಹೇಳ್ತಾರೆ. ಏನು ಯುಕ್ತಿ ಅದು? ಅಕಾರೋ ವೈ ಸರ್ವಾ ವಾಕ್ ಸೈಷಾ ಸ್ಪರ್ಶೋಷ್ಣಭೀ ತೇ ತಜ್ವಾಚಷ್ಟೇ ತಸ್ಮಾದಿತಿ. ಅದನ್ನು ಕೊಟ್ಟು ವ್ಯಾಖ್ಯಾನ ಮಾಡ್ತಾರೆ. ತಸ್ಮಾದಿತಿ ತಸ್ಮಾತ್, ಹೀಗೆ ಯಸ್ಮಾತ್ ತಸ್ಯ ಅಕಾರಸ್ಯ ಸರ್ವ ವೇದಾದಿ ವಿಸ್ತಾರ ವಿಸ್ತರ ವ್ಯಕ್ತಿರೂಪ ವ್ಯಾಖ್ಯಾನರೂಪ ತಸ್ಮಾತ್ ಅಕಾರ ಸರ್ವಾ ವಾಕ್ ಇತ್ಯಾದಿ ಶ್ರುತೌ ಚ ಅಕಾರ ಸರ್ವವಾಗಾತ್ಮಕ ಶ್ರುತ ಪ್ರಸಿದ್ಧ ವ್ಯಾಖ್ಯಾನ ವ್ಯಾಖ್ಯೇಯೋ ಅಭೇದೋಪಚಾರಾತ್ ಅನ್ಯಥಾನುಪಪತ್ತೇರಿತಿ ಭಾವ. ಹಿಂದೆ ಬಂದಿದೆ ವ್ಯಾಖ್ಯಾನ ವ್ಯಾಖ್ಯಾಯಗಳಿಗೆ ಏನಾಗಿರಬೇಕು, ವಿಷಯ ಒಂದೇ ಆಗಿರಬೇಕು. ವ್ಯಾಖ್ಯಾನ ಮತ್ತು ವ್ಯಾಖ್ಯಾಯಗಳ ವಿಷಯ ಯಾವಾಗಲೂ ಒಂದೇ ಆಗಿರಬೇಕು. ವ್ಯಾಖ್ಯಾಯದ ಅಕಾರ ಅಕಾರ ವ್ಯಾಖ್ಯೇಯ, ಉಳಿದ ಎಲ್ಲ ಶಬ್ದಗಳು ಕೂಡ ವ್ಯಾಖ್ಯಾನ. ಅಕಾರದ ಅರ್ಥ ಗುಣಪೂರ್ತಿ ದೋಷ ದೂರತ್ವ ದೇವರಿಗೆ. ತೇರ್ಫೋರ್ ಉಳಿದ ಎಲ್ಲ ಶಾಸ್ತ್ರಗಳಿಗೆ ಏನಿರಬೇಕು ಅರ್ಥ? ಗುಣಪೂರ್ತಿ ಪ್ರತಿಪಾದಕತ್ವ ದೋಷ ದೂರತ್ವ ಪ್ರತಿಪಾದಕತ್ವನೇ ಇರಬೇಕು ಅಂತ ಹೇಳಿ ಸಿಂಪಲ್. ಹೌದು, ಅಕಾರ ದೊಡ್ಡದಾಯ್ತಾಗ. ಹಾ 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 ಆಗೋದಿಲ್ಲ ಯಾಕಂತ ಕೇಳಿ. ಹಾಗಿದ್ರೆ ಮುಂದಿನ ಜಾಸ್ತಿ ಹೀಗೇನೆ ಆಯ್ತು, ಟೀಕಾದಲ್ಲಿ ಭಾಷೆನೂ ಸೇರ್ಕೊಂಡ್ರೆ ಟೀಕಾನೇ ದೊಡ್ಡದು ಅಂತ ಹೇಳ್ದಾಗತ್ತೆ. ಹೌದಲ್ಲ, ಟೀಕಾದಲ್ಲಿ ಭಾಷೆನೂ ಸೇರ್ಕೊಂಡ್ಬಿಟ್ಟಾಗ ಟೀಕಾ ದೊಡ್ಡದಾಯ್ತೋ? ಇರ್ಬೋದು ಇರ್ಬೋದು. ವ್ಯಾಖ್ಯಾನವಾಗಿದೆಯಾ ಹೊರತು ವ್ಯಾಖ್ಯೇಯವಾಗಿರೋದು ಯಾವುದು? ಅಕಾರ ಒಂದೇ. ಅಕಾರ ವ್ಯಾಖ್ಯೇಯವಾಗಿರೋದ್ರಿಂದ ಅದರ ವ್ಯಕ್ತಿತ್ವನೇ ದೊಡ್ಡದು. ಅವ ಎರಡು ಭಾಗ ಮಾಡಬೇಕು, ಒಂದು ಬರೀ ಅಕ್ಷರ ತಗೊಂಡಾಗ ಅಕಾರ, ಒಂದು ಪದ ತಗೊಂಡಾಗ ಓಂ. ಓಂ ಪದ ತಗೊಂಡಾಗ ಏನಾಗಿರುತ್ತೆ, ಅಕ್ಷರಗಳು ಹೆಚ್ಚಿರುತ್ತೆ. ಅನೇಕ ಅಕ್ಷರಗಳು ಸೇರಿದಾಗ ಪದ ಆಗತ್ತೆ, ಒಂದೇ ಅಕ್ಷರ ತಗೊಂಡಾಗ ಆಗತ್ತೆ. ಸೊ ಅಕ್ಷರದಿಂದ ಪದ ಆಗೋದ್ರಿಂದ ಅಕ್ಷರ ಮೂಲನೋ ಪದ ಮೂಲನೋ? ಅಕ್ಷರ ಮೂಲ. ಈಗ ಪದ ಫಾರಂ ಆಗ್ಬೇಕಾದ್ರೆ ಏನು ಬೇಕು ನಮಗೆ? ಅಕ್ಷರ. ವಾಕ್ಯ ಫಾರಂ ಆಗ್ಬೇಕಾದ್ರೆ ಏನು ಬೇಕು? ಪದಗಳು ಬೇಕು. ಪದಕ್ಕೆ ಅಕ್ಷರ ಬೇಕು, ಅಕ್ಷರಗಳಲ್ಲಿ ಅಕಾರ ಬೇಕು. ಅದರಿಂದ ಅಕಾರಕ್ಕೆ ಮಹತ್ವ ಬಂತು. ಅದು ಸಿಂಪಲ್ ಲಾಜಿಕ್. ಹಾಗಿದ್ರೆ ಯಾವುದು ಒಳಗೊಂಡಿರುತ್ತೋ ಅದು ಬೀಜ, ಅದೇ ಗಂಗೋತ್ರಿ ಭಾರಿ ಶ್ರೇಷ್ಠ ಅಂತ ಕರೀತೇವೆ. ಇನ್ನು ಏನು ಸೇರಿಲ್ಲ ಅದರೊಳಗೆ, ಯಮುನಾದಿ ನದಿಗಳು ಸೇರಿಲ್ಲ, ಆದರೂ ಏನದು ಬರೀ ಗಂಗೆಯಾಗಿ ಶ್ರೇಷ್ಠ. ಉಳಿದ ಸೇರಿದ ನಿಮ್ಮ ಪ್ರಕಾರ ಏನಾದ್ರು ಗಂಗೆ ನೀರು ಬೇರೆ ನೀರು ಅಂತ ಹೇಳಿ. ಕರೆಕ್ಟು, ಗಂಗೆ ಕ್ವಾಲಿಟಿ ಸೇರಿಕೊಂಡು ಮಿಕ್ಸ್ ಆಗಿಬಿಡುತ್ತೆ. ಕ್ವಾಂಟಿಟಿ ಏನಾಯ್ತು ಅಲ್ಲಿಗೀಗ? ಇನ್ನೂ ಆಗ್ರಹ ಕೊಡೋದಾದ್ರೆ ಒಂದು 10 ಗ್ರಾಮ್ ಚಿನ್ನ ಕೊಟ್ಟು ಏನೋ ಮಾರಕೊಡು ಅಂತ ಕೊಟ್ಟರು. ಅವನೇನು ಮಾಡ್ದ, ಪಂಚಲೋಳ ಮಾಡಿಕೊಟ್ಬಿಟ್ಟ. ಅದೇ 10 ಗ್ರಾಮ್ ಕೊಟ್ಟ, ಏನ್ರಿ 10 ಗ್ರಾಮ್ ಚಿನ್ನ? ಹತ್ತಿ ಚಿನ್ನನೂ ಸೇರಿದೆಯಾ, ಉಳಿದು ಸೇರಿದೆಯಲ್ಲ ಅಂತ ಕೇಳಿದ್ರೆ, ಉಳಿದೇನು ಯಾವುದು ವ್ಯಾಲ್ಯೂ ಇಲ್ಲ ಉಳಿದಕ್ಕೆ, ಚಿನ್ನದ ವ್ಯಾಲ್ಯೂ ಇಲ್ಲ. ಉಳಿದು ಈಕ್ವೇರ್ ಮಾಡಿದ್ರು ಕೂಡ ನೀವು ಚಿನ್ನದ ವ್ಯಾಲ್ಯೂ ಅವಕ್ಕಿಲ್ಲ. ಅದರಿಂದಾಗಿನೇ ಹೂ ಮಾ ಸೇರಿದೆ ಈಗ ಅವತ್ತಾನೆ. ಆ ಹೂ ಮಾ ಸೇರಿದೆ. ಹೂ ಮಾಗಡಿ ಯಾವ ವ್ಯಾಲ್ಯೂ ಇಲ್ಲ, ಅಕಾರದ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ಏನ ನೀವು ಏನ್ ಪ್ರಕಾರ ಆರ್ಗ್ಯುಮೆಂಟ್ ಯಾವಾಗ ಸರಿಗೆ ಹೋಗ್ತಿತ್ತೋ ಮೂರು ಆಸೆ ಆಗಿಬಿಟ್ಟು ಏನಾಗದಾಗ ಜಾಸ್ತಿ ಆಗಿಬಿಡ್ತಿತ್ತು. ಆದ್ರೆ ಹೂ ಮಾಗಳು ಕಡಿಮೆ ಅವು, ಅದರಿಂದಾಗೇನೆ ಅದಕ್ಕೆ ಹೆಚ್ಚು ಮಾಡೋ ಶಕ್ತಿ ಇಲ್ಲ, ಅದಕ್ಕೆ ಹೆಚ್ಚು ಮಾಡೋ ಶಕ್ತಿ ಬರಲಿಲ್ಲ. ಇನ್ಫ್ಯಾಕ್ಟ್ ಏನ್ ಮಾಡುತ್ತದೆ, ಆಕ್ಚುಲಿ ಏನ್ ಮಾಡುತ್ತದೆ, ಈಗ ಡೈಲ್ಯೂಟ್ ಮಾಡ್ಬಿಡತ್ತೆ. ಈ ಹಾಲಲ್ಲಿ ನೀರು ಸೇರಿಸ್ಬಿಟ್ರೆ ನೋಡಿ, ಹಾಲು ಹುಡುಗರು ಎರಡಲ್ಲಿ ಕೊಟ್ಟಿದ್ದೀನಿ ನಾನು ಅಂತ ಕೇಳಾಗಿಲ್ಲ ಅವರು. ಏನ್ ಮಾಡಿದಾಗತ್ತೆ ಅಲ್ಲಿಗೀಗ, ಹಾಲಿಂದ ಏನ್ ಮಾಡಿದೆ ಅವನೀಗ, ಡೈಲ್ಯೂಟ್ ಮಾಡಿಬಿಟ್ಟ. ಸೊ ಅಕಾರ ಉಕಾರ ಅಕಾರ ಸೇರಿ ಆ ಅಕಾರನ ಏನ್ ಮಾಡಿಬಿಟ್ಟು ಅವೀಗ ಡೈಲ್ಯೂಟ್ ಮಾಡಿದ್ರಿಂದ ಆಕ್ಚುಲಿ ಎಫೆಕ್ಟ್ ಕ್ವಾಲಿಟಿ ಕಡಿಮೆ ಆಯ್ತು, ಹೆಚ್ಚಾಗಲಿಲ್ಲ. ಇನ್ನು ನೀರು ಬೇರೆ ಚಾರ್ಜ್ ಮಾಡ್ಬೇಕಾಗ್ತಿತ್ತು ಅವರು. ಹಾಲು ಪ್ಲಸ್ ನೀರು ಎರಡೆರಡು ಕೊಡ್ಬೇಕಾಗ್ತಿತ್ತು ನೀವು ಅಂಥೇಳಿ, ಅದು ಆರ್ಗ್ಯುಮೆಂಟ್ ಇಲ್ಲ. ಇರ್ಬೋದು, ಏನೇ ಇರ್ಬೋದು, ಅದಕ್ಕೆ ಅದೇ ಅರ್ಥ. ಅರ್ಥಾಗತ್ತೆ ಸ್ಟೆಪ್ಸ್ನೆ ಬೇರೆ. ಯಾವ ಶ್ರೇಷ್ಠ ಅನ್ನತ್ತೆ, ಉದಾಹರಣೆಗೆ ಪೆನ್ ಡ್ರೈವ್ ಎಲ್ಲ ಇದೆ ಈಗ, ಈ ಕಂಪ್ಯೂಟರ್ ಓಪನ್ ಆಗೋದಿಲ್ಲ ಕರೆಕ್ಟು ಅಂತೇಳಿ ನೀವು ಪೆನ್ ಡ್ರೈವ್ ವ್ಯಾಲ್ಯೂ ಕಮ್ಮಿ ಆಯ್ತಾ? ಇರೋದು ಆಕ್ಚುಲಿ ಎಲ್ಲದು ಅಕಸ್ಮಾತ್ ಕಂಪ್ಯೂಟರ್ ಇದೆ, ಪೆನ್ ಡ್ರೈವ್ ಇರೋದು ಏನು ಮಾಡಿದ್ರೆ ತಗೊಂಡು ಮಾಡ್ಕೊಂಡು ಹಾಕಿಲ್ಲ ನೀವೀಗ. ಇದು ಸಾವಿರ ಕಂಪ್ಯೂಟರ್ ನೋಡಿದ್ರೆ ವಿಷಯ ಬರೋದಿಲ್ಲ, ಅರ್ಥ ಆಯ್ತಾ? ಈಗ ಅದಕ್ಕೇನಂತೀವ್ರ, ಉಪಕರಣ ಅದು ಮೇನಲ್ಲ, ಉಪಕರಣ. ಉಪಕರಣ ಯಾವಾಗಲೂ ಏನಾಗಬೇಕು, ಕಡಿಮೆ ಆಗಬೇಕು, ಕನ್ನಡ ದೊಡ್ಡದಾಗಬೇಕು. ಅದು ಬ್ರಹ್ಮಸೂತ್ರಕ್ಕೆ ಮಾತ್ರ ಆಗಲ್ಲ, ಬ್ರಹ್ಮಸೂತ್ರ ಉಪಕರಣನೇ ದೊಡ್ಡದು ಅದು ಆಗೋದಿಲ್ಲ. ಅದರಿಂದಾಗಿದೆ ಇದು ಬೇಕು ಮುಖ್ಯ ನಮಗೆ. ವಸ್ತುನೇ ಇಲ್ಲದೆ ಹೋದರೆ ಉಪಕರಣ ತಗೊಂಡು ಮಾಡ್ತೇನೆ, ವಸ್ತುನೇ ಇಲ್ಲ ಅಂತ ಹೇಳಿದ್ರೆ ತಗೊಂಡೇನೀಗ. ಉದಾಹರಣೆ ವಿದ್ಯಾರ್ಥಿಗೆ ಬರಲಿಕ್ಕೆ ಪೆನ್ ಬೇಕಪ್ಪ, ಬರಲಿಕ್ಕೆ ಬರೋದಿಲ್ಲ, ಓದ್ಕೊಂಡೇ ಬಂದಿಲ್ಲ. ನೀವು ಗೋಲ್ಡ್ ಬೈ 1000 ಪೆನ್ ಕೊಟ್ಟರೆ ಬರಲಿಕ್ಕೆ ಬರೋದಿಲ್ಲ ಅವ್ರಿಗೆ, ಅರ್ಥ ಆಯ್ತಾ? ಸೊ ಬರಲಿಕ್ಕೆ ಏನು ಕಾರಣ ಅಂತ ಕರಿತೀವಿ ಈಗ, ಪೆನ್ ಕಾರಣ ಅಂತ ಕರಿತೀವೋ, ಅವ್ರು ಬೋಧಿದ ಕಾರಣ ಅಂತ ಹೇಳ್ತೀವೋ? ಪೆನ್ ಕಾರಣ ಹೌದಲ್ಲ? ಹೌದು. ಆದ್ರೆ ಕಾರಣ ಏನು ಕೊಡ್ತೀವಿ ನಾವೀಗ ಓದಿದ್ರು? ಅದಕ್ಕೆ ಕಾರಣಗಳಲ್ಲಿ ಯಾವುದು ಪ್ರಧಾನವಾದ ಏನಂತ ಕರಿಬೇಕು? ಕಾರಣ ಅಂತ ಕರಿಬೇಕು, ಗೊತ್ತಾಯ್ತಾ? ಕಾರಣಗಳು ಸಾವಿರಾರು ಇರಬಹುದು, ಕಾರಣ ಮಾತ್ರ ಏನಾಗಿರುತ್ತೆ, ಒಂದೇ. ಮೋಸ್ಟ್ ಇಂಪಾರ್ಟೆಂಟ್ ಆಫ್ ಆಲ್ ಕಾಸಸ್ ಅಂಬುದನ್ನು ಏನಂತಾರೆ, ಕಾರಣ ಅಂತ ಕರೀತಾರೆ. ಆಗ ನಮಗೆ ಗೊಂದಲ ಬರೋದಿಲ್ಲ. ತಸ್ಮಾದಿತಿ ಯತ್ ಯಸ್ಮಾತ್ ಅಕಾರೋ ವಿಷ್ಣು ಸರ್ವಾನ್ ಗುಣಾನ್ ವಕ್ತಿ ತಸ್ಮಾತ್ ತತ್ ವ್ಯಕ್ತಯೋ ಯೇ ಸರ್ವೇ ಶಬ್ದಾಃ ತೇಪಿ ವಿಷ್ಣು ಗುಣಾನ್ ಬ್ರುವಂತೀತಿ ವಿಷ್ಣು ಗುಣಬ್ರುವಾಹ. ವಿಷ್ಣು ಗುಣಬ್ರುವಾಹ ಪದ ಇದೆ, ವಿಷ್ಣು ಗುಣಗಳನ್ನು ಹೇಳುವಂಥವುಗಳಾಗಿವೆ ಅಂತ ಅರ್ಥ. ವಿಷ್ಣು ಗುಣಗಳನ್ನು ಹೇಳುವಂಥವುಗಳಾಗಿ ಉಳಿದ ಎಲ್ಲ ಪದಗಳು ಇವೆ. ಕಿವು ವ್ಯಾಖ್ಯಾರೋತ್ತಮಂ ಬೃಹತಿ ಸಹಸ್ರಂ ಆಧಿಕ್ಯೇನ ವಿಷ್ಣು ಗುಣಾನ್ ವಕ್ತಿ ಇತಿ ವಕ್ತವ್ಯಮಿತಿ ಭಾವ. ಆ ರೀತಿ ತಗೊಂಡಾಗ ವ್ಯಾಖ್ಯೆಗಳಲ್ಲಿ ಅಕಾರನೇ ಶ್ರೇಷ್ಠ ಆಗೋಯಿತು, ವ್ಯಾಖ್ಯಾನ ತಗೊಂಡಾಗ ಬೃಹತಿ ಸಹಸ್ರಕ್ಕೆ ಶ್ರೇಷ್ಠ ತಗೊಂತೆ. ಅದಕ್ಕೆ ಬೃಹತಿ ಸಹಸ್ರ ಹೇಳಿದಾಗ ಉಳಿದು ಹೇಳೋದಿಲ್ಲ. ಅದರಿಂದಾಗೇನೆ ವ್ಯಾಖ್ಯಾನಗಳು ನಂಬರ್ ಒನ್, ಭಾಷ್ಯ ಭಾಷ್ಯನೇ, ಟೀಕಾಗಳಲ್ಲಿ ಟೀಕಾ ರಾಜ ಟೀಕಾ ಅಷ್ಟೇ ಹೊರತು ಭಾಷ್ಯಕ್ಕೆ ಈಕ್ವಲ್ ಅಲ್ಲ. ಓಂಕಾರದ ಅರ್ಥ ಇಡತಕ್ಕಂತಹ ಅನೇಕ ಪದಗಳಿದ್ದರೂ ಕೂಡ ಬೃಹತಿ ಸಹಸ್ರಕ್ಕೆ ಮಾತ್ರ ಏನಿದೆ ಅದರಲ್ಲಿ, ಅದಕ್ಕೆ ಮಹತ್ವ ಇದೆ. ನಾನು ಬೃಹತ್ಯುಕ್ತಾದಿ ಸರ್ವ ವ್ಯಾಖ್ಯಾ ವ್ಯಾಖ್ಯೇಯತ್ವೇನ ಅಕಾರಸ್ಯ ಉತ್ತಮತ್ವಂ ತದ್ವ್ಯಾಖ್ಯಾನತ್ವಾತ್ ಬೃಹತ್ಯುಕ್ತಸ್ಯ ಉತ್ತಮತ್ವಂ ಇತಿ ಉಕ್ತವು ಅನ್ಯೋನ್ಯಾಶ್ರಯತ್ವ ವಿಚಿಚೇನ್ನ. ಅವನು ಪ್ರಶ್ನೆ ಕೇಳಿದ, ಬೃಹತ್ಯುಕ್ತಾದಿ ಸರ್ವವಾಗ್ ವ್ಯಾಖ್ಯೇಯತ್ವೇನ ಅಕಾರಸ್ಯ ಉತ್ತಮತ್ವ, ಬೃಹತಿ ಮೊದಲಾದ ಎಲ್ಲ ಛಂದಸ್ಸುಗಳು ಬೇರೆ ವಿಷಯಗಳಿಗೆ ವ್ಯಾಖ್ಯೇಯವಾಗಿ ಮೂಲಭೂತವಾಗಿ ಅಕಾರದಿಂದ ಶ್ರೇಷ್ಠ ಅಂತ ಹೇಳೋದಾದರೆ, ತದ್ವ್ಯಾಖ್ಯಾನತ್ವ ಬೃಹತ್ಯುಕ್ತಸ್ಯ ಉತ್ತಮತ್ವಂ ಇತ್ಯುಕ್ತೌ ಅನ್ಯೋನ್ಯಾಶ್ರಯವಿತ್ವಮಿತಿ ತೇನ್ನ. ಬೃಹತಿ ಸಹಸ್ರ ಅದರ ವ್ಯಾಖ್ಯಾನವಾಗಿರೋದು ಅದು ಶ್ರೇಷ್ಠ ಅಂತ ಹೇಳೋದು. ಆಮೇಲೆ ಅಕಾರ ವ್ಯಾಖ್ಯೇಯವಾಗಿರೋ ಅದು ಶ್ರೇಷ್ಠ ಅಂತ ಹೇಳೋದು. ವ್ಯಾಖ್ಯೇಯ ವ್ಯಾಖ್ಯಾನ ಭಾವಗಳನ್ನು ಏನು ಮಾಡಿದ್ದೀರಿ ಈಗ, ವ್ಯಾಖ್ಯೇಯ ವ್ಯಾಖ್ಯಾನಗಳಲ್ಲಿ ವ್ಯಾಖ್ಯೇಯವಾಗಿ ಅದು ಶ್ರೇಷ್ಠ ಅಂತೀರಿ, ವ್ಯಾಖ್ಯಾನವಾಗಿ ಇದು ಶ್ರೇಷ್ಠ ಅಂತ ಕೇಳ್ತೀರಿ. ವ್ಯಾಖ್ಯೇಯತ್ವ ಶ್ರೇಷ್ಠತ್ವ ವ್ಯಾಖ್ಯೇಯತ್ವದ ಶ್ರೇಷ್ಠತ್ವ ಸಿದ್ಧೇ ವ್ಯಾಖ್ಯಾನತ್ವ ಶ್ರೇಷ್ಠತ್ವ ಸಿದ್ಧಿ, ವ್ಯಾಖ್ಯಾನತ್ವ ಶ್ರೇಷ್ಠತ್ವ ಸಿದ್ಧೇ ವ್ಯಾಖ್ಯೇಯತ್ವ ಶ್ರೇಷ್ಠತ್ವ ಸಿದ್ಧಿ. ಏನತ್ತ ಅದಕ್ಕೆ ಅನ್ಯೋನ್ಯಾಶ್ರಯ ಅಂತ, ಇದು ಪೂರ್ವಾದ ಅದು ಪೂರ್ವಾಗತ್ತ, ಅದು ಪೂರ್ವಾದ ಇದು ಪೂರ್ವಾಗತ್ತ. ಏ ಬಾಳಿ ದೊಡ್ಡವನು ಅಂತ, ಯಾತಕ್ಕೆ ಬೀಗಿನ ದೊಡ್ಡವನಾದ್ರಿಂದ ಅಂತ, ಬಿ ಯಾತಕ್ಕೆ ದೊಡ್ಡ ಹೇಗೆ ದೊಡ್ಡವನಾದ್ರಿಂದ ಕೇಳಿದ. ಸೊ ಒಂದಕ್ಕೊಂದು ಏನಾಯ್ತು, ಮ್ಯೂಚುವಲ್ ಡಿಪೆಂಡೆಂಟ್. ಒಂದು ಕೆಂಡ ಆಗಲಿಲ್ಲ ಆದ್ರಿಂದ ಅನ್ಯೋನ್ಯಾಶ್ರಯ ಅಂತ ಕರೀತಾರೆ. ಅಂತ ಪ್ರಶ್ನೆ ಮಾಡಿದವನು ಅದಕ್ಕೆ ಹೇಳ್ತಾರೆ, ಹಾಗಲ್ಲ ಚೇನ್ನ ಸ್ಯಾದಿ ತಮ್ಮ ಅನ್ಯೋನ್ಯಾಶ್ರಯತ್ವಂ ಯದಿ ಬೃಹತ್ಯುಕ್ತ ಮಾತ್ರ ವ್ಯಾಖ್ಯೇಯತ್ವೇ ನಕಾರಸ್ಯ ಉತ್ತಮತ್ವಂ ತದ್ವ್ಯಾಖ್ಯಾರತ್ವಾದುಕ್ತಸ್ಯ ಉತ್ತಮತ್ವಂ ರೂಮಃ ನ ಚೈವಂ ಕಿಂತು ಬೃಹತಿ ಸಹಸ್ರಾದಿ ಯಾವತ್ ಶಬ್ದ ಜಾತಸ್ಯಾಪಿ ಉಕ್ತೇನ ಉಕ್ತೇ ತದುತ್ತಮಿತಿ ಉಚ್ಚವಾನತ್ವೇನ ದೋಷಾನವಕಾಶಾತ್. ನಾವಾಗಿ ಸ್ಪಷ್ಟ ನಾವು ಹೇಳಿದರೆ ಇವೆ ಪ್ರಶ್ನೆ ಆಗಿ ಅನ್ಯೋನ್ಯಾಸರ ಪ್ರಶ್ನೆ ಯಾವಾಗ ಬರುತ್ತೆ, ನಾವು ಹೇಳಿದರೆ ಆ ಶ್ರುತಿನೇ ಹೇಳಿಬಿಟ್ಟಿದೆ. ಏನಂತ, ಇದು ಮೂಲ ಅದು ವ್ಯಾಖ್ಯೇಯ ವ್ಯಾಖ್ಯಾನ ಭಾವಗಳನ್ನು ಅದು ಹೇಳಿರೋದ್ರಿಂದ ಅನ್ಯೋನ್ಯಾಸ್ರೇ ಬರಲಿಲ್ಲ. ಅರ್ಥ ಆಯ್ತಾ? ವ್ಯಾಖ್ಯಾಯ ವ್ಯಾಖ್ಯಾನ ಅನ್ಯೋನ್ಯಾಸ್ರೇ ಬರೋದು ಯಾವಾಗ, ನಮ್ಮ ಯುಕ್ತಿಗೆ ಅನ್ಯೋನ್ಯಾಸ್ರೇ ಬರುತ್ತೆ ಯಾವಾಗ, ನಾವು ತರ್ಕ ಮಾಡಕ್ಕೆ ಕೊಟ್ಟಾಗ ಅನ್ಯೋನ್ಯಾಸ್ರೇ ದೋಷ ಬರುತ್ತೆ. ಅದರಲ್ಲೇ ಇದ್ದಾಗ ಏನಲ್ಲ, ಅದು ಸಪೋರ್ಟೆಡ್ ಬೈ ಶ್ರುತಿ ಆದಾಗ ಅದಕ್ಕೇನಂತ ಕರಿವಿ ಎಂಡ್ ಆಯ್ತು. ಅದು ಯಾವುದಕ್ಕೆ ಶ್ರುತಿಯ ಸಪೋರ್ಟ್ ಇರುತ್ತೋ ಅದು ಫೈನಲ್ ಆಗೋದ್ರಿಂದ ಅನ್ಯೋನ್ಯಾಸ್ರೇ ಹೊರಟೋಯ್ತು. ಬರೀ ಯುಕ್ತಿ ಹೇಳಿದಾಗ ಇದಾಗ್ಬೋದು ಅದಾಗ್ಬೋದು, ಸಪೋರ್ಟೆಡ್ ಬೈ ಯುಕ್ತಿ ಶ್ರುತಿ ಆದಾಗ ಆ ಯುಕ್ತಿ ಗೆದ್ದು ಬಿಡುತ್ತೆ, ಅನ್ಯೋನ್ಯಾಸ್ರೇ ಬರಲಿಲ್ಲ ಅಂತ ಹೇಳಿ ಈ ವಾಕ್ಯನೇ ಆಧಾರ. ಏನಂತ ಹೇಳಿದ್ರು, ಸರ್ವ ವಾಕ್ತನ್ ಅಥ ಏಷ ವಾಚ ಪರಮೋ ವಿಕಾರೋ ಯದೇ ತನ್ ಮಹದುಕ್ತಂ ಅಕಾರ ವ್ಯಾಖ್ಯೇಯ ಉಕ್ತ ಅಂತ ಹೇಳಿದ್ರೆ ಭೂತಿ ಸಹಸ್ರ ವ್ಯಾಖ್ಯಾನ ಅಂತ ಹೇಳಿರೋದ್ರಿಂದ ನಾವು ಮಾಡಿದ ಕಲ್ಪನೆ ಅಲ್ಲ ಇದು, ಅದೇ ಹೇಳಿದ್ದು ವಸ್ತುಸ್ಥಿತಿ ಅಂತ ಹೇಳಿದ್ದು. ನಾವು ವಿವರಣೆ ಕೊಟ್ಟಿದ್ದು ವಿವರಣೆ ಅಷ್ಟೇ ಹೊರತೋ ನಾವು ಕೊಟ್ಟಿದ್ದು ಆರ್ಗ್ಯುಮೆಂಟ್ ಅಲ್ಲ, ಅದು ಸಾಕು ಸ್ತುತಿನೇ ಹೇಳಿದ ಮಾತು ಅಷ್ಟೇ. ಏನೋ ಯುಕ್ತಿಗೊಂದೇ ಬರೋದು, ಯುಕ್ತಿಗೊಂದೇ ಯಾವುದಕ್ಕೂ ಬರೋದಿಲ್ಲ. ಸೊ ಯುಕ್ತಿ ಯಾವ ಸಪೋರ್ಟ್ ಕೊಟ್ಟ ಹೆಸರು ಹೊರಟೋಯ್ತ ಯಾವ್ದನ್ನ? ಹೌದು ಅಲ್ಲ ಇಲ್ಲ ಇಲ್ಲ ಅಲ್ಲ, ಅವನೇನು ಹೇಳಿದ ನಾವು ಯುಕ್ತಿ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದ. ನೀವು ವ್ಯಾಖ್ಯಾನ ಇದನ್ನು ಅಂತೀರಿ, ವ್ಯಾಖ್ಯಾಯ ಅದು ಅಂತೀರಿ. ಸೊ ಇದು ವ್ಯಾಖ್ಯಾನ ಸಿದ್ಧವಾದ್ರೆ ವ್ಯಾಖ್ಯಾಯ ಸಿದ್ಧ ಆಗುತ್ತೆ, ವ್ಯಾಖ್ಯಾಯ ಸಿದ್ಧವಾದ್ರೆ ವ್ಯಾಖ್ಯಾನ ಆಗುತ್ತೆ. ಅದು ಶ್ರೇಷ್ಠತ್ವ ಸಿದ್ಧಿ ಆದ್ರೆ ಶ್ರೇಷ್ಠ ಸಿದ್ಧಿ ಆಗುತ್ತೆ ಅಂತ ಕೇಳಿದ್ರೆ, ಹಾಗೇಳಿ ಅದೇ ಹೇಳ್ತಾ ಇದ್ದೀವಿ. ಶ್ರುತಿನೇ ಹೇಳಿದೆ ಸರ್ವ ಭಾಗಾತ್ಮಾಕಾರ ಅಂತ ಹೇಳಿರೋದ್ರಿಂದ ಎಲ್ಲದಕ್ಕೂ ವ್ಯಾಖ್ಯಾಯ ಅದು ಅಂತ ಅದೇ ಹೇಳಿಬಿಡು. ಉಕ್ತ ಮಹದುಕ್ತಂ ಬೃತಿ ಸಹಸ್ರ ವ್ಯಾಖ್ಯಾನ ಅಂತ ಅದೇ ಹೇಳಿತ್ತು. ನಾವು ಹೇಳಿದ್ರೆ ಪ್ರಶ್ನೆ ಬರೋದು, ನಾವು ಹೇಳಿದ್ದು ಅವ್ರೇನ್ ಮಾಡ್ತಾರೆ ಬೇರೆಯವರು, ಇದು ಅತತ್ವಾವೇದಕ ಅಂತ ತಾವು ಬ್ರ್ಯಾಂಡ್ ಮಾಡ್ತಾರೆ, ಅದಕ್ಕೆ ಬೆಲೆ ಇಲ್ಲ. ಮಾಯಾವಾದಿಗಳೇನು ಮಾಡ್ತಾರೆ, ಇದು ತತ್ವಾವೇದಕ, ಅಹಂ ಬ್ರಹ್ಮಾಸ್ಮಿ ಎಲ್ಲ ಉಡ್ದು ಅತತ್ವಾವೇದಕ ಅಂತ ಹೇಳ್ತಾರೆ. ಇಲ್ಲಿದೆ ತೋರಿಸು ಇಲ್ಲ, ತಾವೇ ಹಾಕ್ಕೊಂಡು ಬೋರ್ಡ್ ಅದು ಅವರೇ ಹಾಕಿದ್ದರೆ ನಾನು ಹೇಳ್ತೀವಿ. ಅಕಾರ ಸೆಟ್ ಅಂತ ಇದೇ ಹೇಳ್ತು, ನಾವು ಹೇಳಲಿಲ್ಲ, ಶ್ರುತಿನೇ ಹೇಳ್ತಾ. ಆದ್ದರಿಂದ ಕಲ್ಪನೆ ಅಲ್ಲ ಇದು, ಅದರಿಂದ ಕಲ್ಪನೆಗೂ ಇದಕ್ಕೂ ವ್ಯತ್ಯಾಸ ಇದೆ. ಕಲ್ಪನೆ ಆಧಾರ ಇಲ್ಲದೆ ಹೋದ್ರೆ ಕಲ್ಪನೆ, ಆಧಾರ ಇದ್ದಾಗ ಅದು ವಸ್ತುಸ್ಥಿತಿ, ಕಲ್ಪನೆ ಆಗೋದಿಲ್ಲ. ಅಕಾರಸ್ಯ ತಥಾ ಉಪಾಂಶೋರಭಿಮಾನೀತು ಮಾರುತಃ ದೇಹೇಂದ್ರಿಯಾಂತಃಕರಣ ನಾಮ್ನೋ ಅಸ್ಯ ದ್ವಿವಿಧಸ್ಯ ಚ ಸ್ಥೂಲ ಸೂಕ್ಷ್ಮ ಶರೀರಸ್ಯ ಸರ್ವೇಷಾಂ ಅಭಿಮಾನಿನಿ ಭಾರತೀ ಉಚ್ಚೋದಿತಸ್ಯಾಪಿ ಅಕಾರಸ್ಯ ಅಭಿಮಾನಿನಿ ತಸ್ಮಾದುಚ್ಚಾದುಪಾಂಶುರ್ಹಿ ಜಪಾದಿ ಶುಭಲಾಧಿಕಃ ವಾಯುಃಪತಿರ್ಹಿ ಭಾರತ್ಯಾಃ ಉಪಾಂಶೋರ್ದೇವತಾಮತಃ. ಇಲ್ಲೊಂದು ಸಬ್ಯಶುಕರಣ ಹೇಳ್ತಾರೆ, ಒಂದು ಜಪವನ್ನು ನಾವು ಗಟ್ಟಿಯಾಗಿ ಉಚ್ಚಾರಣೆ ಮಾಡಿದ್ರೆ ಜಾಸ್ತಿ ಫಲನೋ, ಮನಸ್ಸಲ್ಲೇ ಉಚ್ಚಾರಣೆ ಮಾಡಿಕೊಂಡ್ರೆ ಜಾಸ್ತಿ ಫಲನೋ ಅಂತ ಪ್ರಶ್ನೆ. ಈಗ ಅದಕ್ಕೆ ಉತ್ತರ ಕೊಡ್ತಾರೆ, ಮನಸ್ಸಲ್ಲಿ ಉಚ್ಚಾರಣೆ ಮಾಡಿದರೆ ಫಲ ಜಾಸ್ತಿ ಅಂತ ಹೇಳ್ತಾರೆ. ಇನ್ನೊಬ್ರಿಗೆ ಕೇಳೋ ಜಪ ಮಾಡಬಾರ್ದು, ಯಾವಾಗಲೂ ಕೂಡ ಜಪ ಇನ್ನೊಬ್ರಿಗೆ ಕೇಳ ಮಾಡಿದರೆ ಸರಿಯಲ್ಲ. ಅಕಾರಸ್ಯ ತದಿ ಅದು ವಿವರಣೆ ಕೊಡ್ತಾರೆ, ಅದಕ್ಕೆ ಅಂದರೆ ಅಕಾರಸ್ಯ ತಥ ಉಪಾಂಶೋಹೋ ಅಭಿಮಾನೀತು ಭಾರತಃ. ಅಕಾರಕ್ಕೂ ವಾಯುದೇವರು ಅಭಿಮಾನಿ ದೇವರಿ. ಆಮೇಲೆ ಉಪಾಂಶ ಅಂತ ಹೇಳಿದ್ರೇನೋ, ತುಟಿ ಕೂಡ ಅಲ್ಲಾಡಿಸ್ತಾ ಹೇಳಿದರೆ ಉಪಾಂಶ ಅಂತ ಕರೀತಾರೆ, ತುಟಿ ಕೂಡ ಅಲ್ಲಾಡಬಾರ್ದು. ಆ ರೀತಿ ಮಾಡೋ ಜಪಕ್ಕೆ ಉಪಾಂಶ ಅಂತ ಕರೀತಾರೆ. ಅದಕ್ಕೆ ಅಭಿಮಾನಿ ದೇವತೆ ಯಾರು? ವಾಯುದೇವರು. ಎರಡಕ್ಕೂ ವಾಯುದೇವರು, ಅಕಾರಕ್ಕೆ ವಾಯುದೇವರಾದ್ದರಿಂದ, ವಾಯುದೇವರು ಜೀವೋತ್ತಮರಾದ್ದರಿಂದ ಅಕಾರಕ್ಕೆ ಅವರ ಅಭಿಮಾನಿಯಾಗಿರೋದ್ರಿಂದ ಅದು ಶ್ರೇಷ್ಠ. ಆಮೇಲೆ ಉಪಾಂಶ ಜಪ, ಅದಕ್ಕೆ ಅಭಿಮಾನಿ ದೇವತೆ ವಾಯುದೇವರಾದ್ದರಿಂದ ಅದು ಶ್ರೇಷ್ಠ. ದೇಹೇಂದ್ರಿಯ ಅಂತಃಕರಣ ನಾಮ್ನೋಶ್ಯ ದ್ವಿವಿಧಸ್ಯ ಚ ದೇಹ ಇಂದ್ರಿಯ ಅಂತಃಕರಣ ಎಂಬ ಹೆಸರಿನ ದ್ವಿವಿಧಸ್ಯ ಸ್ಥೂಲ ಸೂಕ್ಷ್ಮ ಶರೀರಸ್ಯ ಸರ್ವೇಷಾಂ ಅಭಿಮಾನಿನಿ ಭಾರತಿ. ದೇಹ ಇಂದ್ರಿಯ ಅಂತಃಕರಣ ಇವೆಲ್ಲವಕ್ಕೂ ಕೂಡ ಅದು ಕೂಡ ಎರಡು ಭಾಗ, ಸ್ಥೂಲ ಸೂಕ್ಷ್ಮ ಅಂತೇಳಿ. ಸ್ಥೂಲ ದೇಹ, ಸ್ಥೂಲ ಇಂದ್ರಿಯ, ಸ್ಥೂಲ ಅಂತಃಕರಣ ಅಂತ ಒಂದು ಭಾಗ, ಸೂಕ್ಷ್ಮ ದೇಹ, ಸೂಕ್ಷ್ಮೇಂದ್ರಿಯ, ಸೂಕ್ಷ್ಮ ಅಂತಃಕರಣ ಅಂತ ಇನ್ನೊಂದು ಭಾಗ. ಇದಕ್ಕೆ ಅಭಿಮಾನಿ ದೇವತೆ ಯಾರು? ಇದಕ್ಕೆ ಭಾರತೀ ದೇವಿ. ಹೌದು, ಸ್ವರೂಪದಲ್ಲಿ ಅತಿ ಸೂಕ್ಷ್ಮ ಅಂದ್ರೆ ಸ್ವರೂಪ. ಬರೀ ದೇಹ ಇದಕ್ಕೆ ಕಂಪೇರ್ ಮಾಡಿದ್ರೆ ಲಿಂಗ ಶರೀರ ಸೂಕ್ಷ್ಮ, ರಿಲೇಟಿವ್ ಸೂಕ್ಷ್ಮ ಬೇರೆ, ಅಬ್ಸಲ್ಯೂಟ್ ಸೂಕ್ಷ್ಮ ಬೇರೆ. ಎರಡು ಎರಡು ಇದ್ದಾಗ ಇವತ್ತು ನಮ್ಮ ನಾಲ್ಕು ದೇಹ ಇದೆ, ಸೂರ್ಯ ಶರೀರ ದೇಹ, ಆಮೇಲೆ ಸ್ವರೂಪ ದೇಹ ಇದೆ, ಲಿಂಗ ದೇಹ ಇದೆ, ಅನಿರುದ್ಧ ದೇಹ ಇದೆ, ಇದೆ. ಅವ ರಿಲೇಟಿವ್ ಬಂದಾಗ ಅದು ಸೂಕ್ಷ್ಮ ಆಯ್ತಾಗ, ಅಬ್ಸಲ್ಯೂಟ್ ಸೂಕ್ಷ್ಮ ಅಂದ್ರೆ ಸ್ವರೂಪ ದೇಹನೇ, ರಿಲೇಟಿವ್ ಸೂಕ್ಷ್ಮ ಆದ್ರೆ ಬೇರೆ ಆಗ್ಬಹುದು. ಭಾರತೀ ಉಚ್ಚ ಉದಿತಸ್ಯಾಪಿ ಅಕಾರಸ್ಯಾಭಿಮಾನಿನಿ. ಅಕಾರಕ ಅಭಿಮಾನಿ ದೇವತೆಗಳಾದರೂ ಕೂಡ ಮುಖ್ಯಾಭಿಮಾನಿನೇ ವಾಯುದೇವರು. ತಸ್ಮಾದ್ ಉಚ್ಚಾದ್ ಉಪಾಂಶುರ್ಹಿ ಜಪಾದಿಷು ಫಲಾಧಿಕ. ಗಟ್ಟಿಯಾಗಿ ಉಚ್ಚಾರಣೆ ಮಾಡೋದಕ್ಕೆ ಭಾರತೀ ದೇವಿ ಅಭಿಮಾನ ದೇವತೆ, ಮನಸ್ಸಲ್ಲೇ ಉಚ್ಚಾರ ಮಾಡೋದಕ್ಕೆ ತುಟಿ ಅಲ್ಲಾಡಿಸ್ತಾನೆ ಅದಕ್ಕೆ ವಾಯುದೇವರು ಅಭಿಮಾನ ದೇವತೆ. ಸೊ ಭಾರತೀ ದೇವಿಗಿಂತ ವಾಯುದೇವರು ದೊಡ್ಡವರಾದ್ರಿಂದ ಇವು ಉಚ್ಚಾರಣೆ ಮಾಡೋ ಜಪಕ್ಕಿಂತ ತುಟಿ ಅಳ್ಳಾಡಿಸದೆ ಮಾಡೋ ಜಪಕ್ಕೆ ಪ್ರಾಧಾನ್ಯ ಜಾಸ್ತಿ. ಆದ್ದರಿಂದ ಜಪ ಯಾವಾಗಲೇ ಹಾಗೆ ಮಾಡಬೇಕು, ಉಪಾಂಶವಾಗೇ ಮಾಡಬೇಕು ಅಂತ ಅರ್ಥ. ಆದರೆ ಬಿಗಿನರ್ಸ್ ಏನು ಮಾಡೋ, ಗಟ್ಟಿಯಾಗಿ ಹೇಳಬೇಕು, ತಪ್ಪು ತಿಂತಾರೆ, ತಪ್ಪು ತಿಂತಾರೆ. ಅವರು ಅವರಿಗೆ ಬರೆಸ ತಪ್ಪು ತಪ್ಪು ಬರೆಸ ಅದೇ ಗಟ್ಟಪಟ್ಟಾಗಿಬಿಡುತ್ತೆ. ಅದಕ್ಕೆ ಮೊದಲು ಬಂದು ಗಟ್ಟಿಯಾಗಿ ಹೇಳಬೇಕು, ಆ ದೊಡ್ಡವರಿದ್ದಾಗ ಗಟ್ಟಿಯಾಗಿ ಹೇಳಬೇಕು. ಡಿಸ್ಟರ್ಬ್ ಮಾಡೋ ರೀತಿ ಅಲ್ಲ, ತಿದ್ದುಕೊಳ್ಳೋ ದೃಷ್ಟಿಯಿಂದ. ಅದು ತಪ್ಪಿದ್ದೆ ಹೇಳಿಬಿಡ್ತಾರೆ ತಕ್ಷಣ. ನಾವು ಹಾಗಲ್ಲ, ಯಾರಾದ್ರೂ ಇದ್ದರೆ ಮೇಲೆಗೆ ಹೇಳ್ತಾರೆ, ತಪ್ಪು ಹೇಳಿದರೆ ಕಷ್ಟ ಅಂತೇಳಿ. ದೊಡ್ಡವರಿಗೆ ಓದಿರ್ತಿರ್ತಾರೆ ಒಬ್ಬನೇ ಅಂತ, ಹಾಗೆ ಮಾಡಬಾರ್ದು. ದೊಡ್ಡವ್ರು ಯಾತಕ್ಕೆ ಹೇಳ್ಬೇಕಾದ್ರೆ ಕರೆಕ್ಷನ್ ಮಾಡಿ ತಯಾರಿರ್ಬೇಕು. ಅವರು ತಪ್ಪು ಹೇಳ್ತಾರೆ, ಬೈತಾರೆ ಎಂಬ ಕಾನ್ಸೆಪ್ಟ್ ಇದ್ದಾರೆ ಏನು ತಿದ್ಕೊಳಕ್ಕಾಗೋದಿಲ್ಲ. ಅವರು ತಿದ್ದಬೇಕು ಅಂತಾನೆ ಗಟ್ಟಿಯಾಗಿ ಹೇಳಿದರೆ ಅದು ಭಾರಿ ಶ್ರೇಷ್ಠ. ಅವ್ರ ಉದ್ದೇಶ ಇರೋದೇನು, ಅಲ್ಲಿಗ ಬೈತಾರೆ ಎಂಬ ಕಾನ್ಸೆಪ್ಟ್ ಇಲ್ಲ, ತಿದ್ದುತ್ತಾರೆ ಅನ್ನೋ ಕಾನ್ಸೆಪ್ಟ್ ಇದೆ. ಆಗ ಅಂಥದ್ರ ಗಟ್ಟಿಯಾಗಿ ಹೇಳಬೇಕು. ಅದಿಲ್ಲವರು ಏನು ಮಾಡಬೇಕಾಗ, ಮನಸ್ಸಲ್ಲಿ ಹೇಳ್ಕೊಳ್ಳೋದು ಶ್ರೇಷ್ಠ. ಇನ್ನು ಜಪ 100 ಜನ ಎಲ್ಲರೂ ಗಟ್ಟಿಯಾಗಿ ಜಪ ಮಾಡ್ತಾ ಕೂತ್ಕೊಂಡ್ಬಿಟ್ಟೆ, ಯಾರು ಜಪರ ಆಗೋದಿಲ್ಲ ಕೊನೆಗೆ. ಮನಸ್ಸಲ್ಲಿ ಮಾಡ್ಕೊಂಡು ವಿದ್ಯಾರ್ಥಿ ಜೋರು ಬರ್ಕೊತ ಹೇಳ್ಕೊಂಡು ಬರ್ಲಿಕ್ಕೆ ಶುರು ಮಾಡಿಬಿಟ್ರೆ ಪರೀಕ್ಷೆಯಲ್ಲಿ ಅವ್ರು ಬೆಳೆದು ಪಾಸ್ ಆಗಿಬಿಡ್ತಾರೆ. ಒಬ್ಬರು ಸರಿಯಾಗಿ ಆಗಿಬಿಟ್ರೆ ಗಟ್ಟಿಯಾಗಿ ಅಂತ ಮಾಡಿಬಿಟ್ರೆ ಏನು ಮಾಡಬೇಕಾಗ, ಅವ್ರು ಪರೀಕ್ಷೆನೇ ಆಗೋದಿಲ್ಲ. ಅದಕ್ಕೆ ಯಾವ ಉಪಾವಿಷಯವಾಗಿಯೇ ಇರಬೇಕು. ಹಾಂ, ಈ ಬೇರೆ ಪ್ರಶ್ನೆ ಕೇಳಬಾರ್ದು, ಸಹ ಒಂದು ಪ್ರಶ್ನೆ ಕೇಳಬೇಕು. ಸ್ವರೂಪ ಅವೆಲ್ಲ ತೊಗೊಂಡ್ರೆ ಪಾಠ ಬಂದಕ್ಕೆ ಹೋಗೋದೇ ಇಲ್ಲ. ಆ ವಿಷಯನೇ ಬಂದಿಲ್ಲ ಈಗ, ನಮ್ಮ ಪ್ರಶ್ನೆ ಇಷ್ಟೇ. ಆ ವಿಷಯ ಬಂದಿಲ್ಲ ಈಗ ಶಾಸನ, ಅದು ಬೇಡ, ಬಂದು ಬರುತ್ತದಲ್ಲ. ಈಗ ಸಾಕೀಗ ನಮಗೆ ಖಾಸಗಿ ಕಾದು ಇಂಪಾರ್ಟೆಂಟ್ ಹೇಳಬೇಡ. ಅದೆಲ್ಲ ಹೋಗ್ಬಿಡುತ್ತೆ ಕೊನೆಗೆ, ಬಿಟ್ಟು ಹೋಗ್ಬಿಡುತ್ತೆ. ಈಗ ಒಟ್ಟು ಜಪ ಮಾಡೋರಿಗೆ ಒಂದೊಳ್ಳೆ ಆಚಾರ ಏನು ಮಾಡಿದ್ರೆ, ಈಗ ಅದು ಎಲ್ಲ ಕಡೆ ಆಚಾರ ಹೇಳೋ ಎಲ್ಲೋ ಹೇಳ್ತಾರೆ ಹೇಳ್ಬಿಡ್ತಾರೆ. ಜಪ ಗಾಯತ್ರಿ ಜಪ ಗಟ್ಟಿ ಮಾಡಬೇಕು, ಗಟ್ಟಿ ಮೇಲೆ ಹೇಳಬೇಕು, ಆಚಾರ್ಯರು ಹೇಳಿದ್ದಾರೆ ಅಂತ ಹೇಳಿದಾಗ ತಕ್ಷಣ ಇದು ಹೇಳಿಬಿಟ್ರೆ ಅವಾಗೇನಾಯ್ತು, ಇವರು ಕರೆಕ್ಟಾಗಿ ಹಿಡಿದ ಉತ್ತರ. ಆ ರೀತಿ ಅಭ್ಯಾಸ ಮಾಡಿಕೊಂಡ್ರೆ ಯಾವುದೇ ಹೇಳಿದ್ದು ಅಥೆಂಟಿಕ್ ಆಗಿರಬೇಕು. ಆಚಾರ್ಯ ಮಾತ್ರ ಕೊಟ್ಬಿಟ್ಟು ಅಥೆಂಟಿಕ್ ಆಗುತ್ತೆ. ಅವ್ರು ಜಪವಿಧಿ ಅಂತ ಬೇರೆ ಪುಸ್ತಕ ಬರೋದಿಲ್ಲ, ಆಚಾರ್ಯರು ಎಲ್ಲೋ ಸೇರಿಸ್ಬಿಡ್ತಾರೆ ಬರಿಬೇಕಾದ್ರೆ. ಅದು ಹುಡುಕಿ ತೆಗಿಬೇಕು, ಆಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸಂಜೆ 3:40 2:40 ಪ್ರಶ್ನೆ ಬಂತು, ಸದಾ ತರಿಸಿದ ಆಚಾರ್ಯ ಹೇಳಿಲ್ಲ, ಅದನ್ನು ಆಚಾರ್ಯ ಹೇಳಿಲ್ಲ ಅನ್ಸ್ಬಿಡ್ತದೆ. ಆಚಾರ್ಯ ಹೇಳಿದಾಗ ತ್ರಿಕಾ ಗಾಯತ್ರಿ ಶಬ್ದದಲ್ಲಿ ಅರ್ಥ ಇದೆ ಅಂತ ಹೇಳಿದ್ರು, ಒಂದು ಕಡೆ ಹೇಳಿದರು. ಅದು ಸೇರಿಸ್ಕೋಬೇಕಾದ್ರೆ ಸದಾಚಾರ ಸ್ಮೃತಿ ವ್ಯಾಖ್ಯಾನ ಸೇರಿಸ್ಕೊಂಡ್ಬಿಟ್ರೆ ಅಲ್ಲಿ ಹೇಳಿಲ್ಲ, ಪ್ರಶ್ನೆ ಬರಲಿಲ್ಲ. ಬೇರೆ ಕಡೆ ಹೇಳಿದ್ರೆ ಅಲ್ಲಿ ಹೇಳಿಲ್ಲ, ಇಲ್ಲವರು ದೊಡ್ಡ ಅದೇ ಗಲಾಟೆ. ಆಚಾರ್ಯ ಅದೇ ಇವತ್ತಿಗೂ ಹೇಳಿದ್ದಾರೆ, ಅದರ ಸದಾಚಾರ ಸ್ಮೃತಿ ಮಧ್ಯಾಹ್ನದಿಂದ ಹೇಳಿಲ್ಲ, ಅದರಿಂದ ಮಾಡಬೇಕಾಗಿಲ್ಲ. ಆಚಾರ್ಯ ಬೇರೆ ಗ್ರಂಥ ಬರೆದ್ರೆ ಬಿಟ್ಬಿಟ್ರು, ಅರ್ಥ ಆಯ್ತಾ? ಬಹಳ ತಪ್ಪ. ಅಕಾರಸ್ಯ ವಾಯುಪತಿರ್ಹಿ ಭಾರತ್ಯಾ ಉಪಾಂಶವರು ದೇವತಾ ಮತಃ. ಭಾರತೀಪತಿಯಾದ ವಾಯುದೇವರೇ ಉಪಾಂಶ ಜಪಕ್ಕೆ ಅಭಿಮಾನಿಯಾಗಿರೋದ್ರಿಂದ ಉಪಾಂಶ ಜಪನೇ ಭಾರಿ ಶ್ರೇಷ್ಠ. ಅದನ್ನು ಬೇರೆ ಕಡೆ ಅಪ್ಲೈ ಮಾಡ್ತಾರೆ. ಈಗ ಅಕಾರಸ್ಯ ವಿಕಾರೋಯಂ ಓಂಕಾರ ಇತಿ ಕಥ್ಯತೆ. ಈ ಓಂಕಾರದ ಪ್ರಶ್ನೆ ಹೇಳ್ತಾರೆ. ಅಕಾರದ ವ್ಯಾಖ್ಯಾನ, ವಿಕಾರ ಅಂದರೆ ವ್ಯಾಖ್ಯಾನ, ಓಂಕಾರವಾದ್ದರಿಂದ ಅಧಿಕೋಚ್ಚತ್ವಮಾನಮ್ಮಿ ತಸ್ಯಾರ್ಥ ಸಮುದೀರಿತ. ಅಕಾರದ ಅರ್ಥವನ್ನೇ ಕ್ಲಿಯರ್ ಮಾಡ್ತಾ ಓಂಕಾರ ಹೊರತು ಬೇಸಿಕ್ ಅರ್ಥ ಇರೋದಲ್ಲಿ ಅಕಾರದಲ್ಲೇ ಇದೆ. ಅಕಾರೇಣೈವ ತತ್ ಸರ್ವ ಮುಕ್ತಂ ಆಧಿಕ್ಯ ವಕ್ತೃತಃ ಅಧಿಕೋಚ್ಚ ಸ್ವರೂಪೋಸೌ ಬಾತಾಚಾಧಿಕ ಏ ವಹಿ. ಆದ್ದರಿಂದ ವ್ಯಾಖ್ಯಾನಗಳಲ್ಲಿ ಯಾವ ಶ್ರೇಷ್ಠ ಅಂದರೆ ಓಂಕಾರ ಶ್ರೇಷ್ಠ ಅಂತ ಹೇಳಿದೆ. ವ್ಯಾಖ್ಯಾನದಲ್ಲಿ ಶ್ರೇಷ್ಠ ಅಂದರೆ ಅಕಾರನೇ, ಆದರೆ ವ್ಯಾಖ್ಯಾನದಲ್ಲಿ ಯಾವ ಶ್ರೇಷ್ಠ ಅಂದರೆ ಓಂಕಾರ ಶ್ರೇಷ್ಠ. ಅದು ಆಕಾರದ ಜಾಗಕ್ಕೆ ಬರಲಿಲ್ಲ, ಅದು ಆಕಾರ ಇನ್ನೂ ಮೇಲಿದೆ. ಅಕಾರೇಣೈವ ತತ್ ಸರ್ವ ಮುಕ್ತಮಾಧಿಕ್ಯ ವಕ್ತೃತಃ ಅಧಿಕೋಚ್ಚ ಸ್ವರೂಪೋಸೌ ಮಾತಾಚಾಧಿಕ ಏ ವಹಿ. ಮಾತಾ ಅಂದರೆ ಪ್ರಮಾತ, ಪರಮಾತ್ಮ ಎದ್ದರಿಗಿಂತ ಉಚ್ಚ ಸ್ವರೂಪನಾಗಿದ್ದಾನೆ. ಉಚ್ಚವಾಗಿರ್ತಕ್ಕಂತಹ ಸರ್ವನ ತಿಳ್ಕೊಳ್ಳೋನು ಪರಮಾತ್ಮ ಆಗಿದ್ದಾನೆ. ಏಕಾರ್ಥತ್ವಾದ ಅಕಾರೋಸೌ ನಕಾರತ್ವಮುಭಾಗತಃ ನಿರ್ಗೀಭೂತ ಪುನಸ್ತೇನೈವ ಆಕಾರೇಣ ಸಹ ಸ್ಥಿತಃ ಅಭಾವವಾಚ್ಯಕ ವಾಚಿ ಅಕಾರಸ್ಯ ಅರ್ಥೋರೇಪಕ್ಷಯಂ ವದನ್ ಸೋಪಿ ಅಕಾರೇಣ ಸಹಿತೋ ದೀರ್ಘತ್ವಂ ಸಮುಭಾಗತಃ. ಅಭಾವವಾಚ್ಯಕಾರಸ್ಸಹ ಏಕಾರ್ಥಾತ್ ಗ್ರಂಥಭಾವಯೋ ಯಕಾರತ್ವಂ ಗತಸ್ತಸ್ಮಾತ್ ನೂರೇಫಸ್ಯೋತ್ತರತ್ವತಃ ನತ್ವಂ ಗತೋ ಹ್ಯಕಾರೋಸೋ ನೋ ವಿರುದ್ಧಾರ್ಥವಾಚಕಃ ಅನ್ಯತ್ವಾತ್ ಸರ್ವಜೀವೇಭ್ಯೋ ಜಡೇಭ್ಯಶ್ಚ ಸದೈವ ಹಿ ಸರ್ವದೋಷೋಜ್ಜಿತತ್ವಾಚ್ಚ ಸರ್ವತೋಪ್ಯಧಿಕತ್ವತಃ ನಿರಾಸನಾಚ್ಯ ದೋಷಾಣಾಂ ಸ್ವಭಕ್ತೇಭ್ಯಃ ಸಮಂತತಃ ಸರ್ವದೋಷ ವಿರುದ್ಧೋರು ಗುಣಪೂರ್ಣ ಸ್ವರೂಪತಃ ನಾರಾಯಣ ಇತಿ ಪ್ರೋಕ್ತೋ ಹಿ ಅಕಾರಾರ್ಥೋ ಅಯಮೇವ ಹಿ ತಸ್ಮಾದಕಾರ ಬೀಜೇಯಂ ವಿಷ್ಣೋರ್ನಾರಾಯಣಾಭಿಧಾ ಪ್ರಣವಶ್ಚ. ಇಷ್ಟು ಹೇಳಿ ಅಕಾರದ ಎಕ್ಸ್ಪ್ಯಾನ್ಷನ್ ಒಂದು, ಓಂಕಾರ ಒಂದು ವಿವರಣೆ, ಇನ್ನೊಂದು ನಾಮಗಳು ತಗೊಂಡ ನಾರಾಯಣ ಅಕಾರದ ಅರ್ಥ ಅಂತ ಹೇಳಿದರು. ನಾರಾಯಣ ಶಬ್ದ ಯಾವುದರಿಂದ ಬಂದಿದೆ? ಅಕಾರದ ಎಕ್ಸ್ಪ್ಯಾಂಡೆಡ್ ಫಾರಂ ನಾರಾಯಣ ಅಂತ ಹೇಳಿದರು. ಅಕಾರದ ಒಂದು ಎಕ್ಸ್ಪ್ಯಾಂಡೆಡ್ ಫಾರಮ್ಮು ಓಂಕಾರ, ಇನ್ನೊಂದು ಎಕ್ಸ್ಪ್ಯಾಂಡೆಡ್ ಫಾರಮ್ಮು ನಾರಾಯಣ ನಾಮ. ನಾರಾಯಣ ಹೇಗೆ ಮೊದಲು ತೋರಿಸ್ತಾರೆ, ಅದು ಡೆರೈವ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏಕಾರ್ಥತ್ವಾದ ಕಾರೋಸೋ ನಕಾರ ಪ್ರಮುಖ ನಾರಾಯಣ ಅಂತ ಇದೆ ಅಲ್ಲಿ. ಈಗ ಅಕಾರಕ್ಕೇನರ್ಥ? ಅಕಾರಕ್ಕೆ ಅಬ್ರಾಹ್ಮಣ ಅಂತೇವೆ. ಬ್ರಾಹ್ಮಣ ಅಬ್ರಾಹ್ಮಣ, ಬ್ರಾಹ್ಮಣ ಅಬ್ರಾಹ್ಮಣ ಅಂದ್ರೇನು? ಬ್ರಾಹ್ಮಣ ಅಲ್ಲ ಅಂತ. ಸೊ ಅಕಾರಕ್ಕೇನಂತ ಅರ್ಥ ಇದೆ? ನಾ ಅಂತ ಅರ್ಥ ಇದೆ. ಸೊ ನಾರಾಯಣದಲ್ಲಿ ನಾ ಇದೆ, ಅದು ಯಾವ್ದು ಅರ್ಥ ಆಯ್ತು? ಈಗ ಅಕಾರದ ಅರ್ಥ ಆಯ್ತು. ಯಾಕೆ ಅಕಾರ ಆಯ್ದು ಕೊಟ್ಟು ನಾ ಆದ್ರಿಂದ ಅಕಾರದ ಅರ್ಥ ನಾ ಆಗಿರೋದ್ರಿಂದ, ಸೊ ನಾರಾಯಣದಲ್ಲಿ ನಾ ಇರೋದ್ರಿಂದ ಅಕಾರದ ಅರ್ಥ ಅಲ್ಲಿ ಬಂತು. ಅದ್ರ ಅಕಾರ ಹೇಗೆ ಬ್ಯಾನಿಫೆಸ್ಟ್ ಆಗಿ ನಾರಾಯಣ ಆಗ್ತದೆ ಅಂತ ಹೇಳ್ತಾರೆ. ಸರಿಯಾಗಿ ತಿಳ್ಕೋಬೇಕಾದ್ರೆ ಇವೆಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಗೆ ಡೆರಿವ್ ಮಾಡ್ತಾರಲ್ಲ, ಇದು ಮೂಲ. ನಕಾರ ತಮುಭಾಗತಃ ದೀರ್ಘೀಭೂತ ಪುನಸ್ತೇನೈವ ಆಕಾರೇಣ ಸಹಸ್ಥಿತ ಆ ನಾ ಇದೀಗ ಅದು ನಾ ಆಗ್ಬೇಕದು. ನಾ ಬೇಕಾದ್ರೆ ಏನ್ ಸೇರಿಸ್ಬೇಕು, ಅದಕ್ಕೆ ಆ ಅಂತ ಸೇರಿಸ್ಬೇಕು. ಅದಿ ದೀರ್ಘೀಭೂತ ಪುನಸ್ತೇನೈವ ಆಕಾರೇಣ ಸಹಸ್ಥಿತ ಆದ ಆಕಾರ ಇನ್ನೊಂದು ಆಕಾರ ಸೇರಿತು, ಗೊತ್ತಾಯ್ತಾ? ಆ ನಾ ಇದೆ ಈಗ ನಾಲ್ಕು ಸೇರಿಸಿದ್ರೆ ಆ ಸೇರಿಸಿದ್ರೆ ಆಯ್ತು, ಆ ಎರಡಕ್ಕೂ ಅದೇ ಫರಬೆ. ಆ ಸೇರಿಸಿದ್ರು ನಾ ಆಗುತ್ತೆ, ಆ ಸೇರಿಸಿದ್ರು ಆ ಸೇರಿಸಿದ್ರು ನಾ ಆಗುತ್ತೆ, ಎರಡಕ್ಕೂ ಒಂದೇ. ಆ ಯಾತಕರ ಸಮ್ಯಕ್ ಅಂತ ಅರ್ಥ ಕೊಡ್ಬೇಕಾದ್ರೆ ಆ ಆಗಬೇಕು. ಅದಕ್ಕೆ ದೀರ್ಘೀಭೂತ ಪುನಸ್ತೇನ ಇವ ಆಕಾರೇಣ ಸಹ ಸ್ಥಿತ. ಸೊ ನಾ ಅನ್ನೋದ್ರಲ್ಲೂ ಕೂಡ ಇರೋದು ಏನಾಯ್ತು ಬರೀ ಆನೇ ಇರೋದು. ನಾದಲ್ಲಿ ಆಗಿದೆ, ನಾನಲ್ಲೂ ಆಗಿದೆ, ಆ ಪ್ಲಸ್ ಆಗಿದೆ ಅಷ್ಟೇನೆ. ಸೊ ಅಕಾರದ ಎಕ್ಸ್ಪ್ಯಾಂಡೆಡ್ ಫಾರಂ ಆಯಿತು. ಅಭಾವವಾಚಿ ಅಕಾರಸ್ಯ ಹಿ ಅರ್ಥೋ ರೇಪಃ ಕ್ಷಯಂ ವದನ್. ಆಮೇಲೆ ನಾ ರಾ ಇದೆ ಈಗ. ರಾ ಅಂದ್ರೆ ಏನು? ರಕಾರ ರೇಫ ಅಂತ ಹೇಳಿದ್ರು. ರಕಾರಕ್ಕೆ ಏನಂತಾರೆ? ರೇಫ ಅಂತ ಕರೀತಾರೆ. ಅಭಾವವಾಚಿ ಅಕಾರಸ್ಯ ಅರ್ಥೋ ರೇಪ ಕ್ಷಯಂ ವದನ್. ರೇಪಕ್ಕೆ ಕ್ಷಯ ಅಂತ ಅರ್ಥ ಇದೆ. ಕ್ಷಯ ಏನು? ಕ್ಷಯ ದೋಷ, ಕ್ಷಯ ದೋಷ ಇಲ್ಲ ಅದನ್ನ ಹೇಳ್ತಾರೆ. ಸೋಪ್ಯಕಾರೇಣ ಸಹಿತೋ ದೀರ್ಘತ್ವ ಸಮುಪಾಗತ. ಅದಕ್ಕೆ ಏನಂತ ಅರ್ಥ ಬಂತೀಗ? ರಾಕ್ ಶಬ್ದಕ್ಕೆ ದೋಷ ಪರಿಹಾರ ಮಾಡ್ತಾರೆ. ಅಂದ್ರೆ ಆ ಅಭಾವ ದೋಷ ಅಭಾವ ತರ್ತಾನಾದ್ರಿಂದಾಗೇನೆ ಆ ಭಾವ ಅನ್ನೋದು ಆಯಿಂದ ಬಂದಿರೋ ಪದ. ಆ ಭಾವ ಅನ್ನೋದು ಆಯಿಂದ ಬಂದಿರೋ ಪದ ಆಗಿರೋದ್ರಿಂದ ರಾ ಅಂದ್ರೆ ಅಭಾವ ಅಂತಾಯ್ತು. ಅದು ಮತ್ತೆ ರಾ ಅಂತಾಯ್ತು. ಈಗ ನಾ ಆಯ್ತಲ್ಲ, ರಾ ಏನಾಯ್ತು? ರಾ ಆಯ್ತು. ಮೊದಲು ಆ ಅಂದ್ರೂ ಅಭಾವ, ರಾ ಅಂದ್ರು ರೇಪ ಅಂದ್ರೂ ಅಭಾವ. ಸೊ ಆದರ್ಥನೇ ರಾ, ಆದರ್ಥ ನಾ, ಆದರ್ಥ ರಾ. ಆ ಪ್ಲಸ್ ಆ ನಾ ಇದಾಗೆ ರಾ ಪ್ಲಸ್ ರಾ ಏನ ರಾ ಪ್ಲಸ್ ಆ ರಾ ಆಯ್ತು. ಸೊ ಅಕಾರದಿಂದನೇ ಬಂತು ಅಲ್ಲೂ ಕೂಡ. ದೀರ್ಘತ್ವ ಸಮುಭಾಗತ ಎರಡಾಯ್ತು, ನಾರಾ ಅಂತ ಪದ ಬಂತೀಗ. ಅಭಾವವಾಚಿ ಅಕಾರಸ್ಸ ಏಕಾರ್ಥಾತ್ ಗತ್ಯಭಾವಯೋ ಯಕಾರತ್ವ ಗತಸ್ತಸ್ಮಾತ್ ನೋರೇಫಸ್ಯೋತ್ತರತ್ವತಃ. ಅಭಾವವಾಚಿ ಅಕಾರ ಸ ಏಕಾರ್ಥಾತ್ ಗತ್ಯಭಾವಯೋ. ಅಕಾರಕ್ಕೆ ಇನ್ನೊಂದು ಅರ್ಥ ಇದೆ, ಗತಿ ಅಂತ ಅರ್ಥ ಇದೆ, ಅಭಾವ ಅಂತ ಅರ್ಥ ಇದೆ. ಅಕಾರಕ್ಕೆ ಗತಿ ಅಂತ ಒಂದು ಅರ್ಥ, ಅಭಾವ ಅಂತ ಒಂದು ಅರ್ಥ. ಆಮೇಲೆ ಗತಿ ಹೇಳೋದಕ್ಕೆ ಯಾ ಶಬ್ದಕ್ಕೆ ಗತಿ ಅಂತ ಅರ್ಥ, ಇಣ್ ಗತವು ಅಂತಿರೋದ್ರಿಂದ ಯಾ ಶಬ್ದ ಗತಿ ಅಂತ ಅರ್ಥ. ಸೊ ಯಾ ಕೂಡ ಇಲ್ಲಿಂದ ಬಂತೀಗ, ಆಯಿಂದನೇ ಬಂತು. ಯಾ ಕೂಡ ಆಯಿಂದನೇ ಬಂತಾದ್ರಿಂದ ನಾರಾಯ ಯಾ ಕೂಡ ಇಲ್ಲಿಂದ ಬಂತು. ಮೂಲ ವರ್ಣ ಯಾವುದಕ್ಕೆ? ಮೂಲ ಅಕ್ಷರ ಆನೆ ಆಯ್ತು. ಯಕಾರತ್ವ ಗತಸ್ತಸ್ಮಾತ್ ನೋರೇಫಸ್ಯೋತ್ತರತ್ವತಃ. ಆಮೇಲೆ ನತ್ವಂ ಮುಂದೆ ನಾ ಇದೆ, ಇನ್ನೊಂದು ಮುಂದೆ ನಾ ಇದೆ, ಅದು ನಾ ಆಗಿಬಿಡ್ತದೆ. ನಾ ಆಯಿತು, ನಾ ಆಕ್ಚುಲಿ ಆ ಅದು ಆ ನಾ ಆಗಿ ಆಮೇಲೆ ನಾ ಆಯಿತು. ನಾ ಆಗಲಕ್ಕೇನು ಕಾರಣ? ನಾರಾಯಣ ರೇಫ ಬಂದ್ಮೇಲೆ ರೇಫ ಬಂದ ಮೇಲೆ ನಾ ಬಂದ್ರೆ ಏನಾಗತ್ತದ? ನಾ ಆಗತ್ತ. ರೇಫದಿಂದ ರಾಮೇಣ ಅಂತಾಯ್ತು, ಕೃಷ್ಣೇನ ರಾಮೇಣ ಅಂತಾಯ್ತು. ರೇಫ ಬಂದಾಗ ಏನಾಗತ್ತದ? ನಕಾರ ನಕಾರ ಆಗೋದ್ರಿಂದ ಅದು ಆನೆ ಆಯ್ತು, ಗೊತ್ತಾಯ್ತಾ? ಹೀಗೆ ನಾದಲ್ಲೂ ಆಗಿದೆ, ನಾ ರಾ ಯ ನ ಎಲ್ಲ ನಕಾರದಿಂದ ಅಕಾರದಿಂದನೇ ಬಂದಿರೋದ್ರಿಂದ ಅಕಾರ ಮೂಲ ಪದ. ಅದ್ರ ವ್ಯಾಖ್ಯಾನ ರೂಪವಾಗಿ ಯಾವ್ದು ಬಂತೀಗ? ನಾರಾಯಣ ಅನ್ನೋ ಶಬ್ದ ಬಂತು. ನಾ ಅಂತಿದೆ ಈಗ, ನಾರಾಯಣ ಇದೆ, ನಾ ಆಯ್ತು, ರಾ ಆಯ್ತು, ಯಾ ಆಯ್ತು, ನಾ ಇದೆ. ನಾ ಅಂದ್ರೆ ನಾ ಅಂತ ಅರ್ಥ. ನಾ ಅಂದ್ರೆ ನಾ ಯಾಕಾಯ್ತು ಅಂದ್ರೆ ಹಿಂದೆ ರಾ ಬಂದಿದ್ದಕ್ಕೆ ನಾ ನಾ ಆಗುತ್ತೆ, ಗೊತ್ತಾಯ್ತು? ಮೂಲ ರೂಪ ಅದಕ್ಕೆ ನಾನೇ. ಅದು ಮೂಲ ರೂಪ ಪ್ರಾಣವ, ಪ್ರಾಣವ ಆಕ್ಚುಲಿ ಪ್ರಾ ಪ್ಲಸ್ ನವ ಅಂತಿರೋದು. ಪ್ರಾದಲ್ಲಿ ರೇಫ ಇದೆ, ಅದು ಪ್ರಾಣವ ಅಂತಾಯ್ತು, ಗೊತ್ತಾಯ್ತಾ? ನಕಾರ ನಕಾರವಾಗಿ ಬದಲಾಗುತ್ತೆ, ಸಕಾರ ಷಕಾರ ಆಗುತ್ತೆ. ರೇಫ ಬಂದಾಗ ಕೆಲವು ಬಂದಾಗ ಏನಾಗುತ್ತೆ? ಇಂಟರ್ನಲ್ ಸಂಧಿ ಅಂತಿದ್ರೆ ಅದಕ್ಕೆ ಸಮ ಇದೆ, ವಿಷಮ ಅಲ್ಲ ವಿಷಮ ಆಯಿತು. ಸಾ ಹೋಗಿ ಏನಾಯ್ತು ಅಲ್ಲಿ? ಷ ಆಗ್ಬಿಡ್ತು. ಅದೇ ರೀತಿ ನಾ ಆಯ್ತು. ಸೊ ಬೇಸಿಕಲಿ ನಾನೇ ಅದು, ನಾ ಬೇಸಿಕಲಿ ಆ. ಸೊ ಅಲ್ಲ ನಾದಲ್ಲೂ ಆಗಿದೆ. ಮತ್ತೆ ನತ್ವಂ ಗತೋ ಹ್ಯಕಾರೋಸೋ ನೋ ವಿರುದ್ಧಾರ್ಥವಾಚಕ. ನೋಗೆ ವಿರುದ್ಧಾರ್ಥ ಕೊಡುತ್ತೆ. ನಾ ಶಬ್ದಕ್ಕೆ ಅಭಾವ ಅಂತ ಒಂದರ್ಥ, ವಿರುದ್ಧ ಅಂತ ಇನ್ನೊಂದರ್ಥ. ಭಾವ ಅಂತಿದೆ ಈಗ, ಭಾವ ಅಂದ್ರೆ ಇರೋದು. ಅಭಾವ ಅಂದ ಏನರ್ಥ? ಇಲ್ಲದೆ ಇರೋದು. ಇರೋದಕ್ಕಿಲ್ಲದೆ ಇರೋದಕ್ಕಿರೋ ಸಂಬಂಧ ಏನದು? ಅಪೋಸಿಟ್ ಅದು. ಗೊತ್ತಾಯ್ತಾ. ಅದಕ್ಕೆ ನಯಸ್ಥಾಹ ಷಟ್ ಪ್ರಕೀರ್ತಿತಾಹ, ನಕಾರಕ್ಕೆ ಆರು ಅರ್ಥ ಇದೆ, ಅದರಲ್ಲಿ ಬೇರೆ ಅಂತ ಒಂದರ್ಥ, ವಿರುದ್ಧ ಅಂತ ಇನ್ನೊಂದು ಅರ್ಥ. ಆ ಅರ್ಥದಲ್ಲಿ ಜಡೆ ವಿರುದ್ಧ, ಏನು ವಿರುದ್ಧ ಅಂದರೆ ಪರಮಾತ್ಮ ಜೀವರಿಂದ ವಿರುದ್ಧ ಅಂದರೆ ಅಣು ಆತ ವ್ಯಾಪ್ತ, ಈ ರೀತಿ ವಿರುದ್ಧತ್ವ ಇದೆ. ಆಮೇಲೆ ಈತ ಅಸ್ವತಂತ್ರ ಸ್ವತಂತ್ರ, ಸರ್ವಜೀವೇಭ್ಯ ಅನ್ಯ ಜಡೇಭ್ಯ ಅನ್ಯ ಸದೈವ ಹಿ. ಇದನ್ನು ಹೇಳೋದಕ್ಕೋಸ್ಕರ ಕೊನೆಯ ನಾಲ್ಕು ಬಂದಿದೆ. ಮೊದಲನೇ ನಾಲ್ಕು ಬೇರೆ ಅರ್ಥ, ಕೊನೆಯದಕ್ಕೆ ಬೇರೆ ಅರ್ಥ. ಸರ್ವದೋಷೋಚಿತತ್ವಾಚ್ಯ ಸರ್ವತೋಪ್ಯಧಿಕತ್ವತಃ. ಈಗ ಸರ್ವದೋಷೋಚಿತ ಆಗಿದ್ದಾನೆ, ಸರ್ವದ ಅಧಿಕನಾಗಿದ್ದಾನೆ, ಸರ್ವ ಗುಣಪೂರ್ಣ ಆಗಿದ್ದಾನೆ. ಮತ್ತೆ ನಿರಸನಾಚ್ಯ ದೋಷಾಣ ಸ್ವಭಕ್ತೇಭ್ಯ ಸಮಂತತಃ, ತನ್ನ ಭಕ್ತರ ದೋಷಗಳನ್ನೆಲ್ಲ ಪರಿಹಾರ ಮಾಡಿಬಿಡ್ತಾನೆ ಪರಮಾತ್ಮ. ಇಷ್ಟೆಲ್ಲ ಕಾರಣಕ್ಕೋಸ್ಕರ ಸರ್ವದೋಷ ವಿರುದ್ಧೋರು ಗುಣಪೂರ್ಣ ಸ್ವರೂಪತಃ ನಾರಾಯಣ ಇತಿ ಪ್ರೋಕ್ತ ಈ ಅಕಾರ ಅಕಾರಾರ್ಥೋಯಮೇವ ಹಿ. ಹೀಗೆ ನಾರಾಯಣ ಶಬ್ದದ ಅರ್ಥ, ಅಕಾರದ ಅರ್ಥ ಎರಡು ಒಂದೇ ಆಗಿದೆ. ಅಕಾರದ ಅರ್ಥ ಏನಂತ ಹೇಳಿದ್ದಾರೆ, ಸರ್ವ ಗುಣಪೂರ್ತಿ ಗುಣಪೂರ್ತಿತ್ವ ಪ್ರತಿಪಾದಕ, ಸರ್ವ ದೋಷತ್ವ ಪ್ರತಿಪಾದಕ ಅಂತ ಹೇಳಿಬಿಟ್ರು. ನಾರಾಯಣದಲ್ಲ ಅದೇ ಅರ್ಥ ಬಂದಿದ್ದರಿಂದ, ನಾರಾಯಣ ಶಬ್ದ ಅದೇ ಅರ್ಥ ಬಂದಿದ್ದರಿಂದ ನಾರಾಯಣ ಆಯುಜ ಕೊಟ್ಟು ನಾರಾಯಣ ಅಂತಾಯ್ತು. ಪೂರ್ಣ ಗುಣಪೂರ್ಣ ಸ್ವರೂಪತಃ ನಾರಾಯಣ ಇತಿ ಪ್ರೋಕ್ತೋ ಹಿ ಅಕಾರಾರ್ಥೋ ಅಯಮೇವ ಹಿ. ತಸ್ಮಾತ್ ಇವತ್ತು ಒಂದು ಚಿನ್ನ ಇರುತ್ತದೆ, ಚಿನ್ನದಲ್ಲಿ ಕಡಗ ಮಾಡ್ತಾನೆ, ಏನೇನೋ ಮಾಡ್ತಾನೆ. ನಾವು ಹೇಳ್ಬೇಕು ಏನಂತ ಹೇಳೋದನ್ನ ಚಿನ್ನ ಅಂದ್ಬಿಡ್ತೇವೆ ಅಷ್ಟೇ. ಯಾಕೆ, ಯಾವ್ದರಿಂದ ಮಾಡಿರೋದನ್ನ? ಸೊ ವ್ಯಾಲ್ಯೂ ಕಟ್ಬೇಕಾದ್ರೆ ಯಾವ ವ್ಯಾಲ್ಯೂ ಕಟ್ಟೋದು ನಾವು? ಅದಕ್ಕೆ ಚಿನ್ನದ ಬೇಸಿಸ್ ಮಾಡಿ ವ್ಯಾಲ್ಯೂ ಕಟ್ತೇವೆ. ಅದೇ ರೀತಿ ಆ ಬೇಸಿಸ್ ಮಾಡಿ ವ್ಯಾಲ್ಯೂ ಕಟ್ಟಬೇಕು. ಆ ಎಲ್ಲೆಲ್ಲಿ ಬಂದಿರುತ್ತೋ ಅಕಾರ ಇರೋದ್ರಿಂದ ಅಕಾರದ ಬೆಲೆ ಕೊಟ್ಟಿದಾಗ ನಾರಾಯಣ ಅಂದ್ರೆ ಅಕಾರದ ವ್ಯಾಖ್ಯಾನ ಅಂತ. ಹೇಗೆ ಚಿನ್ನದಿಂದ ಮಾಡಲ್ಪಟ್ಟ ಆಭರಣ ಚಿನ್ನದ ಆಭರಣನೋ, ಅಕಾರದಿಂದ ಮಾಡಲ್ಪಟ್ಟಂತ ಪದಗಳು ಏನಾಯ್ತದೋ ಅಕಾರದ ವ್ಯಾಖ್ಯಾನ ರೂಪವಾದ ಪದಗಳು. ಹೀಗೆ ಬೇಸಿಕಲಿ ಯಾವ್ದು ಉಳ್ಕೊಡ್ತೋ ಅಕಾರ ಉಳ್ಕೊಂಡು, ಅದಕ್ಕೇನೆ ಅಕಾರಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ತಾರೆ. ಇನ್ನೂ ಇದೆ, ಅದು ಸರಿಯಾಗಿ ಅರ್ಥ ಮಾಡ್ಕೊಂಡು ಅನುಸಂಧಾನ ಮಾಡೋ ಕ್ರಮ ತೋರಿಸ್ತಾರೆ. ಇದೊಂದು ಇದೊಂದು ಅರ್ಥ ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಆಮೇಲೆ ಒಂದು ಕಡೆ ಬಂದ್ಮೇಲೆ ಉಳಿದ ಕಡೆಗೆ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ವಿಷಯ ತಿಳಿ. ನಾಳೆ ಅದನ್ನು ಮುಂದುವರ್ಸ. ಏನ ಹೌದು, ಎಲ್ಲ ಕಡೆ ನಾರಾಯಣ, ಯಾಕೆ ಅಕಾರ ಅರ್ಥ. ಅದು ಅಕಾರ ಯಾಕೆ ಹೇಳೋದಿಲ್ಲ ಅಂತ ಕೇಳಿದ್ರೆ ಅರ್ಥ ಕ್ಲಾರಿಟಿಗೋಸ್ಕರ, ಕ್ಲಾರಿಟಿಗೋಸ್ಕರ ವ್ಯಾಖ್ಯೆಯ ವ್ಯಾಖ್ಯಾನವಾಗಲಿ ಅಂತ ಹಾಗೆ ಹೇಳಿದ್ರು. ಏನು ಆಮೇಲೆ ಏನು ಕೇಳಿದ್ರ ನೀವು? ಹೌದು ಹೌದು, ಎಲ್ಲ ಡೆರೈವ್ ಮಾಡ್ತಾ ಹೋದ್ರೆ ಬೇಸಿಕ್ ವರ್ಡ್ ಆಗೋದು ಆನೆ ಉಳ್ಕೊಳ್ಳೋ. ಯಾವ ಪದ ತಗೊಂಡ್ರು ಕೂಡ ಬೇಸಿಕಲಿ ಎಲ್ಲಿ ರಿಡ್ಯೂಸ್ ಆಗ್ತಾ ಹೋಗ್ಬೇಕದು ಅಕಾರದಲ್ಲಿ ರಿಡ್ಯೂಸ್ ಆಗ್ಬಿಡುತ್ತೆ. ಅದನ್ನ ಮಲ್ಟಿ ಫರ್ದರ್ ಮಾಡಕ್ಕೆ ಬರೋದಿಲ್ಲ ಎಂಡ್. ಅದು ಅದಕ್ಕೆ ಮೂಲ ಅಕ್ಷರ ಯಾವುದು ಅಂದ್ರೆ ಅದಕ್ಕೆ ಅಕಾರದೇ ಶುರು ಮಾಡ. ಕಲಿದ್ರೆ ಕೂಡ ಆ ಇಂದ ಶುರು ಮಾಡ್ತಾರೆ. ಮಗು ಮತ್ತೆ ಮಾತಾಡುತ್ತೆ ಆ ಅಂತಾನೆ ಶುರು ಮಾಡೋದು. ಗೊತ್ತಾಯ್ತಾ, ಅಕಾರಕ್ಕೊಂದು ವಿಶೇಷ ಮಹತ್ವ ಇದೆ. ಏವಂ ವಿಧೋ ಬ್ರಹ್ಮಚಾರಿ ಎಲ್ಲಿ ಬಂತೀಗ, ಓಂ ನಾನಾ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ಏನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂಸೂರಯ ವಾರಿ ಮೃದಾಮ್ಯಥಾ ವಿನಿಮಯೋ ಯತ್ರ ಶ್ರೀ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೇತ ಋಷಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಮುಂದೇನಾಗಿದೆ, ಉಪಯೀಯಮಾನ ಚರಿತ ಶತಧೃತ್ಯಾಧಿವಿರ್ಮುದ ಬ್ರಹ್ಮಾದಿ ದೇವತೆಗಳಿಂದ ಪರಮಾತ್ಮ ಹಾಡಲ್ಪಡ್ತಾನೆ. ಇದು ಬಹಳ ಇಂಪಾರ್ಟೆಂಟ್ ಪದ ಇದು. ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಂದ ಸ್ತುತ್ಯನಾಗಿದ್ದಾನೆ. ಅದನ್ನು ಆಚೆ ನಿರ್ಣಯದಲ್ಲಿ ಬರಬೇಕಾದ್ರೆ ಸಬ್ರಹ್ಮ ರುದ್ರ ಮರುದಶ್ವಿ ದಿವಾಕರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಪದ. ಗೊತ್ತಾಯ್ತಾ, ಶತಧೃತಿ ಮೊದಲ, ಶತಧೃತಿ ಬ್ರಹ್ಮದೇವರು, ಅವರೇ ಮೊದಲಾದ ಎಲ್ಲ ದೇವತೆಗಳಿಂದ ಪರಮಾತ್ಮ ಕೊಂಡಾಡಲ್ಪಟ್ಟು ಬಂದ. ಗೋಮೂತ್ರ ಯಾವ ಕಂಭ್ರಾತ್ ಶೃತ್ಯ ಕೃತ್ವ ಮಾತರಂ ವಲ್ಕಲಾಂಬರಂ. ಗೋಮೂತ್ರದ ಅನ್ನ, ಆಮೇಲೆ ವಲ್ಕರದ ಬಟ್ಟೆ. ಮಹಾಕಾರುಡಿಕೋ ಅಭೂತ್, ಜಟಿಲ ಜಟ ಬಿಟ್ಟಿದ್ದಾನೆ, ಸ್ಥಂಡಿರೇ ನೆಲದ ಮೇಲೆ ಮಲಗ್ತಾ ಇದ್ದಾನೆ ಭರತ. ಭರತ ಪ್ರಾಪ್ತ ಮಾಕರಣ್ಯ ಪೌರಾಮಾತ್ಯ ಪುರೋಹಿತೈಹಿ. ಇಂಥ ಭರತ ರಾಮದೇವರು ಬಂದಿದ್ದನ್ನು ಕೇಳ್ಕೊಂಡ್ಬಿಟ್ಟು ಪೌರರಿಂದ ಅಮಾತ್ಯರಿಂದ ಪುರೋಹಿತರಿಂದ ಕೂಡಿಕೊಂಡು ಪಾದುಕೆ ಶಿರಸಿನ್ಯಸ್ಯ, ಪಾದಕೆ ತಲೆ ಮೇಲೆ ಇಟ್ಕೊಂಡಿದ್ದಾನೆ ರಾಮ. ಯಾವ ಪಾದಕೆ ತಗೊಂಡೋಗಿದ್ದ ಆ ಪಾದಕೆನ ರಾಮಂ ಪ್ರತಿ ಉದ್ಯತೋ ಅಗ್ರಜಂ, ರಾಮದೇ ಎದುರುಗೊಳ್ಳ ಪ್ರತ್ಯುತಾತ ಎದುರುಗೊಳ್ಳಕ್ಕೆ ಅಂತ ಹೊರಟ ರಾಮದೇವರನ್ನ. ಇಲ್ಲಿಂದ ನಂದಿಗ್ರಾಮ ಶಶಿ ವಿರಾತ್ ಗೀತ ವಾದಿತ್ರ ನಿಸ್ವನೈಹಿ, ಅದೆಲ್ಲಿ ವಾಸ ಮಾಡಿಕೊಂಡಿದ್ದ? ಟೆಂಟ್ ಹಾಕೊಂಡಿದ್ದ ನಂದಿಗ್ರಾಮ. ಇವತ್ತು ನಂದಿಗ್ರಾಮ ಇದೆ, ನಂದಿಗ್ರಾಮದಲ್ಲಿ ಭರತ ವಾಸ ಮಾಡ್ತಿದ್ದ. ಅಲ್ಲಿ ಮನೆಗೇನೆ ಕಟ್ಕೊಂಡಿದ್ದಿಲ್ಲ, ಮತ್ತೆ ಟೆಂಟ್ ಅಲ್ಲಿ ವಾಸ. ಯಾಕಂದ್ರೆ ಬಲ್ಕಲಕ್ಕೆಲ್ಲ ಮ್ಯಾಚ್ ಆಗ್ಬೇಕಾದ್ರೆ ಎಲ್ಲ ಕೊಡೋನು. ಋಷಿ ವೇಷ ಹಾಕುವ ಪರ್ಣಕುಟಿ ಇದ್ದಿರ್ಬೇಕು, ಆರ್ ಸಿ ಸಿಯಲ್ಲಿ ಇದ್ರೆ ಋಷಿ ಅಂತ ಕರೆ, ಪರ್ಣಕುಟಿನೇ ಕಟ್ಕೋಬೇಕು. ಅದು ನಂದಿಗ್ರಾಮ ಇವತ್ತಿಗೂ ಇದೆ, ಅಯೋಧ್ಯೆ ಹತ್ರ, ಅಯೋಧ್ಯೆ ಹತ್ರ ಅಲ್ಲೇ ತಾನೆ ಇದು ಊರಿನ ಹೊರವಲೇ ಇರುತ್ತೆ. ಅದಿದ್ದಾಗ ನಮ್ಮ ಯಲಹಂಕ ಗಿಲಂಕ ಇದ್ದಾಗ ಔಟ್ಸ್ಕರ್ಟ್ಸ್ ಅದು ಅಲ್ಲಿ ಅಯೋಧ್ಯೆ ರಾಮನಲ್ಲ ಅಯೋಧ್ಯೆ ಪ್ರವೇಶ ಮಾಡೋದಿಲ್ಲ ನಾನು, ರಾಜ್ಯ ಆಳ್ಬೇಕಲ್ಲ. ಸೊ ನಿಯರ್ ಬೈ ಕ್ಯಾಪಿಟಲ್ ಮಾಡ್ಕೊಂಡಿದ್ದಾನೆ. ನಂದಿಗ್ರಾಮ ಶಶಿ ವಿರಾತ್ ಗೀತವಾದಿತ್ರ ನಿಸ್ವನೈಹಿ, ಗೀತಾ ವಾದ್ಯ ಅವುಗಳ ಸೆದ್ದ ಗೀತದ ನಿಸ್ವನ ವಾದ್ಯ ವಾದಿತ್ತ ಅಂದ್ರೆ ವಾದ್ಯಗಳು ಅವುಗಳ ಘೋಷದಿಂದ ಬರ್ತಾರೆ. ಬ್ರಹ್ಮಘೋಷೇಣ ಚಮುಹು, ಬ್ರಹ್ಮಘೋಷ ಅಂದ್ರೆ ಬ್ರಾಹ್ಮಣ ಮಾಡೋ ಘೋಷ ಅಂತ ಒಂದು, ವೇದ ಘೋಷ ಅಂತ ಇನ್ನೊಂದು. ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ ಇದೆ. ಬ್ರಹ್ಮಘೋಷೇಣ ಚಮುಹು ಪಠದ್ಭಿ ಬ್ರಹ್ಮವಾದಿಭಿ, ಎಲ್ಲ ಬ್ರಹ್ಮವಾದಿಗಳು ಬ್ರಹ್ಮಘೋಷ ಮಾಡ್ತಿದ್ದಾರೆ, ಬಹಳ ಮುಖ್ಯ ಅದು. ಮಾಯಾವಾದಿಗಳು ಮಾಡಿದ್ರೆ ಪಂಚಿತ ಆಗೋದು, ಎಂಥವ್ರವರು ಬ್ರಹ್ಮವಾದಿಗಳು ಮಾಡೋ ಬ್ರಹ್ಮಘೋಷದ ಸಮೇತ ಬಂದ ಭರತ. ಅದು ಘಟ ಬುಟ ಬುಟವರ್ತಭಿ ಮುಂದೆ ಮುಂದೆ ಸೆಳಿತಾರೆ. ಸ್ವರ್ಣ ಕಚ್ಚೈಹಿ ಗಜೈಶ್ಚಾಪಿ ಹೈಮಚಿತ್ರ ಧ್ವಜೈ ರಥೈಹಿ, ಆಮೇಲೆ ಗಾನೆಗಳನ್ನು ಕರ್ಕೊಂಡ್ಬಂದಿದ್ದಾರೆ. ಸ್ವರ್ಣ ಕಕ್ಷ ಸ್ವರ್ಣ ಬಂಗಾರದ ಅಂಬಾರಿ ಹಾಕಿದ್ದಾರೆ ಅದರ ಮೇಲೆ. ಹೈಮೈಹಿ ಚಿತ್ರಧ್ವಜೈಹಿ ರಥೈಹಿ, ಚಿನ್ನದ ಧ್ವಜಗಳು ಚಿನ್ನದ ರಥ ಎಲ್ಲ ರಾಮದೇವರಿಗೆ ಕರ್ಕೊಂಡು ಆತನ ಗೌರವಕ್ಕೆ ತಕ್ಕಂತೆ ಮ್ಯಾಚ್ ಮಾಡಬೇಕು. ಆ ರೀತಿ ಮಾಡ್ಕೊಂಡು ಬರ್ತಾರೆ ದೇವರು. ಯಾರು ಬರ್ತಾರೋ ಯೋಗ್ಯತೆ ತಕ್ಕಂತೆ ನಾವು ಅವರನ್ನು ಸ್ವಾಗತ ಮಾಡಬೇಕು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ್ರಿಂದ ಆ ರೀತಿ ಭರತ ಸ್ವಾಗತ ಮಾಡ್ತಾನೆ. ಬ್ರಹ್ಮಘೋಷೇಣ ಚಮುಹು ಪಠದ್ಭಿ ಬ್ರಹ್ಮವಾದಿಭಿ ಸ್ವರ್ಣ ಕಕ್ಷೈರ್ ಗಜೈಶ್ಚಾಪಿ ಹೈಮೈಶ್ಚಿತ್ರ ಧ್ವಜ ಚಿತ್ರ ಧ್ವಜೈಹಿ ರಥೈಹಿ ಹೈಮಾಲಂಕೃತೈಹಿ ಉದರ ಬಂದ ಅದೇ ಅಂಬಾರಿ ಅಂದ್ರೆ ಅದೇ ಹೈಮಕಕ್ಷ. ಬ್ರಹ್ಮ ಸದಶ್ವೈಹಿ ರುಕ್ಪಸನ್ನಾಹೈಹಿ ಪಟೈಹಿ ಪುಟ ಪುರಟವರ್ತ್ಮಭಿ ಶ್ರೇಣೀಭಿ ವಾರಮುಖ್ಯಾಭಿ ವೃತ್ತೈಶ್ಚಾಗಾತ್ ಸದೋದ್ಯತೈಹಿ ಸದಶ್ವೈಹಿ, ಒಳ್ಳೆ ಕುದುರೆಗಳು. ಆಮೇಲೆ ರುಕ್ಪ ಸನ್ನಾಹ, ಅದಕ್ಕೆ ಬಂಗಾರದ ಅಲಂಕಾರ ಕುದುರೆಗಳಿಗೂ ಕೂಡ ಏನದು, ಬಂಗಾರದ ಜೀನಿಗಿನ ಹಾಕಿ ಎಲ್ಲ ಸ್ವರ್ಣದ ಅಲಂಕಾರ. ಭಟೈಹಿ ಪುರಟವರ್ತ್ಮಭಿ, ಭಟೈಹಿ ಮತ್ತೆ ಭಟರು ರಾಜಭಟರಿದ್ದಾರೆ ಅವರು ಕೂಡ ಅಲಂಕಾರ ಮಾಡಿಕೊಂಡಿದ್ದಾರೆ. ಪುರಟವರ್ತ್ಮಭಿ ಬೀದಿ ಬೀದಿಗೆಲ್ಲ ಬಂಗಾರದ ಅಲಂಕಾರ ಮಾಡಿದ್ದಾರಂತೆ. ಇವತ್ತು ಮಾಡೋದಲ್ಲಿ ಕೆತ್ತ ಒತ್ಕೊಂಡೋಗಿ ಬಿಡ್ತಾರೆ, ಸ್ವಲ್ಪ ಒಳ್ಳೆದೇ ಬಿಡ್ತಾರೆ. ಇದನ್ನೆಲ್ಲ ಅರವತ್ತಿಗೆ ಅಂತ ಇರ್ತಿದ್ರು, ಇಟ್ಬಿಟ್ರೆ ಇವತ್ತು ಅದು ಎತ್ಕೊಂಡೋಗ್ಬಿಡ್ತಾರೆ, ಇಟ್ಬಿಟ್ಟು ಬಿಡೋದೇ ಇಲ್ಲ. ಅಲ್ಲೇ ಕೊಡ್ದು ಇಟ್ಕೊಂಡ್ಬಿಡ್ತಿದ್ರು ಅಷ್ಟೇ. ಅವ ಎಲ್ಲರೂ ಪ್ರಾಮಾಣಿಕರಾಗಿದ್ದಕ್ಕೆ ಅಂತ ಕೆಲಸ ಮಾಡಕ್ಕೆ ಬರ್ತಿತ್ತು. ಸದೋದ್ಯತೈಹಿ ಪರಮೇಶ್ ಸದೋದ್ಯತೈಹಿ ಅಂದ್ರೆ ಏನು ಗೊತ್ತು, ಯಾವಾಗ ಎವರ್ ರೆಡಿ ಅವರು. ರಾಮದೇವರು ಯಾವಾಗ ಬರ್ತಾರೆ, 14 ವರ್ಷ ಆಗೋದ ತಕ್ಷಣ ಬರ್ತಾರೆ ಅಂತ ಗೊತ್ತಿತ್ತಲ್ಲ, ಬಂದಲ್ಲಿ ಪ್ರಿಪ್ರೇಷನ್ ಅಲ್ಲ, ಎವರ್ ರೆಡಿ ಮಾಡ್ಕೊಂಡಿದ್ದ, ಬರ್ತಿರ್ಲಿಕ್ಕೆ ಸ್ವಾಗತ ಮಾಡಬೇಕು. ಸದೋದ್ಯತೈಹಿ ಪಾರಮೇಷ್ಠ್ಯಾನ್ಯುಪಾದೇಯ, ಇಲ್ಲಿ ಹೇಳಬೇಕಾಗಿಲ್ಲ, ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಅದರಿಂದ ಹೇಳಲಿಲ್ಲ. ಪಾರಮೇಷ್ಠ್ಯಾನ್ಯುಪಾದಾಯ ಭಾಂಡಾನ್ಯುಚ್ಚಾವಚಾನಿ ಚ ಪಾದಯೋರ್ನ್ಯಪ ತತ್ ಪ್ರೇಮಣ ಪ್ರಕ್ಲಿನ್ನ ಹೃದಯ ಕ್ಷಣ. ಪಾರಮೇಷ್ಠ್ಯಾನಿ ಉಪಾದಾಯ ಎಂಥ ತರ್ತಿದ್ದಾನಂತ ಕೇಳಿದ್ರೆ, ಆಗತಿ ಅಚಿತೌ ಬ್ರಹ್ಮತ್ವ ಅನುಸಂಧಾನೇನ ಕ್ರಿಯಮಾಣ ಅರ್ಥ ಕ್ರಿಯಮಾಣ ಅರ್ಘ್ಯಪ್ರಾದ್ಯಾದಿ ಉಪಯುಕ್ತಾನಿ ಉಚ್ಚಾವಚಾನಿ ಅನೇಕ ವಿಧಾನಿ ಭಾಂಡಾನಿ. ಪಾರಮೇಷ್ಠ ಅಂತ ಹೇಳಿದ್ರೆ ಪರಮೇಷ್ಠಿ ಬ್ರಹ್ಮದೇವರು, ನಿಜವಾದ ಪರಮೇಷ್ಠಿ ನಾರಾಯಣ ಇನ್ನೂ ಮೇಲಿದ್ದಾನೆ. ಆತನ ಸ್ವಾಗತಕ್ಕೆ ಏನೇನು ಅರ್ಹತೆ ಬೇಕು ಅಷ್ಟು ಮಾಡಿಕೊಂಡು ಬಂದ ಭರತ. ಭಾಂಡ ಅಂದ್ರೆ ಪಾತ್ರೆಗಳು, ಉಚ್ಚಾವಚ ದೊಡ್ಡ ಪಾತ್ರೆ ಚಿಕ್ಕ ಪಾತ್ರೆ, ಉಚ್ಚ ಅಂದ್ರೆ ದೊಡ್ಡದು ಅವಚ ಅಂದ್ರೆ ಚಿಕ್ಕದು, ಎಲ್ಲ ಬಂಗಾರದ್ದು ದೇವರಿಗೆ ಮ್ಯಾಚ್ ಆಗುವಂಥದ್ದು. ಪಾದಯೋರ್ ನೆಪ ತತ್ ಪ್ರೇಮಣ, ಒಂದು ಪರಮಾತ್ಮನ ಪಾದಕ್ಕೆ ದೆಪ್ಪ ತತ್ ನಮಸ್ಕಾರ ಮಾಡಿ ಬಿದ್ದು ಬಿಟ್ಟಂತ, ಅಷ್ಟು ಭಕ್ತಿಯಿಂದ ಏನಾಯ್ತು, ತಪ್ಪಂತ ಪಾದ ಮೇಲೆ ಬಿದ್ದ. ಪ್ರೇಮಣ ಪ್ರಕ್ಲಿನ್ನ ಹೃದಯ ಕ್ಷಣ, ಆತನ ಹೃದಯವು ಕ್ಲಿನ್ನವಾಗಿತ್ತು, ಆತನ ಕಣ್ಣು ಕ್ಲಿನ್ನವಾಗಿತ್ತು ಅಂದ್ರೆ ಆರ್ದ್ರ, ಕಣ್ಣಲ್ಲಿ ಆನಂದಾಶ್ರು ಬಂದಿತ್ತು ಕ್ಲಿನ್ನವಾಗಿತ್ತು, ಮನಸ್ಸಲ್ಲಿ ಸಂಭ್ರಮವಾಗಿತ್ತು ಕ್ಲಿನ್ನವಾಗಿತ್ತು. ಈಗ ಪ್ರಕ್ಲಿನ್ನ ಹೃದಯ ಕ್ಷಣ ಪಾದುಕೆ ನೆಸ್ಯ ಪುರತಃ ತತಶ್ಚ ಪಾದುಕೆ ನೆಸ್ಯ ಪುರತಃ ಪ್ರಾಂಜಲಿರ್ ಬಾಷ್ಪಲೋಚರ ತಮಾಶ್ಲಿಷ್ಯ ದೃಢಂ ದುರ್ಭ್ಯಾಂ ಸ್ನಾಪಯತ್ ನೇತ್ರ ಜೈಜಲೈಹಿ. ಪಾದುಕೆ ನೆಸ್ಯ ಪುರತಃ, ರಾಮದೇವರು ಮುಂದೆ ಪಾದುಕೆಗಳನ್ನು ಇಟ್ಟು ಹಾಕೊಳ್ಬೇಕು ಕೇಳ್ಕೊಂಡ, ಪ್ರಾಂಜಲಿ ಕೈ ಜೋಡಿಸ್ಕೊಂಡ, ಬಾಷ್ಪಲೋಚನ ಕಣ್ಣಲ್ಲಿ ಆನಂದ ಬಾಷ್ಪ, ಸಮಾಶ್ಲಿಷ್ಯ ದೃಢಂ ದುರ್ಭ್ಯಾಂ ನಾಭಯನ್ ನೇತ್ರಜೈ ಜಲೈಹಿ. ಆತನದು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು ತನ್ನ ನೇತ್ರಜೈಹಿ ಜಲೈಹಿ ಕಣ್ಣಿಂದ ಸುರಿದಂತಹ ನೀರಿನಿಂದ ಅಭಿಷೇಕವನ್ನು ಮಾಡಿದ. ಅದು ಈ ಕಡೆಯಿಂದ ಆ ಕಡೆಯಿಂದ ಅನ್ವಯ. ಭರತ ಅಷ್ಟು ಮಾಡಿದಾಗ ರಾಮದೇವರು ಪತಿಯಾಗಿ ಏನ್ ಮಾಡಿದ್ದಾರೆ, ಆಲಿಂಗನ ಮಾಡಿಕೊಂಡು ಸಂತೋಷಪಡಿಸಿದ್ರು ಅಂತ ಅರ್ಥ. ಅಂದ್ರೆ ಎಲ್ಲಾದೇ ಕೊಡೋದು ಬೇರೆ, ಸ್ಪೆಷಲ್ ಆಗಿ ಕೊಡೋ. ಹನುಮಂತನ ಕೊಟ್ಟಿದ್ದು ಏನದು ಸ್ಪೆಷಲ್ ಆಗಿ ಕೊಟ್ಟಿತ್ತು, ಇದು ಸಾಮಾನ್ಯ ಆಕಾರ ಏನ ಕೊಟ್ಟಿತ್ತು. ಹೌದು, ಕೈ ಶೇಖರಣೆ ಕೊಡ್ಬೇಕಾದ್ರೆ ನಲ್ಲು ಕೊಡೋದು ಬೇರೆ, ಬೈಕೊಂಡು ಕೊಡೋದು ಬೇರೆ. ಅವ್ರು ಕೊಡ್ತಾ ಇರೋದು ಇಲ್ಲ ಕೊಡ್ಬೇಕಾಗ್ತದೆ. ಕೆಲವು ಸಲ ನಾವು ಮುಟ್ಲಕ್ಕೆ ಯೋಚನೆ ಏನಾಗಿದ್ದವನು ಇಂತ ಎಂಜಲ್ಗಾಯಿ ಅಂತೇಳಿ ನಿರ್ವಹ ಇಲ್ಲ, ಅವನು ಆಫೀಸರ್ ಬೇರೆ ಆಗಿಬಿಟ್ಟಿರ್ತಾನೆ. ಬೈಕೊಂಡು ಕೊಡೋದು ಪ್ರೀತಿಯಿಂದ ಕೊಡೋದು ಬೇರೆ. ಆ ಶೇಖರಣೆ ವ್ಯತ್ಯಾಸ ಆಗಿದೆಯೋ ರಾಮದೇವರಿಗೆ ಹನುಮಂತರಿಗೆ ಕೊಟ್ಟ ಆಲಿಂಗನ ಮಾತ್ರ ಎಂಥದ್ದಾಗಿತ್ತದ? ಹೈಯೆಸ್ಟ್ ಜೀವರಲ್ಲಿ ಆ ಜೀವ ಕೊಟ್ಟು ಯಾರಿಗೂ ಅಂತ ಸಿಕ್ಕಿರಲಿಲ್ಲ. ಪಾದುಕೆ ನೆಸ್ಯ ಪುರತಃ ಮಾರ್ಕ್ಸ್ನಲ್ಲೂ ಮಾರ್ಕ್ಸ್ ಕೊಟ್ಟರು ಅಂತಾರೆ, ಎಷ್ಟು ಕೊಟ್ಟರು ಅಂತ ಗೊತ್ತಾಗಬೇಕಲ್ಲ, ಅದರಲ್ಲಿ ವೇರಿಯೇಷನ್ ಇದ್ದ ಹಾಗೆ ಕೊಟ್ಟಿದ್ದು. ಪಾದುಕೆ ನೆಸ್ಯ ಪುರತಃ ಪ್ರಾಂಜಲಿ ಬಾಷ್ಪಲೋಚನ ತಮಾಸ್ತಿಷ್ಟ ದೃಢಂ ದುರ್ಭ್ಯಾಂ ಸ್ನಾಪಯನ್ ನೇತ್ರ ನಿರ್ಜಲೈಹಿ ರಾಮೋ ಲಕ್ಷ್ಮಣ ಸೀತಾಭ್ಯಾಂ ವಿಪ್ರೇಭ್ಯೋ ಯೋಹವಂತತಃ ತೇಭ್ಯ ಸ್ವಯಂ ನಮಶ್ಚಕ್ರೇ ಪ್ರಜಾಭಿಶ್ಚ ನಮಸ್ಕೃತಃ. ರಾಮ ಲಕ್ಷ್ಮಣ ಸೀತಾಭ್ಯಾಂ, ಲಕ್ಷ್ಮಣ ಸೀತೆಯರ ಸಮೇತ ರಾಮದೇವರು ವಿಪ್ರೇಭ್ಯ ಏ ಅಭವಂತತಃ, ಯೋ ಅಂಬದಕ್ಕಿಂತ ಏ ಇದ್ರೆ ಸರಿ ಇರುತ್ತೆ. ಯಾವ ಬ್ರಾಹ್ಮಣರಲ್ಲಿ ಇದ್ರಲ್ಲ ಅವರಿಗೆಲ್ಲ ರಾಮದೇವರು ನಮಸ್ಕಾರ ಮಾಡಿದ್ರಂತೆ, ಸೀತಾ ಲಕ್ಷ್ಮಣ ಸಮೇತವಾಗಿ. ಯಾಕೆ ಬ್ರಾಹ್ಮಣರ ಆಶೀರ್ವಾದ ತಗೊಳ್ಬೇಕು ಅಂತ ತೋರಿಸೋದಕ್ಕೋಸ್ಕರ ಲೋಕದೃಷ್ಟಿಯಲ್ಲಿ ಪರಮಾತ್ಮ ಮಾಡಿ ತೋರಿಸ್ತಾನೆ. ತೇಭ್ಯ ಸ್ವಯಂ ನಮಶ್ಚಕ್ರೆ, ಅವರಿಗೆ ಸ್ವತಃ ತ ನಮಸ್ಕಾರವನ್ನು ಮಾಡಿದ. ಪ್ರಜಾಭಿಶ್ಚ ನಮಸ್ಕೃತ, ಬೇರೆಯವರೆಲ್ಲ ನಾಳೆ ನಮಸ್ಕಾರ ಮಾಡಿದರು. ಇದ್ರ ಕಾಲದ ಪದ್ಧತಿ ಅದು, ಯಾರಾದ್ರು ಉರಿ ಬಂದ ತಕ್ಷಣ ದೊಡ್ಡವರಿಗೆ ಅವ್ರು ನಮಸ್ಕಾರ ಮಾಡ್ತಾರೆ, ಸಣ್ಣವ್ರು ಇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಏನು ಪತ್ತೆ ಇಲ್ಲ ಬಂದಷ್ಟು ಈಗ ನೋಡೋಗ್ಬಿಡ್ತಾರೆ, ಆ ಕಡೆ ಇರೋದೇ ಇಲ್ಲ. ಅಂದ್ರೆ ಹಿಂದಿನ ಕಾಲದ ವಾತಾವರಣ ಪೂರ್ತಿ ಹೊರಟೋಯ್ತು. ಆಫೀಸಲ್ಲಿ ಮಾತ್ರ ಉಳ್ಕೊಂಡಿದೆ, ಬಂದ ತಕ್ಷಣ ಎಲ್ಲ ಬಂದ ನಿಂತ್ಕೊಂಡು ಸೆಂಟ್ ಕೊಡಿ ನಿಂತ್ಕೊಂಡ್ಬಿಡ್ತಾರೆ. ಇಲ್ಲೂ ಗೊತ್ತಿಲ್ಲ, ಅಲ್ಲೇ ದುಡ್ಡು ಕಾಸು ವ್ಯವಹಾರ ಅಂತ ಗೊತ್ತು, ಇಲ್ಲಿ ಇವ್ರದೇ ರುಡ ಮುಗಿತು ಅಂತ ಬಿಟ್ಟು ಹೋಗ್ಬಿಡ್ತಾರೆ. ತಪ್ಪದೆ ಅದು ಹಿಂದಿನ ಕಾಲಕ್ಕೆ ಭಾರಿ ವೈಭವ ಇತ್ತು ಅದು. ತಸ್ಯ ದಾ ಎಲ್ಲ ನಮ್ಮಲ್ಲೇ ಇತ್ತು, ನಮ್ಮಲ್ಲೇ ಇತ್ತು, ಲಾಸ್ಟ್ಗೆ ಹೋಗಿತ್ತು ಅಷ್ಟೇ. ಅದೀಗ ಎಲ್ಲ ಕಡೆ ಹಿಂದಿನ ಕಾಲದಲ್ಲಿ ಒಳ್ಳೆ ಪದ್ಧತಿ ಅದು. ತೇಭ್ಯ ಸ್ವಯಂ ನಮಶ್ಚಕ್ರೇ ಪ್ರಜಾಭಿಶ್ಚ ನಮಸ್ಕೃತ, ಅವರಿಂದ ನಮಸ್ಕೃತನಾದ ಇವರು ನಮಸ್ಕಾರವನ್ನು ಮಾಡಿದ. ವಿಪ್ರೇಭ್ಯ ಅಂದ್ರೆ ವಶಿಷ್ಠಾದಿಭ್ಯ, ಯಾರು ಅಲ್ಲಿದ್ದವರು ಅಂತ ಕೇಳಿದ್ರೆ ವಶಿಷ್ಠ ಇಲ್ಲಿ ಸರಿಯಾಗಿದೆ. ಯೋ ಭವನ್ ಅಂತ ಮೇಲೆ ತಪ್ಪು ಪ್ರಿಂಟ್ ಆಗಿದೆ, ಏ ಭವನ್ ಕೆಳಗೆ ಕರೆಕ್ಟ್ ಆಗಿದೆ. ಅಲ್ಲಿ ಯಾರ್ಯಾರು ಬ್ರಾಹ್ಮಣರು ಇದ್ದಾರೆ ವಶಿಷ್ಠಾದಿಗಳು ಅಂತ ಅರ್ಥ. ಅದು ಯಾರಾದ್ರಲ್ಲಿ ರೀಸೆಂಟ್ ಅಲ್ಲಿ ತಿದ್ಕೊಂಡಿದ್ದಾರೆ ನೋಡ್ಬೇಕು. ಧುನ್ವಂತಹ ಉತ್ತರಾಸಂಗಂ ಪತಿಂ ವೀಕ್ಷ ಚಿರಾಗತಂ ಉತ್ತರ ಕೋಸಲಾಮಲ್ಯೈಹಿ ಕಿರಂತೋ ನನೃತರುಮೃದ. ಧುನ್ವಂತಹ ಉತ್ತರಾಸಂಗಂ, ಅವ್ರೇನ್ ಮಾಡಿದ್ದಾರೆ ಗೊತ್ತಾ, ಹೊತ್ಕೊಂಡಿದ್ರಲ್ಲ ವಸ್ತ್ರಗಳನ್ನ ಎಲ್ಲ ಹರಿದು ತೂರು ಏನೋ ಖುಷಿ ಪಡ್ತಿದ್ದಾರೆ ಪ್ರಜೆಗಳಿಗೆಲ್ಲ. ಅಷ್ಟು ಆನಂದ ಆಗ್ಬಿಟ್ಟು ರಾಮದೇವರು ಬಂದರು, ಹೋದಾಗ ಎಷ್ಟು ದುಃಖ ಆಗಿತ್ತಲ್ಲ, ಅದು ಪ್ರತಿಯಾಗಿ ಅಷ್ಟು ಆನಂದ ಆಗಿದೆ ಈಗ. ಧುನ್ವಂತಹ ಉತ್ತರಾಸಂಗಂ ಪತಿಂ ವೀಕ್ಷ ಚಿರಾಗತಂ, ಚಿರಕಾಲದ ಬಳಿಕ ಬಂದಂತಹ ಪತಿಯಾದ ರಾಮದೇವರನ್ನು ನೋಡಿ, ಪತಿ ಅಂದರೆ ನರಪತಿ ರಾಜನಾದ ರಾಮದೇವರನ್ನು ನೋಡಿ. ಉತ್ತರ ಕೋಸಲಾ ಮಾಲ್ಯೇಹಿ, ಆ ದೇಶ ಉತ್ತರ ಕೋಸದ ಅಂತ ಹೆಸರು ಅವರಿಗೆ. ಮಾಲ್ಯೇಹಿ ಕಿರಂತಹ ನರತನ್ಮೃತ, ಮಾಲ್ಯಗಳಿಂದ ಪುಷ್ಪಗಳನ್ನು ಹಾಕ್ತಾ ಇದ್ದಾರೆ, ಸ್ವಾಗತವನ್ನು ಮಾಡ್ತಾ ಇದ್ದಾರೆ, ಆನಂದದಿಂದ ನರ್ತನ ಮಾಡ್ತಾ ಇದ್ದಾರೆ. ನಮ್ಮ ಜನ ಕ್ರಿಕೆಟ್ ಮ್ಯಾಚ್ಗೆ ಅಂದರೆ ಮಾಡ್ತಾರೆ ಅಷ್ಟೇ, ಅವೆಲ್ಲ ಕೂಡ ಎಲೆಕ್ಷನ್ಗೆ ದೇವರ ನಿಮಿಷ ಬಿಟ್ಟುಬಿಡ್ತಾರೆ. ದೇವರ ಉತ್ಸವಕ್ಕೆ ನಾಲ್ಕು ಜನ ಸೇರಿರೋದಿಲ್ಲ, ದೇವರ ಉತ್ಸವ ಆಗ್ತಿದ್ರೆ ಬಾಲಕಣಕ್ಕೆ ತೊಗೊಂಡ್ಬಿಟ್ಟಿರ್ತಾರೆ. ಇದು ಬಂದಾಗ ಭಾರಿ ಹಾರಾಡ್ತಿರ್ತಾರೆ. ಪಾದುಕೆ ಭರತೋ ಅಗೃಹಾತ್ ಚಾವರ ವ್ಯಜನೋತ್ತಮೇ ಭೀಷಣ ಸಸುಗ್ರೀವ ಶ್ವೇತಛತ್ರಂ ಮರುತ್ಸುತ. ಹೇಗೆ ಸಾಧಿ ಬಂದರು ಮರುತ್ಸುತ, ಹನುಮಂತೇವರು ಬಂದರು. ಪಾದುಕೆ ಭರತಃ ಅಗೃಹಾತ್, ಪಾದುಕೆಗಳನ್ನ ರಾಮದೇವರು ಹಾಕೊಂಡು ಮತ್ತೆ ತನ್ನ ಮೇಲೆ ಇಟ್ಕೊಂಡ ಭರತ ತನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ. ಚಾಮರ ವ್ಯಜನೋತ್ತಮೇ, ಚಾಮರ ಮತ್ತು ಉತ್ತಮವಾದ ವ್ಯಜನ ಎಲ್ಲರನ್ನು ಕೂಡ. ವಿಭೀಷಣ ಸಸುಗ್ರೀವ, ಚಾಮರ ವ್ಯಜನ ವಿಭೀಷಣ ಸುಗ್ರೀವರು ಮೂರು ಬೇಕಲ್ಲ, ಒಂದು ಚಾಮರಗಳು ವ್ಯಜನಗಳು, ವಿಭೀಷಣ ಚಾಮರ ಸುಗ್ರೀವ ವ್ಯಜನಗಳು. ಶ್ವೇತಛತ್ರಂ ಮರುತ್ಸುತಃ, ಶ್ವೇತಛತ್ರವನ್ನ ಹನುಮಂತೇವರು ಹಿಡ್ಕೊಂಡಿದ್ದಾರೆ. ಧನುರ್ನಿಷಂಗಾನ್ ಶತ್ರುಘ್ನ ಸೀತಾತೀರ್ಥ ಕಮಂಡಲಂ ಅವಿಭ್ರದ ಅಂಗದ ಸ್ಖಡ್ಗಂ ಹೈಮಂ ಚರ್ಮಕ್ಷರಾಣಿ, ಇದೆಲ್ಲ ವಾಜಪೇಯಿ ಕೃಷ್ಣ ಡಿಟೇಲ್ ಹೇಳೋದಿಲ್ಲ, ಅದೆಲ್ಲ ರಾಮದೇವರು ಇಲ್ಲಿ ಹೇಳಿದಷ್ಟು ಅಲ್ಲಿ ಬರೋದಿಲ್ಲ ಡಿಟೇಲ್ಸು. ಧನುಹು ನಿಷಂಗ, ಧನುರ್ನಿಷಂಗ ಧನುಸ್ಸು ಮತ್ತು ಬತ್ತರಿಕೆಗಳನ್ನು ಶತ್ರುಗ್ನ ಹಿಡ್ಕೊಂಡಿದ್ದಂತೆ. ಧನುಸ್ಸು ನಿಷಂಗ ಅಂದರೆ ಬತ್ತರಿಕೆ. ಧನುಹು ನಿಷಂಗಾನ್ ಶತ್ರುಘ್ನ ಸೀತಾತೀರ್ಥ ಕಮಂಡಲಂ, ಸೀತಾದೇವಿ ತೀರ್ಥದ ಕಮಂಡಲ ಸೀತಾದೇವಿ ಹಿಡ್ಕೊಂಡಿದ್ದಾರೆ. ಏನ ಅವ್ರು ಅನುಗ್ರಹ ಮಾಡಿದಾಗ ಯುದ್ಧ ಆಗೋದಿಲ್ಲ. ಅನುಗ್ರಹ ಮಾಡಿದಾಗ ಗಾಂಧಿ ವಧನ್ಸು ಬ್ರಹ್ಮದೇವ್ರದ್ದು ಯಾರಿಗೂ ಆಗೋದಿಲ್ಲ. ಅರ್ಜುನ ಯಾತ ಕೆತ್ತ ಅನುಗ್ರಹ ಮಾಡಿಕೊಟ್ಟಿದ್ರೆ ಆಯಿತು ಅಂತ. ತಿರೇಜೆ ಪುಷ್ಕರ ಆಚಾರ್ಯರು ಮೊದಲು ಏನು ಮಾಡಿದ್ರು, ಒಬ್ಬರೇ ಎತ್ತಿದ್ರು. ಆಮೇಲೆ ನೀರಲ್ಲೇ ತೊಳೆದ ಮೇಲೆ ಮೂವತ್ತು ಜನ ಎತ್ತಕ್ಕಾಗಲಿಲ್ಲ, ತಾವೇ ಎತ್ಕೊಂಡು ಬಂದರು. ಆಮೇಲೆ ಹುಡುಗ ಕುತ್ಕೊಂಡು ನರಸಿಂಹ ದೇವಸ್ಥಾನ ಸುತ್ತಿದ್ರು, ಜಟ್ಟಿಗೆ ಆಗದಂತೆ ಮಾಡಿದರು. ಅನುಗ್ರಹ ಮಾಡಿದರೆ ಹಾಗೆ, ನಿಗ್ರಹ ಮಾಡಿದರೆ ಹೀಗೆ. ಪುಷ್ಪಕಸ್ಥೈಹಿ ವ್ರತಸ್ತ್ವೇಭಿಹಿ ಆಮೇಲೆ ಅಭಿಭ್ರದ ಅಂಗದ ಖಡ್ಗಂ, ಖಡ್ಗ ಬಂಗಾರದ ಇದನ್ನ ಖಡ್ಗದ ಅಂಗದ ಹಿಡ್ಕೊಂಡಿದ್ದಾನೆ. ಮತ್ತು ಹೈಮಂ ಚರ್ಮಕ್ಷರಾಣ್ ನೃಪ, ಏನು ನೃಪ ಪರೀಕ್ಷಿತ ರಾಜ, ಖಡ್ಗ ಅದಕ್ಕೆ ಬಂಗಾರದ ಹಿಡಿ, ಮತ್ತು ಚರ್ಮ ಅಂದ್ರೆ ಗುರಾಣಿ ಮೊದಲಾದವುಗಳನ್ನೆಲ್ಲ ರುಕ್ಷರಾಣ್ ನೃಪ. ಈ ಚರ್ಮ ಅಂದ್ರೆ ಗುರಾಣಿ, ರುಕ್ಷರಾಟ ಅಂದ್ರೆ ಜಾಂಬವಂತ, ರುಕ್ಷ ಅಂದ್ರೆ ಕರಡಿ, ಕರಡಿ ಮತ್ತು ಜಾಂಬವಂತ ಬಂದು ಆಚೆ ಹಿಡ್ಕೊಂಡಿದ್ದಾರೆ. ಒಬ್ಬರು ಖಡ್ಗ ಆತ, ಗುರಾಣಿ ಈತ. ಪುಷ್ಪಕಸ್ಥೈಹಿ ಹೃತಸ್ತ್ವೇಭಿ ಸ್ತೂಯಮಾನಶ್ಚ ಬಂದಿಭಿ ವಿರೇಜೇ ಭಗವಾನ್ ರಾಜನ್ ಗೃಹೈ ಇಂದುರಿವೋದಿತ. ಪುಷ್ಪಕಸ್ಥೈಹಿ ವೃತಸ್ತ್ವೇಭಿ, ಪುಷ್ಪಕದಂತೆ ಬಂದ ರಾಮದೇವರು ಹಿಂದೆ ಪುಷ್ಪಾಸನ ಕೂತಿದ್ದಾರೆ. ಸ್ತೂಯಮಾನಶ್ಚ ಬಂದಿಭಿ ಬಂದಿ ಬಂದಿ ಮಾಘದರೆಲ್ಲ ಪರಾಕ್ರಮ ಹೇಳ್ತಾ ಇದ್ದಾರೆ. ವಿರೇಜೇ ಭಗವಾನ್ ರಾಜನ್, ವಿರೇಜೆ ಭಗವಂತನಾದ ಶ್ರೀ ರಾಮದೇವರು ಏನೋ ರಾಜನ್ ಪರೀಕ್ಷಿತ ರಾಜ ಸಂಬೋಧನೆ ಅದು. ವಿರೇಜೇ ರಾಮದೇವ್ ಶೋಭಿಸ್ತಾ ಇದ್ದಾರೆ, ಕಂಗೊಳಿಸ್ತಾ ಇದ್ದಾರೆ. ಗೃಹೈರಿಂದುರಿವೋದಿತ, ಗೃಹೈಹಿ ಇಂದುರಿವೋದಿತ. ಚಂದ್ರೋದಯವಾದಾಗ ಹೇಗೆ ಚಂದ್ರ ಶೋಭಿಸಬೇಕೋ, ಸುತ್ತ ನಕ್ಷತ್ರಗಳೆಲ್ಲ ಹೊಡಿಬೇಕು, ಆ ರೀತಿಯಲ್ಲಿ ರಾಮದೇವರು ಚಂದ್ರ, ಉಳಿದವರೆಲ್ಲ ಆತನ ಅನುಸರಿಸಿ ಬಂದಂತಹ ಗೃಹಾದಿಗಳಿಂತ ಇದ್ದಾರೆ. ಅಲ್ಲಿ ಗ್ರಹೈ ಇದ್ರೆ ಚೆನ್ನಾಗಿರ್ತದೆ, ಗೃಹೈ ಎಂಬುದಕ್ಕಿಂತ ಗ್ರಹೈಹಿ ಇದ್ರೆ ಸರಿ. ಅಲ್ಲೇನಿದೆ ಅದೇ ಇರಬೇಕು, ಗೃಹ ಅಂದ್ರೆ ಗೃಹ ಶಬ್ದಕ್ಕೆಲ್ಲ, ಉಳಿದ ಗ್ರಹಗಳಿಗಿಂತ ಚಂದ್ರ ಹೊಡಿತಾರಲ್ಲ ಆ ರೀತಿಯಲ್ಲಿ. ಭ್ರಾತೃಭಿರ್ ನಂದಿ ತಸ್ಸೋಪಿ ಸೋತ್ಸವಾಂ ಪ್ರಾವಿಶತ್ ಪುರೀಂ ಪ್ರವಿಶ್ಯ ರಾಜಭವನಂ ಗುರುಪತ್ನಿಶ್ಚ ಮಾತರಂ. ಭ್ರಾತೃಭಿ ನಂದಿತಃ ಸೋಪಿ, ಶತ್ರುಘ್ನಾದಿಗಳ ಬಂದು ನಮಸ್ಕಾರವನ್ನು ಮಾಡಿ ಆನಂದದಿಂದ ಅಭಿನಂದನೆ ಮಾಡಿದರು. ನಂದಿತ ಅಂದ್ರೆ ಅಭಿನಂದಿತ ಅಂತ ಅರ್ಥ. ಸೋತ್ಸವಾಂ ಪ್ರಾವಿಶನ್ ಪುರೀಂ, ಉತ್ಸವ ಭರಿತವಾಗಿದ್ದ ಪಟ್ಟಣವನ್ನು ರಾಮದೇವರು ಅಯೋಧ್ಯೆಯನ್ನು ಪ್ರವೇಶ ಮಾಡಿದರು. ಪ್ರವಿಶ್ಯ ರಾಜಭವನಂ, ರಾಜಭವನಕ್ಕೆ ಹೋಗಿ ಗುರುಪತ್ನಿಶ್ಚ ಮಾತರಂ, ಗುರುಪತ್ನಿಯರಿಗೆ ಮತ್ತು ತಾಯಿಯಿಂದ ತಾಯಿಗೆ, ಗುರುಪತ್ನಿ ಅಂತ ಹೇಳಿದ್ರೆ ದಸರ ಥರ ಉಳಿದಿಬ್ಬರು ಹೆಂಡಂದರು, ಮಾತರಮ್ಮ ಅಂತ ಹೇಳಿದ್ರೆ ತಾಯಿ ಕೌಸಲ್ಯ, ಗುರು ಅಂದ್ರೆ ತಂದೆ, ತಂದೆಗೂ ಗುರು ಅಂತ ಕರೀತಾರೆ. ಇದು ಗುರುಗಳಲ್ಲಿ ತಂದೆ ಒಬ್ಬ, ಅದಕ್ಕೆ ಅವರಿಗೆ ನಮಸ್ಕಾರ. ಅವ್ರು ಎದುರುಗೊಳ್ಳಕ್ಕೆ ಬಂದಿದ್ರ ಅಂತ ಕೇಳಿದ್ರೆ ಇಲ್ಲಿ ಬರಬೇಕಾಗಿ, ದೊಡ್ಡವ್ರು ಬರಬೇಕಾಗಿಲ್ಲ, ಎದುರುಗೊಳ್ಳಕ್ಕೆ ಯಾರು ಬರಬೇಕು, ಯಾವಾಗಲೂ ಚಿಕ್ಕವರು ಬರಬೇಕು. ಅದಕ್ಕೆ ರಾಜಭವನಕ್ಕೆ ಹೋಗಿ ರಾಮದೇವರು ನಮಸ್ಕಾರ ಮಾಡಿ ಅವರನ್ನು ಮಾತಾಡಿಸಿದರು. ಮಾತರಂ ಗುರೂನ್ ವಯಸ್ಸಾ ವರಜಾನ್ ಪೂಜಿತ ಪ್ರತ್ಯ ಪೂಜಯತೆ ವೈದೇಹಿ ಲಕ್ಷ್ಮಣಶ್ಚೈವ ಯಥಾ ಯೋಗ್ಯಂ ಪ್ರಣಯಮಧು. ಗುರೂನ್ ವಯಸ್ಸಾ ವರಜಾನ್, ಗುರುಗಳನ್ನು ಹಿರಿಯರನ್ನ ವಯಸ್ಸಾವರಜಾನ್ ಪೂಜಿತ ಪ್ರತ್ಯ ಪೂಜಯನ್, ವಯಸ್ಸಿನಲ್ಲಿ ಅವರಜರಿದ್ರಲ್ಲ ಅವರೆಲ್ಲ ಪೂಜೆ ಮಾಡಿದರು, ಅವರಿಗೆ ಪ್ರತಿಪೂಜೆ ಮಾಡಿದ ರಾಮದೇವರು. ವೆರಿ ಇಂಪಾರ್ಟೆಂಟ್, ಪ್ರತಿಪೂಜೆ ಮಾಡಿದ ಅಂದರೆ ಅವರಿಗೆ ಅನುಗ್ರಹ ಮಾಡಿದ. ಅದು ಪೂಜೆ ಶಬ್ದಕ್ಕೆ ಸಾಮಾನ್ಯವಾಗಿ ಏನರ್ಥ, ದೊಡ್ಡವರು ಸಣ್ಣವರು ಮಾಡಿದ ಪೂಜೆ ಅಂತ ನಾವು ಕರೀತೇವೆ, ಆದರೆ ದೊಡ್ಡವರು ಸಣ್ಣವರನ್ನು ಗೌರವಿಸೋ ಕೂಡ ಪೂಜೆ ಅಂತಾನೆ ಹೆಸರು. ಆ ಮಾತನ್ನು ಆಚಾರ್ಯ ನಡೆಯದಲ್ಲಿ ಹಾಗೆ ಉಪಯೋಗಿಸ್ತಾರೆ. ಅವರವರು ಯಥಾಯೋಗ್ಯವಾಗಿ ರಾಮದೇವರು ಪೂಜೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ಎಲ್ಲರಿಗೂ ಶತ್ರುಘ್ನಾದಿಗಳಿಗೆ ಪೂಜೆ ಮಾಡಿದರು ಅಂದರೆ ಗೌರವಿಸಿದರು, ಡ್ಯೂ ರೆಸ್ಪೆಕ್ಟ್ ಕೊಟ್ಟರು ಅಂತ ಅರ್ಥ. ಅದನ್ನೇ ಭಗವದ್ಗೀತೆಯಲ್ಲಿ ಏಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಂ, ನಾನು ಭಜನೆ ಮಾಡ್ತೇನೆ ಅಂತ ಹೇಳ್ತಾರೆ ದೇವರು. ನಾವು ದೇವರು ಭಜನೆ, ದೇವರು ನಮ್ಮ ಭಜನೆ ಮಾಡ್ತಾರೆ ಅಂತ ಹೇಳಿದರೆ ಅವು ಏನರ್ಥ, ಭಜ ಸೇವಾಯಂ, ಅನುಗ್ರಹ ಮಾಡ್ತಾನೆ ಅಂತ ಅರ್ಥ ಅರ್ಥ ಹೊರತು ಈ ರೀತಿ ಅಂತ ಅರ್ಥ ಅಲ್ಲ. ಪೂಜಾ ಇವೆಲ್ಲ ಪದಗಳಿಗೆ ಅದು ಒಂದು ಬೇರೆ ಬೇರೆ ಅರ್ಥ ಇರೋದ್ರಿಂದ ಪದ ಬಂದರೆ ಇದೆಲ್ಲ ಯಾಕೆ ಹೇಳಿದೆ ಅಂದರೆ ಸರಸ್ವತಿ ಸ್ತೋತ್ರ ಇದೆ. ಯಾಕುಂದೆ ಎಂದು ತುಷಾರಹಾರಥವಳ ಯಾಶುಭ್ರ ವಸ್ತ್ರಾನ್ವಿತ ಪದ್ಮಾಸನಸ್ಥ ಮುಂದೆ ಹೇಳ್ತಾ ದೇವೈಹಿ ಬ್ರಹ್ಮ ಏನೋಯ್ತಲ್ಲ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿ ಸಾಮ ಸದಾ ಪೂಜಿತ ಅಂತ ಬರುತ್ತೆ. ಅದು ಎಲ್ಲರೂ ಏನು ಮಾಡಿ ಬ್ರಹ್ಮಾಚ್ಯುತ ಶಂಕರ ಹ್ಯಾ ಪೂಜಿತ ಆಗ್ತಾರೆ ಸರಸ್ವತಿ, ಆದ್ದರಿಂದ ಇದ್ಯಾರೋ ಮಾಡಿರೋ ಸ್ತೋತ್ರ ಅಂದ್ಬಿಡ್ತು. ಪುರಾಣ ಶ್ಲೋಕ ಅದು, ಅವರಿಂದ ಪೂಜಿತ ಅಂದರೆ ಸತ್ಕೃತರಾದ ಅರ್ಥ ಇರ್ತಾರೆ ಹೊರತು ಈ ರೀತಿ ದೊಡ್ಡವರಿಗೆ ಪೂಜೆ ಮಾಡಿದ ಪೂಜೆ ಅಂತ ಅರ್ಥ ಅಲ್ಲ. ಪೂಜೆ ಅಂತ ಬಂದ ಶಬ್ದ ಬಂದ ತಕ್ಷಣ ಅದನ್ನು ಅಪಾರ್ಥ ಮಾಡ್ಕೋಬೇಕಾಗಿಲ್ಲ, ಅಲ್ಲಿ ಹಾಗೆ ಬಂದಿದೆ. ಎಲ್ಲ ಒಳ್ಳೆ ಶ್ಲೋಕ, ಭಾರಿ ಚೆನ್ನಾಗಿರೋ ಶ್ಲೋಕ ಅದು. ಯಾ ಕುಂದ ಇಂದು ತುಷಾರ ಹಾರ ಧವಳ, ಎಷ್ಟು ಒಳ್ಳೆ ಕಾವ್ಯ ಅದರಲ್ಲಿ. ಕುಂದವತ್ ಧವಳ, ಹಾರವತ್ ಧವಳ, ಇಂದುವತ್ ಧವಳ, ಜಾಜಿಯಂತೆ ಬೆಳಗಿದ್ದಾರೆ ಶ್ವೇತವಸ್ತ್ರಧಾರಿಣಿ. ಆಮೇಲೆ ಧವಳ ಇಂದುವಿನ ಚಂದ್ರನಂತೆ ಬೆಳಗಿದ್ದಾಳೆ. ಕುಂದ ಇಂದು ಹಿಮ, ಕುಂದೆಯಿಂದು ಹಾರ, ಹಾರ ಅಂದ್ರೆ ಮುತ್ತಿನ ಹಾರ, ಅದರಂತೆ ಬೆಳಗ್ ಮೂರು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಒಳ್ಳೆ ಕಾವ್ಯ ಅದು. ಅದನ್ನ ಅನೇಕರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ನಾವು ಬರದಲ್ಲಿ ಪೂಜೆ ಅಂತ ಪದ ಬಂದ್ರೆ ನಮ್ದಲ್ಲ ಬಿಟ್ಟುಬಿಡ್ರಿ ಅಂತ ಹೇಳ್ತಾರೆ. ಬಿಡಬಾರದು, ಇಲ್ಲಿ ಪದ ಆಗಿದೆ, ಸರಿಯಾಗಿದೆ. ವೇದ ಮಂತ್ರ ಅಲ್ಲ, ಪುರಾಣ ಶ್ಲೋಕ. ಮಾತ್ ಗುರುಪತ್ನಿಶ್ಚ ಮಾತರಂ ಗುರುನ್ ಗವಯಸ್ಥಾವರಜಾನ್ ಪೂಜಿತಃ ಪ್ರತ್ಯಪೂಜಯನ್ ವೈದೇಹಿ ಲಕ್ಷ್ಮಣಶ್ಚೈವ ಯಥಾ ಯೋಗ್ಯಂ ಪ್ರಣೇಮತು. ಆಮೇಲೆ ವೈದೇಹಿ ಲಕ್ಷ್ಮಣ, ರಾಮದೇವ್ ನಮಸ್ಕಾರ ಮಾಡಿದ್ಮೇಲೆ ಇವರು ಕೂಡ, ಸೀತಾದೇವಿ ಆಮೇಲೆ ಲಕ್ಷ್ಮಣ ಇವರು ಕೂಡ ವನವಾಸಕ್ಕೆ ಹೋದವರು ಅವರಲ್ಲ, ಇಲ್ಲಿರೋರಿಗೆಲ್ಲ ಅವರು ಯಥಾಯುಚಿತ ಗೌರವವನ್ನು ಕೊಡ್ತಾರೆ. ಪುತ್ರಾನ್ ತನ್ಮಾತರಸ್ತಾವತ್ ಪ್ರಾಣಾನ್ ತನ್ಮಯ ಇವೋತ್ಥಿತಾಹ ಆರೋಗ್ಯಾಂಕೆ ಅಭಿಷಿಂಚಂತ್ಯೋ ಆರೋಪ್ಯಾಂಕೆ ಅಭಿಷಿಂಚಂತ್ಯೋ ಬಾಷ್ಪೌಗೈಹಿ ವಿಜಹುಹು ಶುಚಃ. ಪುತ್ರಾನ್ ತನ್ಮಾತರ ತಾವತ್ ಪ್ರಾಣಾನ್ ತನ್ಮಹ ಇವ ಉತ್ಥಿತಾಹ. ಆ ತಾಯಂದಿರೆಲ್ಲ ತಮ್ಮ ಮಕ್ಕಳನ್ನೆಲ್ಲ ಪ್ರಾಣಗಳೇ ಬಂದರೆ ಹೇಗೋ ಹಾಗೆ ಏನು ಮಾಡಿದರು, ಆಲಿಂಗನಾದಿಗಳನ್ನು ಮಾಡಿಕೊಂಡು ಆರೋಪ್ಯ ಅಂಕೆ ತಲೆ ಮೇಲೆ ಕುಡಿಸ್ಕೊಂಡ್ಬಿಟ್ಟು ಬಾಷ್ಪೌಗೈ ಅಭಿಷಿಂಚಂತಹ ಆನಂದಾಸುರಿಂದ ಅಭಿಷೇಕವನ್ನು ಮಾಡ್ತಾ ಶುಚಃ ಜಹು ಶೋಕವನ್ನು ಬಿಟ್ಟುಬಿಟ್ರು. ಸರಿಯಾಗಿ ಶೋಕ ಓದಬೇಕು, ನೋಡೋದು ಕನ್ಫ್ಯೂಷನ್ ಕಾಣುತ್ತಲ್ಲಿ, ಸುಮ್ಮನೆ ಓದಿ ಸ್ವಲ್ಪ ನೋಡಬೇಕು. ಬಂದ ಮಕ್ಕಳನ್ನ, ಬಂದ ಪುತ್ರರನ್ನ, ಬಹುಚರ ಇದೆ, ಬಂದ ಪುತ್ರರನ್ನು ನೋಡಿಬಿಟ್ಟು ತಾಯಂದಿರೆಲ್ಲ ಅವರು ತಡೆ ಮೇಲೆ ಕುಡಿಸ್ಕೊಂಡು ಇದು ಮಾಡಿದ್ರು ಅಂತಿದೆ. ತಡೆ ಮೇಲೆ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಇರೋದಿಲ್ಲಿ. ಆ ಹೋಗಿರೋದಿಬ್ರೆ ಪುತ್ರವೂ ಇರಬೇಕಿತ್ತು, ಪುತ್ರ ಅನ್ಯಾತಕ್ಕೆ ಬಂತಲ್ಲಿ, ಹೌದಲ್ಲ? ಅದಕ್ಕೆ ಉತ್ತರ ಬಹಳ ಸ್ವಲ್ಪ ಅಲ್ಲೇ ಉತ್ತರ ಇದೆ. ಯಾಕೆಂದ್ರೆ ಅವ್ರು ವನವಾಸಕ್ಕೆ ಅಲ್ಲಿ ಹೋಗಿದ್ರು ಕೂಡ ಭರತ ಊರಿಗಿಲ್ಲ, ಹೊರಗೆ ಇದ್ದಾರೆ, ಪುರಪ್ರವೇಶ ಮಾಡಿಲ್ಲ ಆತ. ಈಗ ಕೈ ಕೈ ನೋಡಿಲ್ಲ ಮಗನ, ಅಲ್ಲಿವರೆಗೂ ಬಂದಿಲ್ಲ, ಹೊರಗೆ ಬಂದಿಲ್ಲ ಆತ. ಅರ್ಥ ಆಯ್ತಾ? ಅದಕ್ಕೆ ಬರೆದಿದ್ದಕ್ಕೆ ಎಲ್ಲರಿಗೂ ಕಾಮನ್. ಈಗ ನೋಡೋದಕ್ಕೆ ಏನಿಸ್ತಿತ್ತು, ಅವರಿಬ್ಬರೇ ಆಗಿದ್ರು ವೇದವ್ಯಾಸರು ಇದು ಮಾಡಿಬಿಟ್ಟಿದ್ದಾರೆ, ಪುತ್ರ ಬಹುಚರ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಏನು ಹೇಳ್ಬೇಕಲ್ಲಿ, ನಾಲ್ಕು ಜನನೂ ಇದಿರಲಿಲ್ಲ, ಭರತ ಇದ್ದಿದ್ದಕ್ಕೆ ಆತ ಶತ್ರುಘ್ನ ಜೀವರಾಜ ಅಲ್ಲಿ ಇದ್ದುಬಿಟ್ಟಿದ್ದ, ಇಲ್ಲಿ ಯಾರು ಇಲ್ಲೇ ಇಲ್ಲ ಮಕ್ಕಳು, ನಾಲ್ಕು ಜನ ಮಕ್ಕಳು ತಾಯಿಂದ ಜೊತೆಗಿಲ್ಲ. ಅದಕ್ಕೆಲ್ಲ ತಾಯಿದ್ರು ಖುಷಿ ಆಯ್ತು. ಈಗ ಅವ್ರು ಅಲ್ಲಿಂದ ಬಂದರು, ಇಲ್ಲಿಂದ ಬಂದರು, ಹೀಗಾಗಿ ಎಲ್ಲರೂ ಕೂಡ ಮಕ್ಕಳು ನೋಡಿ ಆನಂದ ಪಟ್ಟರು. ಅದು ಆ ಕವರ್ಸಿನ ಸಪ್ಲೈ ಮಾಡದೆ ಹೋಗ್ಬಿಟ್ರೆ ಅಪಾರ್ಥ ಆಗಿಬಿಡತ್ತಾಗ. ಹಾಗೆ ಇದು ಮರ್ತು ಬಿಡಬಾರ್ದು ಕಾಂಟೆಕ್ಸ್ಟ್ನ. ಅದು ಊರು ಪ್ರವೇಶ ಮಾಡಿಲ್ಲ, ಹೇಳಿದ್ದಾರೆ ನತುಪುರಂ ಅಭಿವೇಕ್ಷೆ ಹೆಸರು ಬರೀತ ಪಟ್ಟ ಕಾಲು ಇಡೋದಿಲ್ಲ, ಶಪಥ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಇವರು ನೋಡೋ ಯೋಗ ಬಂದಿರಲಿಲ್ಲ, ಭರತ ತಯಾರು ಇಲ್ಲ ಅದಕ್ಕೆ. ಸಿಟ್ಟು ಮಾಡ್ಕೊಳ್ಳೆ ತಾಯಿ ಮೇಲೆ, ನಿನ್ನಿಂತಾರೆ ಕಾಡಿಗೆ ಹೋಗಿರೋದು ಅಂತೇಳಿ. ಈಗೆಲ್ಲ ಸಮಾಧಾನ ಆಯಿತು. ಜಟಾ ನಿರ್ಮುಚ್ಚ ವಿಧಿವತ್ ಆರೋಪ್ಯಕ್ಕೆ ಅಭಿಷಿಂಚಂತ್ಯ ಬಾಷ್ಪೌಗೈ ವಿಜಹೂ ಶುಚಃ. ಜಟಾ ನಿರ್ಮುಚ್ಚ ಅವತ್ತಿ ಶೋಕ ಪರಿಹಾರ ಆಯ್ತು ಅವರಿಗೆ. ಜಟಾ ನಿರ್ಮುಚ್ಚ ವಿಧಿವತ್ ಮುಂದೇನಾಯ್ತು ನೋಡಿ. ಕುಲವೃದ್ಧೈ ಸಮಂ ಗುರು ಅಭ್ಯಷಿಂಚತ್ಯಥೈವೇಂದ್ರಂ ಜತುಸ್ಸಿಂಧು ಸಿಂಧು ಜಲಾದಿವಿಹಿ. ಆಮೇಲೆ ಭರತ ಜವತ್ತು ಜಟ ತೆಗೆದ, 14 ವರ್ಷ ಇಟ್ಕೊಂಡಿದ್ದಲ್ಲ ಜಟ ತೆಗೆದು ಬಿಟ್ಟ. ಜಟಾ ನಿರ್ಮುಚ್ಚ, ಜಟ ಸ್ತ್ರೀಲಿಂಗದ ಶಬ್ದ, ಜಟಾಹ ನಿರ್ಮುಚ್ಚ ಬೆಳೆದ ಜಟಗಳನ್ನು ತೆಗೆದಾಕಿಬಿಟ್ಟು ಮತ್ತೆ ಇವರು ಜಟೆ ತೆಗೆದ್ರು. ಯಾತಕ್ಕೆ ಇವ್ರದ್ದು ವನವಾಸ ಮುಗಿದಿತ್ತಲ್ಲ, ಅಲ್ಲಿವರೆಗೂ ವನವಾಸದಲ್ಲೇ ಇದ್ದರು. 4 ಜನರು ಜಟೆ ಇತ್ತು, ನಾಲ್ಕು ಅರ್ಥ ಆಯ್ತು, ಯೂನಿಫಾರ್ಮ್ ಆಗಿ ಎಲ್ಲರೂ ಹಾಗೆ ಇದ್ರು. ಎಲ್ಲರೂ ಜಟಗಳನ್ನು ತೆಗೆದಾಕಿಬಿಟ್ಟು ಕುಲವೃದ್ಧೈ ಸಮಂ ಗುರುಹು ಅಭ್ಯಷಿಂಚತ್ತ ಸೈವೇಂದ್ರಂ. ಗುರು ಅಂದ್ರೆ ವಶಿಷ್ಠರು, ಕುಲವೃದ್ಧೈ ಮನೆಯ ಹಿರಿಯರನ್ನ ಜೊತೆ ಕರ್ಕೊಂಡ್ಬಿಟ್ಟು ಇಂದ್ರನನ್ನ ದೇವತೆಗಳೇ ಪಟ್ಟಾಭಿಷೇಕ ಮಾಡಬೇಕು, ಹಾಗೆ ರಾಮದೇವರಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಚತುಸ್ಸಿಂಧು ಜಲಾದಿಭಿ, ಏನು ಅಂದ್ರೆ ಏನಿರುತ್ತೆ ದೇವರಿಗೆ, ಏನಿರುತ್ತೆ ದೇವರಿಗೂ ದೇವರ ರೋಮಗಳಿಗೂ ಏನೋ ಸಂಬಂಧ, ಕೇಶಾದಿಗಳಿಗೆ ಅಭೇದ ಸಂಬಂಧ. ಆದ್ದರಿಂದ ಹಿಂದೆ ಬಂದಿತ್ತು ಉತ್ತರ ಕೊಡಿ, ಯಾಕೆ ಕೊಡಲಿಲ್ಲ ಮುಂದೆ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ. ಕೃಷ್ಣ ಮೊದಲೇ ಹೋದ ಕಾಲಕ್ಕೆ ಶ್ರವಣ ಮಾಡಿಸಿಕೊಂಡ ಅಂತ ಬರೀತಾನೆ. ಒತ್ತರ ವಿಭೂಷಿತ ಇವ ಭಗವದ್ ಅಪ್ರಮೇಯ ಅಂತ ಹೇಳ್ತಾರೆ. ಶ್ರವಣ ಮಾಡಿಸಿಕೊಂಡ ಅಂತ ಹೇಳಿದ್ರೆ ನೋಡೋದಕ್ಕೆ ಏನಿಸ್ತು, ಈಗ ಶ್ರವಣ ಮಾಡಿಸಿಕೊಂಡ ಮೇಲೆ ಕೂಲು ಕಟ್ಟ ಕೆಳಗಂತ ಬಿಡ್ಬೇಕಲ್ಲ, ಅದು ಒಂದು ಭಾಗ. ಮತ್ತೆ ಶ್ರವಣ ಮಾಡಿಸಿಕೊಂಡಿದ್ರೆ ಕೂಲು ಚಿಕ್ಕ ಬೇರೆ ಆಗ್ಬೇಕಲ್ಲ, ಎರಡೆರಡು ಭಾಗ ಆಗ್ಬೇಕು. ಕೃಷ್ಣಗೆ ಆಯ್ತಾ ಇಲ್ಲ ಅಂತ ಕೇಳಿದರೆ ವಾದ್ಯಾಸ ಅವಳು ಬರೀತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಅದು. ಹೌದು, ರಾಮದೇವರು ಏನು ಮಾಡ್ತಾರೆ, ಸೃಷ್ಟಿ ಮಾಡಿಬಿಟ್ಟು ಅದು ಸೃಷ್ಟಿ ಕೆಳಗೆ ಹಾಕ್ತಾರೆ. ಅದೇನದಲ್ಲ, ಹೇಗೆ ತಾಳೆ 7 ತಾಳೆ ಮಾಡಿದ ರಕ್ತ ಸೃಷ್ಟಿ ಮಾಡಿದ್ದಲ್ಲ ಸಿನಿಮಾ ತಲೆ ಮೇಲೆ ಹೊಡೆದಾಗ, ಅದು ಒಳಗಿಂದ ಬಂದ ರಕ್ತ ಏನದು. ಈ ಸಿನಿಮಾದಲ್ಲೇ ಸೃಷ್ಟಿ ಮಾಡ್ತಾರೆ, ಬೇರಿಂದ ಹಾಕ್ತಾರಲ್ಲ, ಆ ರೀತಿ ಸೃಷ್ಟಿ ಮಾಡಿದ್ದ ಅದು ಹೋಯ್ತು ಅಷ್ಟೇ ಹೊರತು ಇದಲ್ಲ. ಮತ್ತೆ ಇರೋದು ಚೇಂಜ್ ಆಗಲಿಲ್ಲ ಅಂದಮೇಲೆ ಚಿಕ್ಕದಾಗಿ ಕಾಣಿಸ್ತಾ ಇಲ್ಲ ಅಂದರೆ ಪರ್ವತ ಕಂಪ್ರೆಸ್ ಮಾಡ್ಕೊಂಡ ಒತ್ತಿ ಬಾಚಿಕೊಟ್ಟು ಸ್ವಲ್ಪ ಕಡಿಮೆ ಆದಾಗ ಕಾಣಿಸುತ್ತೆ. ಅದೆಲ್ಲ ಮನುಷ್ಯರೇ ಟ್ರಿಕ್ ಮಾಡ್ತಾರೆ, ದೇವ್ರು ಹೇಳ್ಬೇಕಾದ್ರ ಮಾಡಿಕೊಂಡ್ರು ಅಂತ ಅರ್ಥ. ಚತುಸ್ಸಿಂಧು ಜಲಾದಿಭಿ, ಆ ನೀರನ್ನು ಹೇಗೆ ಹಾಕಿದ್ರು, ಅಭಿಷೇಕ ಜಲ ಯಾವುದಿತ್ತು ಅಂದರೆ ಚತುಸ್ಸಿಂಧು ನಾಲ್ಕು ಸಮುದ್ರಗಳ ನೀರನ್ನು ತಂದರು. ಪಟ್ಟಾಭಿಷೇಕ ಮಾಡೋದು ಅವೆಲ್ಲ ಸೇರಿಸಿರ್ಬೇಕು, ತಂದು ಎಲ್ಲ ತೀರ್ಥಗಳಿಂದ ಅಭಿಷೇಕ ಮಾಡಬೇಕು. ಎಲ್ಲ ನದಿಗಳು, ಸಮುದ್ರಗಳು, ಸರೋವರಗಳು ಎಲ್ಲ ರೆಡಿ ಮಾಡಿಕೊಂಡಿರ್ಬೇಕು. ಅದರ ಮೇಲಿಂದ ಪಟ್ಟಾಭಿಷೇಕ, ಅದಕ್ಕೆ ಪವಿತ್ರವಾದ ಕರೆದು ಎತಿಗಳಿಗೆ ಅಭಿಷೇಕ ಮಾಡೋದು ಹಾಗೆ ಮಾಡಬೇಕು. ಪಟ್ಟಾಭಿಷೇಕ ಅಂತ ಮಾಡಿದಾಗ ಆಶ್ರಮ ಕೊಟ್ಟಾಗಲ್ಲ, ಪೀಠ ಕೊಟ್ಟಾಗ, ಪೀಠ ಕೊಟ್ಟಾಗ ಆ ರೀತಿ ಮಾಡಿದಾಗ ಭಾರಿ ಮಹತ್ವ ಬರುತ್ತೆ. ಅಭ್ಯಸಿಂಚತ್ಯಥೈವೇಂದ್ರಂ, ಅದಕ್ಕೆ ಅವ್ರು ನಾವು ಗೌರವ ಕೊಡ್ತೀವಿ ಅಂದರೆ ಅದಕ್ಕೆ ಬದ ಗೌರವ ಕೊಡ್ತೀವಿ ಅಂತ ಅರ್ಥ. ತೀರ್ಥ ಜಲ ಎಲ್ಲ ಬಿದ್ದಿರೋದ್ರಿಂದ ಅದನ್ನೇ ಬಲರಾಮ ದೇವರು ಕೇಳ್ತಾರೆ, ಭೀಮಸೇನ ತಲೆ ತುಳಿತಾ ಇದೆಯಲ್ಲ, ಅವ್ರು ಪಟ್ಟಾಭಿಷಿಕ್ತನಾದ ರಾಜ ಅವನು, ತನಗೆ ತೀರ್ಥಾಭಿಷೇಕವಾಗಿದೆ, ಕಾದಿರ ಹ್ಯಾ ತುಳಿತಿ ಅಂತ ಕೇಳ್ತಾರೆ. ಮತ್ತೆ ಬಲರಾಮ ದೇವರ ಆರ್ಗ್ಯುಮೆಂಟ್ ಅದು, ಅದಕ್ಕೆ ಇವನು ಯಾವ ಮೂಲೆ ರಾಜ ಅವನು, ಅದು ಅನಫಿಷಿಯಲ್ ಅದು, ಅಫಿಷಿಯಲಿ ಆಗಿದ್ದರೆ ಸರಿ, ಅದು ಫೌಲ್ ಮೆಥಡ್ ಅಲ್ಲಿ ತಗೊಂಡಿರೋದ್ರಿಂದ ದ್ಯೂತದ ರಾಜ ಅವನು, ಅದಕ್ಕೆ ಅದು ಇನ್ವ್ಯಾಲಿಡ್ ಆಗಿದ್ದರೆ ಮಾಡ್ತೇನೆ. ಮತ್ತು ಇನ್ನೊಂದು ಕಾರಣ, ಕೃಷ್ಣನಿಗೆ ಅವಮಾನ ಮಾಡಿದ್ದಾರೆ, ಆ ದುರುಪಯೋಗ ಮಾಡಿಕೊಂಡಾಗ ಹೈಯರ್ ಅಥಾರಿಟಿಗೆ ಒಬಿಡಿಯಂಟ್ ಆಗಿರಬೇಕು, ಹೈಯೆಸ್ಟ್ ಅಥಾರಿಟಿ ಕೃಷ್ಣ, ಅದಕ್ಕೆ ಅವಮಾನ ಮಾಡಿದ್ದಾನಂದ್ರೆ ಬೆಲೆ ಇಲ್ಲ ಅಂತ ತೊಳೆದೆ ಅಂತ ಹೇಳ್ತಾರೆ. ಬಡವರಿಗೆ ಅರ್ಥ ಮಾಡ್ಕೊಂಬುದಿಲ್ಲ, ಪಕ್ಷಪಾತ ಸಿಟ್ಟು ಬಂದು ನೋಡ್ತಾರೆ, ಆ ಕೃಷ್ಣ ಭೀಮ ಸರಿ ಅಂತ ಹೇಳ್ತಾರೆ. ಅದೆಲ್ಲ ಅಲ್ಲಿ ವಿಚಾರ. ಅಂತೂ ತಲೆ ಮೇಲೆ ನೀರು ಹಾಕಿರೋದ್ರಿಂದನೇ ಅವರಿಗೆ ಇನ್ನೊಬ್ರು ಕಂಡುಕೊಂಡು ತಲೆ ಬಾಗಿಸ್ಬೇಕಾಗಿಲ್ಲ. ತಮಗೆ ದೊಡ್ಡವರಿಗೆ ಅಷ್ಟೇ ಮಾಡಬೇಕು, ಅವ್ರು ದೊಡ್ಡದವರಿಗೆ ತಲೆ ಬಗ್ಸ್ಬಾರ್ದು. ಇವ್ರು ನಿರೀಕ್ಷೆ ಕೂಡ ಮಾಡಬಾರದು, ಮಾಡಿದರೆ ಇದಾಗುತ್ತೆ, ತೀರ್ಥಕ್ಕೆ ಅವಮಾನ ಮಾಡಿದಾಗಲೇ. ಏವಂ ಕೃತ ಶಿರಸ್ನಾನ ಸುವಾಸಾಹ ಸದ ಶಿರಸ್ನಾನ ಅಂದರೆ ಅಭ್ಯಂಜನ, ಅಭ್ಯಂಜನ ಮಾಡಿಕೊಂಡು ರಾಮದೇವರು. ಸುವಾಸಾಹ ಸದಲಂಕೃತ, ಸುವಾಸ ಒಳ್ಳೆ ಪೀತಾಂಬರಧಾರಿ, ಒಳಕಾಲ ಅಲ್ಲ ಈಗ, ಸದಲಂಕೃತ ಒಳ್ಳೆ ವಿಶೇಷ ಆಭರಣಗಳ ಅಲಂಕಾರ. ಸ್ವಲಂಕೃತ ಸುವಾಸೋಹಿ ಭ್ರಾತೃವೇರ್ ಬಾಹ್ಯಯಾ ಭಾರ್ಯಯಾ ಬಹು, ತಮ್ಮಂದಿರು ಅಲಂಕಾರ ಮಾಡಿಕೊಂಡ್ರು, ಸೀತಾದೇವಿನ ಅಲಂಕಾರ ಮಾಡಿಕೊಂಡ್ರು. ಹೀಗೆ ವಾತಾವರಣ ಪೂರ್ತಿ ಚೇಂಜ್ ಆಯಿತು. ಅಗ್ರಹಿ ದಾಸರಂ ಭ್ರಾತ್ರ ಪ್ರಣೀಪ, ಸೀತಾದೇವಿಗದೆಲ್ಲ ಅಪ್ಲೈ ಮಾಡಬೇಕಾಗೇನೆ, ಅವರಿಗೂ ಏನಿಲ್ಲ, ಯಾವುದೇ ವಿಧವಾದಂತಹ ಸ್ವಪಾದ ಪಾಣಿಪಾದಂ ಸರ್ವತಃ ಪಾಣಿಪಾದಂ ತತ್ತಂಬುದು ಅಂಡರ್ಸ್ಟುಂಡ್. ಅಗ್ರಹಿ ದಾಸರಂ ಭ್ರಾತ್ರ ಪ್ರಣಿಪತ್ಯ ಪ್ರಸಾದಿತ ಪ್ರಜಾ ಸ್ವಧರ್ಮ ನಿರತಃ ವರ್ಣಾಶ್ರಮ ಗುಣಾನ್ವಿತ. ಅಗ್ರಹಿ ದಾಸರಂ ಭ್ರಾತ್ರ ಪ್ರಣಿಪತ್ಯ ಪ್ರಸಾದಿತ, ಸಿಂಹಾಸನವನ್ನು ಭರತ ಒಪ್ಪಿಸಿದ, ಸಾಷ್ಟಾಂಗ ನಮಸ್ಕಾರಕ್ಕೆ ಒಪ್ಪಿಸಿದ. ಪ್ರಸಾದಿತ ರಾವದೇವರು ಅನುಗ್ರಹ ಮಾಡಿದರು. ಪ್ರಜಾ ಸ್ವಧರ್ಮ ನಿರತಃ ವರ್ಣಾಶ್ರಮ ಗುಣಾನ್ವಿತ, ಪ್ರಜಾ ಸ್ವಧರ್ಮ ಇರುತ್ತೆ, ರಾಮದೇವರಿಲ್ಲ ಅಂಥೇಳಿ ರಾಜ್ಯ ಕೆಟ್ಟೋಗಿದ್ದಿಲ್ಲ. ಭರತ ಏನು ಮಾಡ್ತಿದ್ದಾನೆ, ಸರಿಯಾಗಿ ಮಾಡ್ತಾ. ಅದಕ್ಕೆ ರಾಜ ಪ್ರಜಾ ಸ್ವಧರ್ಮ ನಿರತಃ, ತಮ್ಮ ಧರ್ಮಾಚರಣೆ ಯಾರೂ ಬಿಟ್ಟಿದ್ದಿಲ್ಲ. ವರ್ಣಾಶ್ರಮ ಗುಣಾನ್ವಿತ, ವರ್ವರ್ಣ ಆಶ್ರಮಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದ ಹಾಗೆ. ಜುಗೋಪ ಪಿತೃ, ಇವತ್ತೆಲ್ಲ ಕಾಲ ವರ್ಣಾಶ್ರಮ ಹೋಗಬೇಕು ಅಂತ ಇವತ್ತಿನ ಕಾಲ, ಹಿಂದಿನ ಕಾಲ ವರ್ಣಾಶ್ರಮ ಉಳಿಬೇಕು ಅಂತ ಕಾಲ ಇತ್ತು. ಬಾಣಾದಿಗಳು ತಮ್ಮ ಕಾದಂಬರಿ ಬರೀಬೇಕಾದ್ರೂ ಕೂಡ ವರ್ಣಾಶ್ರಮ ರಕ್ಷಣೆ ರಾಜರ ಕೆಲಸ ಅಂತಾನೆ ಬರೀತಾರೆ. ಅದೇ ನಿನ್ನೆ ಆಯ್ತು, ಬನ್ನಿ ಬನ್ನಿ ಹೇಳಾಗಿತ್ತಾಗಲೇ. ಅದು ರಾಮಂ ರಾಮಾನುಜೋಯಥ ಅಂತ ಹೇಳಿದ್ದಾರೆ. ಜುಗೋಪ ಪಿತೃಭದ್ರಾಮೋ ಮೇನಿರೇ ಪಿತರಂಚತಂ ತ್ರೇತಾಯಾಮ್ ವರ್ತಮಾನಾಯಾಮ್ ಕಾಲಃ ಕೃತ ಸಮೂ ಅಭವತ್. ರಾಮದೇವರು, ರಾಮ ಪಿತೃವತ್ ಜುಗೋಪ, ತಂದೆಯಂತೆ ಪ್ರಜೆಗಳನ್ನು ಕಾಪಾಡಿದ. ಪ್ರಜೆಗಳೇನು ಮಾಡಿದರು, ಪಿತರಂತಂ ಮೇನಿರೆ, ತಂದೆಯಂತೆ ರಾಮನ್ ನೋಡಿದರು. ಮಕ್ಕಳಂತೆ ಜನಗಳನ್ನು ರಾಮ ನೋಡಿದರೆ, ತಂದೆಯಂತೆ ರಾಮನ್ ಜನ ನೋಡಿದರು. ಪರಸ್ಪರ ಭಾವ ಆಗಿತ್ತು. ತ್ರೇತಾಯಾಮ್ ವರ್ತಮಾನಾಯಾಮ್ ಕಾಲಃ ಕೃತ ಸಮೂಹವತ್. ಹೆಸರಿಗೆ ತ್ರೇತಾಯಿಗಾಗಿದ್ದರೂ ಕೂಡ ಯಾವ ಕಾಲ ಆಯ್ತದ, ಕೃತಯುಗದ ಕಾಲ ಆಯಿತು. ಬಹಳ ಇಂಪಾರ್ಟೆಂಟ್ ಇದು. ಕೃತಯುಗದಲ್ಲೇ ರಾಮದೇವರು ರಾಜ್ಯವಾದ ಮಾಡಿದರೆ ಕಾಲ ಸರಿಯಾಗಿತ್ತು, ಮಾಡಿದ ಏನು ದೊಡ್ಡಸ್ಗೆ ಎಂದು ಬಿಡ್ತಿದ್ರು. ಅದಕ್ಕೇನು ಮಾಡಿದ್ರೆ, ಈಗ ಧರ್ಮ ಒಂದು ಹೋಗಿರಬೇಕು, ಅದನ್ನು ವಾಪಸ್ ತಂದಿದ್ದರಿಂದ ಅದು ದೊಡ್ಡದ ಗ್ರೇಟ್ ಆಯಿತು. ಅದು ಧರ್ಮರಾಜನ ರಾಜ್ಯ ಆಗಿತ್ತು. ಭೀಮಸೇನ ದೇವರು ಆಳಿಸಿದಾಗ ಕೃತಿಗೆ ಸಮನ ಆಯಿತು. ಮತ್ತೆ ಅಲ್ಲಿ ತ್ರೇತಾನ ಕೃತ ಮಾಡಿದ್ದು ರಾಮದೇವರು, ಆಮೇಲೆ ದ್ವಾಪರನ ಕೃತ ಮಾಡಿದ್ದು ಭೀಮಸೇನ ದೇವರು. ರಾಮದೇವರು ಸ್ವತಂತ್ರರಾಗಿ ಮಾಡ್ತಾರೆ, ಭೀಮಸೇನ ಕೃಷ್ಣ ಅನುಗ್ರಹದಿಂದ ಮಾಡ್ತಾರೆ. ಆದ್ದರಿಂದ ಇಬ್ಬರು ಈಕ್ವಲ್ ಅಲ್ಲ. ಆಗ ರಾಮದೇವರೇ ದೊಡ್ಡವರು, ಕೃಷ್ಣನೇ ದೊಡ್ಡವರು, ಭೀಮಸೇನ ದೇವರು ಕಡಿಮೆ. ಅಲ್ಲೂ ತಾರತಮ್ಯ ಬಿಟ್ಟು ಹೇಳಬಾರದು, ಇಬ್ಬರು ಈಕ್ವಲ್ ಆಗಿಬಿಡ್ತಾರೆ. ಆಗ ವೇತಾಯಾಮ್ ವರ್ತಮಾನಾಯಾಮ್ ಕಾಲಃ ಕೃತ ಸಮೂಹ ಅಭವತ್. ರಾಮೇ ರಾಜರಿ ಧರ್ಮಜ್ಞೆ ಸರ್ವಭೂತ ಸುಖಾವಹೇ ವನಾನಿ ನದ್ಯೋ ಗಿರಯೋ ವರ್ಷಾಡಿ ದ್ವೀಪ ಸಂಧವ. ರಾಮೇ ರಾಜನಿ ಧರ್ಮಜ್ಞೆ ಸರ್ವಭೂತ ಸುಖಾವಹೇ ವನಾನಿ ಸದ್ಯೋ ನದ್ಯೋ ಗಿರಯ ವರ್ಷಾಡಿ ದ್ವೀಪ ಸಿಂಧವ ಸರ್ವೇ ಕಾಮದುಗಾ ಆಸನ್. ರಾಮರಾಜ್ಯ ವರ್ಣನೆ ಅದು. ರಾಮದೇವ್ ರಾಜ್ಯ ಆಡ್ತಿರ್ಬೇಕಾದ್ರೆ, ಧರ್ಮಜ್ಞನಾದ ರಾಮ ರಾಜ್ಯ ಆಡ್ತಿರ್ಬೇಕಾದ್ರೆ, ರಾಜನಾಗಿದ್ದಾಗ ಸರ್ವಭೂತ ಸುಖಾವಹೆ, ಎಲ್ಲಾ ಪ್ರಾಣಿಗಳಿಗೆ ಹಿತ ಬಯಸ್ಬೇಕು. ಇವತ್ತ ಕಾನ್ಸೆಪ್ಟ್ ಹೋಗ್ಬಿಟ್ಟಿದೆ, ಬರೀ ಸೆಲ್ಫಿಶ್ ಆಗ್ತಾರೆ ಮನುಷ್ಯ. ಯಾವ ಗೋವುಗಳ ಸಂರಕ್ಷಣೆ ಮಾಡ್ಬೇಕಂದ್ರೆ ಗೋವುಗಳು ಅಷ್ಟೇ ಇಲ್ಲ, ಎಲ್ಲ ಪ್ರಾಣಿಗೂ ಅವರ ಸ್ಥಾನಮಾನಕ್ಕೆ ತಕ್ಕಂತೆ ಗೌರವ ಕೊಡಬೇಕು. ಗೋವುಗಳಿಗೆ ಹೈಯೆಸ್ಟು, ಅದು ಗೋವನ್ ಮಾತ್ರ ಕಾಪಾಡಿ ಉಳಿದನ್ನು ಕೊಂದು ಬಿಡಿ, ಅದಲ್ಲ, ಉಳಿದವರು ರಕ್ಷಣೆ ಸಿಗಬೇಕು. ದ್ವೀಪ ಸಿಂಧ ವರ್ಷಾಣಿ, ದ್ವೀಪ ಸಿಂಧವ ದ್ವೀಪಗಳು, ವರ್ಷಾಣಿ ಅಂದರೆ ವರ್ಷಗಳು ಅಲ್ಲ, ಭರತ ವರ್ಷ ಜಮ್ಮು ಎಲ್ಲ ಬಂತ ವರ್ಷ, 9 ವರ್ಷಗಳು ಅವೆಲ್ಲವೂ ಕೂಡ. ಆಮೇಲೆ ಬೆಟ್ಟಗಳು, ನದಿಗಳು, ದ್ವೀಪಗಳು, ಸಮುದ್ರಗಳು ಎಲ್ಲವೂ ಸರ್ವೇ ಕಾಮದುಃಖ ಆಸನ್, ಎಲ್ಲವೂ ಕೇಳಿದ್ರು ಕೊಡ್ತಾ ಇತ್ತು, ಅದು ಎಲ್ಲವೂ ಫುಲ್ಲಿ ಸ್ಯಾಟಿಸ್ಫೈಡ್ ಆದ್ದರಿಂದ ಎಲ್ಲವಕ್ಕೂ ಕಾಮಧೇನು ಇದ್ದಾಗಿತ್ತು. ಆಸನ್ ಪ್ರಜಾನಾಂ ಭರತ ಋಷಭ, ಪ್ರಜೆಗಳಿಗೆ ಎಲ್ಲೋದ್ರೂ ಸುಖ ಸಿಕ್ತಿತ್ತು. ನಾಧಿ ವ್ಯಾಧಿ ಜರ ಕ್ಷುತ್ರಟ್ ದುಃಖ ಶೋಕ ಭಯ ಕ್ಲವಾಹ ಮೃತ್ಯುಶ್ಚ ಅನಿಚ್ಛತಾಂ ನಾಸೀತ್ ರಾಮೇ ರಾಜನಿ ಅಧೋಕ್ಷದೇ. ನೋಡಿ ಎಷ್ಟು ಇದಿಷ್ಟು ರಾಮರಾಜ್ಯ ವರ್ಣನೆ ಒಂದೇ ಶ್ಲೋಕದಲ್ಲಿ ಪೂರ್ತಿ ಮಾಡಿಬಿಡ್ತಾರೆ. ನಾ ಸೇರಿಸ್ಕೋಬೇಕು, ಆಧೀನ ಆದಿಹೀನ ವ್ಯಾಧಿಹೀನ ಜರಾನ ಆಮೇಲೆ ಕ್ಷುತ್ನ ತೃಟ್ನ ದುಃಖಂನ ಶೋಕಹಾನ ಭಯಂನ ಕ್ಲಮಹಾನ. ಏ ರಾಮ, ಆ ಕಾಲಕ್ಕೆ ಆದಿಗಳಿಲ್ಲ, ಜನ್ಮಾದಿ ವ್ಯಾಧ್ಯುಪಾದಿ ಬರುತ್ತಲ್ಲ ಎಲ್ಲೂ ಹಾಗಿರೋದು, ಆದಿ ವ್ಯಾಧಿ ಅಂತಾನೆ ಬಂದಿರೋದು. ಜನ್ಮಾದಿ ವ್ಯಾಧ್ಯುಪಾದಿ ಅಂದರೆ ಮನೋವ್ಯಥೆ ಇಲ್ಲ, ದೇಹಕ್ಕೆ ರೋಗ ಇಲ್ಲ, ಮುಪ್ಪಿಲ್ಲ, ಕ್ಷುತ್ ಹಸಿವೆ ಇಲ್ಲ, ತೃಟ್ ಬಾಯಾರಿಗೆ ಹಸಿವೆ ಬಾಯಾರಿಗೆ ಆಗ್ತಿದ್ದಿಲ್ಲ ಅಂತ ಅರ್ಥ ಅಲ್ಲ. ಹಸಿವೆ ಬಾಯಾರಿಕೆ ಆಗ್ತಾ ಸಿಕ್ಬಿಟ್ರೆ ಹಸಿವೆ ಬಾಯಾರಿಗೆ ಇಲ್ಲ ಅಂತ ಕರೀತಾ. ಆ ಟೈಮಿಗೆ ಸಿಗದವಾದ್ರೆ ಏನಾಯ್ತು, ಹಸಿವಿನಿಂದ ಸತ್ತು ಹೋದ್ವಿ, ನೀರು ಕುಡಿದು ನೀರು ಕುಡಿದ್ರೆ ಒದ್ದಾಡಿಬಿಟ್ವಿ ಅಂತ ಹೇಳ್ತಾರೆ. ಆ ಕಾಲಕ್ಕೆ ಬರೋದು ಆರೋಗ್ಯ, ಸಿಗದೆ ಹೋದ್ರು ದಾರಿದ್ರ್ಯ, ದಾರಿದ್ರ್ಯ ಇದ್ದಿಲ್ಲ, ಅದರಿಂದ ಯಾರಿಗೂ ಕೂಡ ಹಸಿವಿನ ಬಳಲಿಕೆ ಇರಲಿಲ್ಲ, ಬಾಯಾರಿಕೆ ಪ್ರಶ್ನೆ ಬರಲಿಲ್ಲ. ದುಃಖ ಶೋಕ, ದುಃಖ ಇರಲಿಲ್ಲ, ಶೋಕ ಇರಲಿಲ್ಲ. ಆ ಕಾಲಕ್ಕಾದ್ರೆ ದುಃಖ ನೆನೆಸ್ಕೊಂಡಾಗಲ್ಲ ಆದ್ರೆ ಶೋಕ, ಅಲ್ಲೂ ವ್ಯತ್ಯಾಸ ಇದೆ. ಅಥವಾ ಪುತ್ರ ಶೋಕ ಇತ್ಯಾದಿ ಕರೀತಾರಲ್ಲ, ಕೆಲವು ಪದಾರ್ಥ ಇರ್ತದೆ, ಕೆಲವು ಹೆಮ್ಮೆಯಿಂದ ಹೇಳ್ಕೊತಾರೆ, ಬಿದ್ದು ಬಿಟ್ಟೆ ಕಾಲು ನೋವಾಯ್ತು ನೋಡಿ ಸರಿಯಾಗಿ ಏನಿಲ್ಲ ನೋಡಿ ಅಂತ ಹೇಳ್ತಾರೆ. ಈ ಶೋಕ ಇಲ್ಲ, ಈಗ ಅವ ದುಃಖ ಇದ್ದು ಶೋಕ ಇಲ್ಲ. ಕೆಲವು ಇರ್ರೆಪೇರೆಬಲ್ಲಾದಾಗ ಏನ್ ಮಾಡ್ತಾನೆ, ನೆನಪಾದಾಗಲೇ ದುಃಖ ಪಡ್ತಾ, ಶೋಕ. ಅದಕ್ಕೆ ನಿಶಮ್ಯ ಶೋಕತಾಪಿತ, ರಾಮದೇವರು ರಾವಣನಿಗೆ ಹೊಡೆದಾಗ ಅಕ್ಷಕುಮಾರ್ ಕೊಂದಾಗ ಏನಾಯ್ತು ಅವನಿಗೆ, ಶೋಕ ಬಂತೆ. ಅಕ್ಷಕುಮಾರ್ ಕೊಂದ್ಬಿಟ್ಟಿದ್ದಾರೆ ಹನುಮಂತೇವರು, ಜನ್ಮ ಮೇಲೆ ಹೋಗೋದಿಲ್ಲ ಅದು, ಅಂತ ಶಿಕ್ಷೆ ಕೊಟ್ಟರು ಅಂತ ಅರ್ಥ. ನೋಡಿದ್ರೆ ರಫ್ಲಿ ಎರಡ ಒಂದೇ ಕಾಣುತ್ತೆ, ಇವತ್ತು ಬೆಂಕಿ ಹಿಡಿದ ಸುಟ್ಟು ಹಾಯ್ ಅಂತ ತಕ್ಕೊಂಡ್ಬಿಡ್ತೀವಿ, ಅದು ದುಃಖ ಅಷ್ಟೇ, ಮನಸ್ಸಿಗೆ ದೇಹ ದುಃಖ ಆಯ್ತು ಅಷ್ಟೇ, ಸ್ವಲ್ಪ ಹೋಗ್ಬಿಡುತ್ತದು. ಶೋಕ ಆಗಲ್ಲ, ನೆನೆಸ್ಕೊಂಡಾಗೆಲ್ಲ ಜ್ಞಾಪಕ ಆಯ್ತು, ಯೋ ಶುರು ಮಾಡ್ತಾನೆ ಮತ್ತೆ. ಅದಕ್ಕೋಸ್ಕರನೇ ದುಃಖ ಶೋಕ ಯಾವುದೂ ಇರಲಿಲ್ಲ, ಭಯ ಇರಲಿಲ್ಲ. ಭಯ ಯಾವಾಗ, ಇವರು ತಪ್ಪು ಮಾಡಿದ್ರೆ ಒಂದು, ಅಥವಾ ಅವನು ಕೆಟ್ಟವನಾಗಿದ್ರೆ ಒಂದು, ಎರಡೂ ಇಲ್ಲ. ಕ್ಲಮ ಆಯಾಸ ಇಲ್ಲ. ಮೃತ್ಯುಶ್ಚ ಅನಿಚ್ಛತಾಮ್ನಾಸೀತ್, ಮೃತ್ಯುಶ್ಚ ಅನಿಚ್ಛತಾಮ್ನಾಸೀತ್ ರಾಮೇ ರಾಜನೇ ಅಧೋಕ್ಷದೇ. ಎಲ್ಲ ಸ್ವಚ್ಛಂದ ಮೃತ್ಯುಗಳು, ಎಲ್ಲ ಸಾಯ್ಬೇಕು ಅಂತ ಅನ್ಕೊಂಡಾಗ ಸಾಯ್ತಿದ್ರೆ ಹೊರತು ಬಲಾತ್ಕಾರ ಯಾರೂ ಸಾಯ್ತಿದ್ದಿಲ್ಲಂತೆ. ಭೀಷ್ಮರು ಒಬ್ರು ಆಗಿದ್ರೆ ರಾಮರಾಜ ಎಲ್ಲ ಸ್ವಚ್ಛಂದ ಮೃತ್ಯುಗಳೇ. ಏಕಪತ್ನಿ ವ್ರತ ಹರಹ ರಾಜಋಷಿ ಚರಿತ ಶುಚಿಹಿ, ಏಕಪತ್ನಿ ವ್ರತ ರಾಮರೂಪದಲ್ಲಿ ರಾಜಋಷಿ ಚರಿತ ಶುಚಿಹಿ, ರಾಜಋಷಿ ಚರಿತ ರಾಜಋಷಿಗಳಿಗೆ ಆಗಿರಬೇಕು, ಆಗದೇ ರಾಮದೇವರು ಇದ್ರು. ಶುಚಿ ನಿರ್ಮಲ ಸ್ವಧರ್ಮಂ ಗೃಹ ಮೇಧೀಯಂ ಶಿಕ್ಷೆಯನ್ ಸ್ವಯಂ ಆಚರನ್. ಗೃಹ ಮೇಧೀಯಂ ಅಂದ್ರೆ ಗೃಹಸ್ಥ, ಗೃಹಸ್ಥ ಹೇಗಿರಬೇಕು ಅಂಬುದನ್ನು ರಾಮದೇವರು ಗೃಹಸ್ಥಾಶ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಯತಿಗಳು ಹೇಗಿರಬೇಕು ಅಂತ ಹಂಸರೂಪದಲ್ಲಿ ತೋರಿಸಿದ, ಅವಧೂತರು ಹೇಗಿರ್ಬೋದು ಋಷರೂಪದಲ್ಲಿ ತೋರಿಸಿದ, ಬ್ರಹ್ಮಚಾರಿ ಆಗಿರಬೇಕು ಅಂತ ವಾಮದ ರೂಪದಲ್ಲಿ ತೋರಿಸಿದ, ಒಬ್ಬೊಬ್ಬರ ರೂಪ ತೋರಿ, ಇಲ್ಲಿ ಗೃಹಸ್ಥ ಹೇಗಿರಬೇಕು ಅಂತ ತೋರಿಸ್ತಾನೆ. ಗೃಹಮೇಧೀಯಂ ಸ್ವಧರ್ಮಂ ಶಿಕ್ಷಯನ್ ಸ್ವಯಂ ಆಚರನ್, ಉಳಿದವರಿಗೆ ತೋರಿಸಿಕೊಟ್ಟ, ತಾನು ಆಚರಣೆ ಮಾಡಿ ತೋರಿಸಿದ. ಪ್ರೇಮಣ ಅನುವೃತ್ಯ ಶೀಲೇನ ಪ್ರಸ್ರಯಾವನತಾ ಸತಿ ಪ್ರಿಯಾ ಹ್ರಿಯಾ ಚ ಭಾವಜ್ಞ ಭರ್ತು ಸೀತಾ ಅಹರನ್ ಮನಃ. ಸೀತಾದೇವಿ ಹೇಗಿದ್ರು ಅಂತ ಹೇಳ್ತಾರೆ. ಪ್ರೇಮಣ ಪ್ರೀತಿ, ಅನುವೃತ್ತಿ ಹೇಳಿದ ನಡೆಯೋದು, ಶೀಲ ಒಳ್ಳೆಯ ಚಾರಿತ್ರ್ಯ, ಪ್ರಶ್ರಯ ವಿನಯ, ಆಮೇಲೆ ಸತಿ ಅಂದರೆ ಪಾತಿವೃತ್ಯ, ಭಯ ಗಂಡನ ಕಂಡ್ರೆ ಭಯಪಡಬೇಕಂತೆ. ಯಾಕೆ, ಯಾವ ರೀತಿ ಭಯ, ಎಷ್ಟೇ ಪ್ರೀತಿ ಇದ್ರು ಆ ಒಳ್ಳೆ ಆಫೀಸರ್ ಕಂಡ್ರೆ ಏನು ಮಾಡ್ತಾರೆ, ಅವ್ರು ಎಷ್ಟೇ ಸರಿಗೆ ಕೊಟ್ಟರು ಕೂಡ ತಗೊಳ್ಳೋದಿಲ್ಲ. ಯಾಕೆ, ದೊಡ್ಡವರು ದೊಡ್ಡವರೇ ಅಂತೇಳಿ ಆ ಥರ ಇರಬೇಕು. ಭಿಯಾದೇಯಂ ಹ್ರಿಯಾದೇಯಂ ಬರುತ್ತಲ್ಲ ಅದೇ, ಕ್ರಿಯಾ ಚ ಭಾವಜ್ಞ, ಗಂಡ ಹೇಳಿದ ಮೇಲೆ ಬೈದರೆ ಹೊಡೆದ್ರೆ ಕೂಡ ಅಲ್ಲ, ಭಾವಜ್ಞ ಮನಸ್ಸನ್ನಂದ್ರೆ ಸಾಕತ್ತೆ ನಡ್ಕೊಂಡು. ಇಂಗಿತಜ್ಞರು ಅಂತ ಕರೀತಾರೆ. ಇಂಗಿತಜ್ಞರು ಅಂದ್ರೆ ಏನೋ, ನೋಡ್ತಿರೋದಕ್ಕೆ ಗೊತ್ತಾಗ್ಬಿಡ್ಬೇಕು, ಈಗ ನೋಡಿದ್ರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಮನಸ್ಸಲ್ಲಿ ಭಾವನೆ ತಿಳ್ಕೊಂಡು ಮಾಡ್ಬೇಕು, ಅದು ಬಹಳ ಶ್ರೇಷ್ಠ ಪಾತಿವೃತ್ಯ. ಅದೆಲ್ಲ ತೋರಿಸಿದ್ರು ಅಂತ ಹೇಳ್ತಾರೆ. ಭರ್ತುಹು ಸೀತಾ ಅಹರನ್ ಮನಃ, ಹೀಗೆ ಸೀತಾದೇವಿ ಭರ್ತುಹು ಪತಿಯಾದ ರಾಮದೇವರ ಮನಃ ಮನಸ್ಸನ್ನ ಅಹರತ್ ಗೆದ್ದರು, ಆಕರ್ಷಣೆ ಮಾಡಿದರು ಅಂತ ಅರ್ಥ. ಆಕರ್ಷಣೆ ಹೀಗೆ ಮಾಡಬೇಕೇ ಹೊರತು ವಶೀಕರಣಾದಿಗಳಿಂದ ಮಾಡಬಾರದು ಅಂತ ದ್ರೌಪದಿ ಸತ್ಯಭಾಮ ಸಂವಾದ ಪರ್ವದಲ್ಲಿ ದ್ರೌಪದಿ ದೇವಿ ಹೇಳ್ತಾರೆ. ವಶೀಕರಣಾದಿಗಳಿಂದ ಒಲಿಸ್ಕೋಬಾರದು, ಪ್ರೀತಿಯಿಂದ ಒಲಿಸ್ಕೋಬೇಕು. ಪ್ರೇಮಣ ಅನುವೃತ್ಯ ಶೀಲೇನ ಪ್ರಶ್ರಯ ಯಾವನತ ಸತಿ ಭಿಯ ಹಿಯಾ ಚ ಭಾವಜ್ಞ ಭರ್ತು ಸೀತ ಹರನ್ ಮನಃ ಇತಿ ಶ್ರೀಮದ್ ಭಾಗವತೆ ನವಮಸ್ಕಂದೆ ಅಷ್ಟಮೋಧ್ಯಾಯ. ನಾಳೆ ರಾಮಾಯಣ ಮುಗುದಿಲ್ಲ, ಈ ರವಕುಶರು ವಿಷಯ ಅದೆಲ್ಲ ರಾಮದೇವರು ಏನ್ ಮಾಡಿದ್ರು ಅಂತ ಹೇಳುತ್ತಾರೆ, ಅದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ದೀಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಸಮರಾಲಯ.